मम वाचमिमां प्रसुप्तां सञ्जीवयति हिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततं प्रसन्ना हरौ सुभक्तिं मयि सन्ति सन्तु श्रीगुरुभ्यो नमः हरिः ओं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरये परमपवित्रवाद श्रीमन्महाभारतदल्लि हेगे ಧರ್ಮರಾಜನ ಧರ್ಮ ವಿಷಯಕವಾದಂತಹ ವಿವಿಧ ಪ್ರಶ್ನೆಗಳಿಗೆ ಭೀಷ್ಮರು ಶ್ರೀಕೃಷ್ಣನ ಆದೇಶದಂತೆ ಅತ್ಯಂತ ಅಮೌಲ್ಯವಾದಂಥ ಉತ್ತರಗಳನ್ನು ಸತತವಾಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಹೇಗೆ ಆತಿಥ್ಯದ ಪ್ರಸಂಗದಲ್ಲಿ ಮನುಷ್ಯರಿರಲಿ ಪ್ರಾಣಿಗಳು ಸಹ ಅತಿಥಿ ದೇವೋಭವ ಅಂತಕ್ಕಂಥ ದೊಡ್ಡ ತತ್ವವನ್ನು ಹೇಗೆ ಪಾಲನೆ ಮಾಡಿದವು, ಅದರ ಫಲಿತಾಂಶ ಎಷ್ಟು ಉನ್ನತವಾದ ಗತಿಯನ್ನು ಹೊಂದಿದವು ಅನ್ನೋದನ್ನು ತಿಳಿಸಿದ್ದಾರೆ. ಅಲ್ಲಿ ಅನೇಕ ಧರ್ಮಗಳು, ಮೊದಲನೇದಾಗಿ ಅಂಥ ಮಹಾಪಾಪಿಯಾದವನು ಕೂಡ ಇಂಥ ಸಾತ್ವಿಕ ದೃಶ್ಯಗಳನ್ನು ಕಂಡಾಗ ಮನಸ್ಸಿಗೆ ಎಷ್ಟು ಪರಿವರ್ತನೆ ಆಯಿತವನಿಗೆ, ಜೀವನದ ಉದ್ಧಾರವನ್ನೇ ಕಂಡ. ಅಂದರೆ ಅವನು ಸಾತ್ವಿಕ ಜನತೆಯ ಸಂಪರ್ಕದಿಂದ ಪಡೆದ ಲಾಭ ಇದು. ಅತಿಥಿ ಪೂಜೆಯನ್ನು ಮಾಡತಕ್ಕಂಥ ದೀಕ್ಷೆಯ ಫಲದಿಂದಾಗಿ ಅವರಿಬ್ಬರು ಸ್ವರ್ಗವನ್ನು ಪಡೆದಿದ್ದು ಮತ್ತೊಂದು ಮುಖದ ಸಾಧನೆ. ಈ ಮಧ್ಯೆ ಗಂಡನನ್ನು ನೆನೆಸಿಕೊಂಡು ಹೆಂಡತಿ, ಹೆಂಡತಿಯ ಗುಣಗಾನವನ್ನು ಮಾಡ್ತಾ ಗಂಡ, ಇಬ್ಬರೂ ಸಹ ತಮ್ಮ ಪರಸ್ಪರ ಪ್ರೀತಿಯನ್ನು ವ್ಯಕ್ತ ಮಾಡಬೇಕಾದರೆ ಅವರಿಬ್ಬರು ಸ್ನೇಹಿತರು ಅನ್ನೋ ಒಂದು ಭಾವನೆ ಸ್ಪಷ್ಟವಾಗಿ ಬರುತ್ತೆ. ಶಾಸ್ತ್ರದಲ್ಲಿ ಗಂಡ ಹೆಂಡರನ್ನ ಮನೆಯಲ್ಲಿ ಪರಸ್ಪರ ಮಿತ್ರರು ಅಂತ ಕರೆದಿದ್ದಾರೆ ಹೊರತು ಗುಲಾಮರು ಹೆಂಡತಿ ಗಂಡನ ಗುಲಾಮ ಅನ್ನರ್ಥದಲ್ಲಿ ಎಂದೂ ಕರೆದಿಲ್ಲ. ಅದು ಲೋಕದಲ್ಲಿ ಹಾಗಾಗಿದ್ದರೆ ಅದು ಶಾಸ್ತ್ರದ ತಪ್ಪಲ್ಲ, ಇವರ ನಿರ್ವಹಣೆಯಲ್ಲಿ ಇರತಕ್ಕಂಥ ಅಸಾಮರ್ಥ್ಯ ಹೊರತು ಬೇರೆ ಅಲ್ಲ. ಅವೆಲ್ಲ ಮಾತುಗಳು ಕೂಡ ಶಾಶ್ವತ ಸುಭಾಷಿತಗಳು. ಆ ಹಿನ್ನೆಲೆಯಲ್ಲಿ ಭಾಗವತದ, ಮಹಾಭಾರತದ, ರಾಮಾಯಣದ ಇಂಥ ಕಥಾನಕಗಳೆಲ್ಲ ಅಪೂರ್ವವಾದಂತಹ ತಾತ್ವಿಕ ಚಿಂತನೆಗೆ ಕೊಡತಕ್ಕಂಥ ನೆರವು ತುಂಬ ಹೆಚ್ಚಾದದ್ದು. ಅನಂತರ ಅದು ತನ್ನ ಗಂಡನ ಅಗಲುವಿಕೆಯನ್ನು ಬಿಟ್ಟಿರಲಿಕ್ಕಾಗದೇನೆ ಪ್ರಾಣವನ್ನೇ ತ್ಯಾಗ ಮಾಡಿತ್ತು. ಅಲ್ಲೂ ಅನೇಕರಿಗೆ ಧರ್ಮಸೃಷ್ಟದ ಪ್ರಶ್ನೆ ಬರಬಹುದು. ಹಾಗಿದ್ರೆ ಗಂಡ ಮೃತನಾದ ಮೇಲೆ ಹೆಂಡತಿ ಪ್ರಾಣತ್ಯಾಗ ಮಾಡಲೇಬೇಕೆ ಅಂತಕ್ಕಂಥ ಪ್ರಶ್ನೆ ಬರಬಹುದು. ಇಂಥ ಕಥೆ ಕೇಳಿದಾಗ ಅಂತ ಪ್ರಶ್ನೆ ಬರಬಹುದು. ಕೆಲವರು ಏನು ತಿಳ್ಕೊಂಡಿದ್ದಾರೆ, ಹಾಗೆ ಮಾಡಲೇಬೇಕು ಅಂತ ಭಾವಿಸಿಬಿಟ್ಟು ಸಹಗಮನ ಪದ್ಧತಿ ಅಂತ ಇದೆ. ಕೊನೆಗೆ ಎಲ್ಲಿ ಬಂತು ಅಂತ ಕೇಳಿದರೆ ಬಲಾತ್ಕಾರ ಕೈಕಾಲು ಕಟ್ಟಿ ಕಟ್ಟಿ ಹಾಕಿಬಿಡೋದು ಕೊನೆಗೆ ಆ ಸ್ಥಿತಿಗೆ ಬಂತದ್ದು. ಅದನ್ನು ಶಾಸ್ತ್ರ ಹೇಳಲಿಲ್ಲ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ, ನಮ್ಮಲ್ಲಿ ಬಹಳ ಕಷ್ಟ ಅನಿಷ್ಟ ಪದ್ಧತಿ ಇತ್ತು, ಅದನ್ನು ಈ ವಿಲಿಯಂ ಬೆಂಟಿಕ್ ಮೊದಲಾದಂಥ ಇವರೆಲ್ಲ ಬದಲಾಯಿಸಿಬಿಟ್ರು ಅಂತ ಹೇಳುತ್ತಾರೆ. ತಪ್ಪದು, ತಪ್ಪು ಆಚರಣೆ ಬಂದಿತ್ತು, ಅದನ್ನು ಒಂದು ಹಂತದಲ್ಲಿ ಸರಿ ಮಾಡೋ ಪದ್ಧತಿ ಅನ್ನೋದು ಶಾಸ್ತ್ರ ಹೇಳಿದ್ದಲ್ಲ. ಅದನ್ನೆಲ್ಲ ಕೂಡ ಶಾಸ್ತ್ರ ಹೆಂಡತಿಗೆ ಆಪ್ಷನ್ ಕೊಡ್ತಾರೆ. ಅವಳು ಯಾವುದೇ ಕಾರಣಕ್ಕೋಸ್ಕರ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ ಆ ರೀತಿಯಲ್ಲಿ ಪ್ರಾಣತ್ಯಾಗ ಮಾಡಬಹುದು, ಅಥವಾ ಪ್ರಾಣತ್ಯಾಗ ಮಾಡಲೇಬೇಕು ಅಂತೇನೂ ಇಲ್ಲ. ಬದುಕಿ ಗಂಡನ ಶ್ರೇಯಸ್ಸಿಗೋಸ್ಕರ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಬಹುದು. ಗಂಡನ ಶ್ರೇಯಸ್ಸಿಗೋಸ್ಕರ ಕೆಲಸ ಮಾಡೋದ್ರಿಂದ ಒಳ್ಳೆ ಸದ್ಗತಿಯಾಗಾಯಿತು, ಕುಂತಿ ಸಾಗಮನ ಮಾಡಲಿಲ್ಲ. ಅಲ್ಲೇ ದೃಷ್ಟಾಂತ ಇದೆ. ಕೌಸಲ್ಯ ಸುಮಿತ್ರೆ ಕೈಕೇಯರು ಸಾಗವನ ಮಾಡಲಿಲ್ಲ ದಶರಥ ಹೋದ ಮೇಲೆ. ಸಾಗವನ್ನು ಮಾಡಿದವರು ಇದ್ದಾರೆ, ಮಾಡದೇ ಇದ್ದವರು ಇದ್ದಾರೆ. ಆದ್ದರಿಂದ ಅವರಿಗೆ ಯಾವ ಮಾರ್ಗ ಶ್ರೇಯಸ್ಕರ ಅನಿಸುತ್ತೋ ಅದನ್ನು ಮಾಡಬಹುದೇ ಹೊರತು ಅದು ಒತ್ತಾಯ ಇಲ್ಲ ಅದರಲ್ಲಿ. ಅದನ್ನೆಲ್ಲ ಯೋಚನೆ ಮಾಡಿದರೆ ಶಾಸ್ತ್ರದ ಚಿಂತನೆಯನ್ನು ನಾವು ಸಮಗ್ರ ರೀತಿಯಲ್ಲಿ ನೋಡಿದೇನೆ. ಯಾವುದೋ ಒಂದು ಏಕದೇಶವನ್ನು ಮಾತ್ರ ಒಂದೇ ಮುಖವನ್ನು ನೋಡಿಬಿಟ್ರೆ ನಿಮಗೆ ಅಪಾರ್ಥದ ಸಂಭವ ಜಾಸ್ತಿ. ಅಂಥ ಅಪಾರ್ಥದಿಂದಲೇ ಮುಂದೆ ಅನೇಕ ಜನಗಳು ಅದನ್ನು ಸಂಪ್ರದಾಯ ಅಂತ ಮಾಡಿಕೊಂಡು ಏನೇನೋ ಮಾಡಿ ಲೋಕದ ನಾಶಕ್ಕೆ ಕಾರಣರಾಗಿಬಿಡ್ತಾರೆ ಎಂದು ಅಂತ ಕೆಲಸವನ್ನು ಮಾಡಬಾರದು. ಅದಕ್ಕೇನೆ ಧರ್ಮಶಾಸ್ತ್ರ ಅಂತಿರೋದು. ಇವತ್ತು ಎಲ್ಲರಿಗೂ ಗೊತ್ತು, ಪೇಪರ್ನ ಅನೌನ್ಸ್ ಮಾಡಿಬಿಡ್ತಾರೆ ಇನ್ಕಮ್ ಟ್ಯಾಕ್ಸ್ ಇಷ್ಟು ಅಂತ ಹೇಳಿಬಿಟ್ಟು. ಆದರೆ ಯಾರು ಅದನ್ನು ನೋಡ್ಕೊಂಡು ಕೊಡೋದು, ಆಡಿಟರ್ ಹತ್ರ ಹೋಗ್ಬೇಕು ತಿಳ್ಕೊಬೇಕು ಎಲ್ಲ ಮಾಡೇ ಮಾಡ್ತಾರೆ ಹೊರತು ಕಣ್ಣು ಮುಚ್ಕೊಂಡು ಮಾಡೋದು. ಇದೇನು ದೊಡ್ಡ ವೇದ ಅಂತಲ್ಲ ಏನೂ ಅಲ್ಲ. ಆದರೆ ಅಷ್ಟು ಕೂಲಂಕಷ ಯೋಚನೆ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಟ್ಯಾಕ್ಸ್ ಉಳಿಸಲ್ಲಿ ಹೆಚ್ಚಿಕೊಂಡ ಪ್ರಸಂಗ ಬರುತ್ತೆ. ಇವರಿಗೆ 100 ರೂಪಾಯಿ ಕೊಡಬೇಕು ಆಡಿಟರ್ ಎಂಬ ಗಲಾಟೆ ಒಳಗೆ 1,000 ರೂಪಾಯಿ ಕಳ್ಕೊಂಡ್ಬಿಡ್ತಾನೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಕ್ಕೆ ಹೊರಟು. ಅಥವಾ ಹೆಚ್ಚು ಕಡಿಮೆ ಕೊಟ್ಟುಬಿಟ್ರೆ ಒಂದು ಶಿಕ್ಷಾರ ಅಪರಾಧವಾಗುತ್ತೆ. ಒಂದು ಕಡೆಗೆ ಶಿಕ್ಷೆ, ಇಲ್ಲದೆ ಹೋದರೆ ಲಾಸು. ಅದೆರಡನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅದೇನು ಬೇರೆ ಭಾಷೆದಿರೋದಿಲ್ಲ, ನಾವೆಲ್ಲ ಗೊತ್ತಿರೋ ಭಾಷೆಯಲ್ಲೇ ಇರುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ಅಲ್ಲೇ ಕನ್ಫ್ಯೂಷನ್ ಇರುತ್ತೆ. ಮತ್ತೆ ಎಕ್ಸ್ಪರ್ಟ್ ಆದವನು ಹಗಲು ರಾತ್ರಿ ಅದರಲ್ಲೇ ಜೀವನ ಕಳಿತಕ್ಕಂಥವನಿಗಿರ್ತಕ್ಕಂಥ ಒಂದು ಸಮಗ್ರವಾದ ಹಿಡಿತ ಸಾಮಾನ್ಯರಿಗಿರೋದಿಲ್ಲ. ಆದ್ರಿಂದನೇ ಜ್ಯೋತಿಷ್ಕರು ಅಂದರೆ ಜ್ಯೋತಿಷ್ಕರೇ, ಅದರಲ್ಲಿ ಅವರು ನಿಪುಣರಾಗಿರ್ತಾರೆ. ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಶಾಸ್ತ್ರದಲ್ಲಿ ಪರಿಣಿತರಾಗಿರ್ತಾರಲ್ಲ, ಅವರ ಸಹಾಯ ತಗೊಳ್ಬೇಕೇ ಹೊರತು ಕೇವಲ ಸಕಪೋಲ ಕಲ್ಪನೆಯಿಂದ ತೀರ್ಮಾನಕ್ಕೆ ಬರಬಾರದು. ಅಂತ ತೀರ್ಮಾನಕ್ಕೆ ಬಂದರೆ ಅನರ್ಥ ಆಗೋದು ನಿಶ್ಚಿತ ಅನ್ನೋದು ಅದರ ಇನ್ನೊಂದು ಮುಖ. ಅದು ಅತಿಥಿಗಳಿಗೆ ಸತ್ಕಾರ ಮಾಡೋದು ಅಂತ ಹೇಳಿದರೆ ಅವರು ಭಾರಿ ದೊಡ್ಡ ತ್ಯಾಗವನ್ನೇ ಮಾಡಿದರು. ಆ ತ್ಯಾಗ ನಮ್ಮ ಆದರ್ಶವಾಗಬೇಕು. ಅಷ್ಟೆಲ್ಲ ಮಾಡೋಕ್ಕೆ ನಮ್ಗೆ ಸಾಧ್ಯವಾಗದೇ ಇರಬಹುದು. ಅದಕ್ಕೆ ಹೇಳಿದ್ವಿ ಎಲ್ಲ ಅಲ್ಲ, ಕೇಳಿದ್ದು ಕೊಡೋ ಶಕ್ತಿ ನಮಗಿಲ್ಲ, ಇರೋದನ್ನು ಕೊಡಿ ಕೊನೆ ಪಕ್ಷ. ನಿಮಗೇನೂ ಇಲ್ಲ ಹೋದಲ್ಲೋ ಅದನ್ನು ಹೇಳುತ್ತಾರೆ. ಏನೂ ಇಲ್ಲ, ನೀರು ಕೊಡಲಿಕ್ಕೆ ನೀರೂ ಇಲ್ಲ, ಯಾನೋ ಒಂದು ಪ್ರಸಂಗ ಬಂತು ಅಂತ ತಿಳ್ಕೊಳ್ಳಿ. ಮನುಸ್ಮೃತಿಯನ್ನು ಹೇಳುತ್ತಾರೆ. ಆಗಲೂ ಯೋಚನೆ ಮಾಡಬೇಡಿ. ತೃಣಾನಿ ಭೂಮಿಹಿ ಉದಕಂ ವಾಕ್ ಚತುರ್ಥೀಚ ಸುನೃತ ಏತಾನ್ಯಪಿ ಸತಾಂಗೇಹೇ ನೊಚ್ಚಿದ್ಯಂತೆ ಕದಾಚನ. ಕೊನೆಗೆ ಒಳ್ಳೆಯ ಮಾತು ಅಷ್ಟನಾದರೂ ಹೇಳಿ ಕೊನೆ ಪಕ್ಷ ಅಂತ ಹೇಳುತ್ತಾರೆ. ಒಳ್ಳೆಯ ಮಾತು ಇಲ್ಲಿ ಇಲ್ಲ, ಇನ್ನೊಂದು ಕಡೆ ಇದೆ ಹೋಗಬಹುದು ಅಂತ ಹೇಳ್ಬೋದಲ್ಲ. ಯಾರೋ ಊಟಕ್ಕೆ ಮನೆಗೆ ಬಂದು ನಮ್ಮಲ್ಲಿ ಇವಳು ಹತ್ತಿರ ಮಠ ಇದೆ ಹೋಗಿ ಅಂತ ಹೇಳ್ಬೋದಲ್ಲ. ಕೇಳಿ ನಮಗೇನು ಗೊತ್ತು, ಹೋಗಿ ಅಂತ ಬಾಲಕ್ಕೊಂಡು ಹೋಗಬೇಕಾಗಿಲ್ಲ. ಯಾವುದೋ ಅಷ್ಟರಲ್ಲೇ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ಪುಣ್ಯ ಸಂಪಾದನೆಯ ಮುಖ ಅನೇಕ ರೀತಿಯಾದದ್ದು. ಅದಕ್ಕೆ ಶಾಸ್ತ್ರ ಹೇಳುತ್ತೆ ಯಥಾಶಕ್ತಿ ಅಂತ. ಅದಕ್ಕೆ ಹೇಳಿತ್ತು ಯಥಾಶಕ್ತಿ ಯಥಾಯೋಗ್ಯಂ ಅಂತ ಏನು ಹೇಳ್ತಾರೆ. ನಮ್ಮ ಸಾಮರ್ಥ್ಯ ಎಷ್ಟಿರುತ್ತೆ, ನಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ, ಆ ಸಮಯಕ್ಕೆ ಏನು ಮಾಡಲಿಕ್ಕೆ ಬರುತ್ತೆ ಈ ಮಧ್ಯೆ, ಅದನ್ನು ನಿರ್ವಂಚನೆಯಿಂದ ಮಾಡಿದರೆ ಸಾಕೇ ಹೊರತು ದೊಡ್ಡ ದೊಡ್ಡವರು ಮಹಾನುಭಾವರು ಏನೋ ಮಾಡಿರ್ತಾರೆ ಅಂತ ಎಲ್ಲರೂ ಮಾಡಬೇಕಾಗಿಲ್ಲ. ಆದರೆ ಅವರು ಮಾಡಿದ್ದಾರೆ ಅಂತ ಒಪ್ಪಿಕೊಳ್ಳದೆ ಬೇರೆ ದಾರಿ ಇಲ್ಲ. ಅವ್ರು ಮಾಡಿದ್ದಾರೆ ಭಾರಿ ದೊಡ್ಡವರು, ನಾನು ಮಾಡೋಕ್ಕಾಗೋದಿಲ್ಲ, ನಾವು ದೊಡ್ಡವರಲ್ಲ, ಅಷ್ಟಾರು ಗೊತ್ತಾಗೋದಿಲ್ಲ ಕೊನೆ ಪಕ್ಷ. ಏನೂ ಮಾಡದೇ ಇದ್ದವರು ಎಲ್ಲ ಮಾಡಿದವರ ಸಾಮ್ಯವನ್ನಾಗಲಿ ಅದಕ್ಕಿಂತ ನಾವೇ ಮೇಲೂ ಅಂತಕ್ಕಂಥ ಭ್ರಮೆಗಾಗಲಿ ಮನುಷ್ಯ ಒಳಗಾಗಬೇಕಾಗಿಲ್ಲ. ಇಂಥ ಮಾತುಗಳಿಂದ ನಾವು ಸನ್ಮಾರ್ಗವನ್ನು ನಮಗೆ ಶಕ್ತಿ ಇದ್ದಷ್ಟು ಅನುಷ್ಠಾನ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದನೇ ಇಂಥ ಕಥೆಗಳ ಉದ್ದೇಶ ನಿಜವಾದ ಅರ್ಥದಲ್ಲಿ ರಾಯಿಂಗ್ಸ್ಟು ದೊಡ್ಡ ಭಾರಿ ಬುದ್ಧಿವಂತರ ಕಾಲೇಜಿಗೆ ಎಷ್ಟೋ ಜನ ಡೊನೇಷನ್ ಕೊಟ್ಟು ತಮ್ಮ ದಡ್ಡ ಮಕ್ಕಳನ್ನು ಸೇರಿಸ್ತಾರೆ. ಇವರು ರ್ಯಾಂಕ್ ಬರ್ತಾನೆ ಮಗ ಅಂತೇನು ಉದ್ದೇಶ ಇಲ್ಲ. ಅಂತ ಒಳ್ಳೆ ಜನಗಳ ಮಧ್ಯೆ ಇರೋದ್ರಿಂದ ಫೇಲ್ ಆಗೋನು ಪಾಸ್ ಆದರೂ ಆಗ್ತಾನೆ ಅಂತ ಅಷ್ಟೇ. ಅವನು ರ್ಯಾಂಕ್ ಬರುತ್ತೆ ಅಂತ ಖಂಡಿತ ಅಂದ್ಕೊಂಡಿರೋದಿಲ್ಲ. ಒಳ್ಳೆ ಮಿಸ್ಟರ್ ಇದ್ದಾರೆ, ಒಳ್ಳೆ ಜತೆಗಾರರು ಇರ್ತಾರೆ. ಆದ್ದರಿಂದ ನಮ್ಮ ಹುಡುಗ ಎಷ್ಟು ತೀರಾ ಫೇಲ್ ಆಗ್ತಿದ್ದವನು ಪಾಸ್ ಆಗ್ತಾನೆ, ಅಥವಾ ಒಂದು 10 ಮಾರ್ಕ್ಸ್ ಜಾಸ್ತಿ ತಗೊಳ್ತಾರೆ, ಸೆಕೆಂಡ್ ಕ್ಲಾಸ್ ಬಂದವನು ಫಸ್ಟ್ ಕ್ಲಾಸ್ ಬರಬಹುದು ಅಂತ ಒಂದು ಆಸೆ ಇರುತ್ತೆ. ಈ ಕಥೆಗಳ ಪರಿಣಾಮ ಆ ರೀತಿಯಾಗಿ ಬಹಳ ದೊಡ್ಡ ವ್ಯಕ್ತಿಗಳಾದರೆ ಇಂಥ ವಿಷಯ ತಿಳಿದಾಗ ಭಾರಿ ಮೇಲಕ್ಕೆ ಹೋಗಿಬಿಡುತ್ತಾರೆ. ಆದರೆ ಅಷ್ಟು ಸಾಧ್ಯವಿಲ್ಲದೆ ಇದ್ದವರು ತಮ್ಮ ಜೀವನದಲ್ಲಿ ಇದ್ದಿದ್ರಲ್ಲೇ ಸಾಕಷ್ಟು ಸುಧಾರಣೆ ಹೊಂದಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದನೇ ಇಂಥ ಕಥೆಗಳನ್ನು ಕೇಳಿದಾಗ ಜನಗಳಿಗೆ ಪ್ರಶ್ನೆ ಬರುತ್ತೆ ಅಂತ ಉತ್ತರ ಹೇಳಿತ್ತು. ಇದೆಲ್ಲ ಆಗಲಿಲ್ಲ ಹೋಗಲಿಲ್ಲ ಮಾಡೋದಕ್ಕೆ, ನಾ ಕೇಳಿ ಏನು ಪ್ರಯೋಜನ ತಿಳ್ಕೊಳ್ಳೋ ಕಾರಣ ಇಲ್ಲ. ಆಗತಕ್ಕಂಥವ್ರಿಗೆ ಆಗುತ್ತೆ, ಆಗದೇ ಇದ್ದವರಿಗೆ ಅದರ ಬಗ್ಗೆ ಆಧಾರ ಬರುತ್ತೆ, ಮಾಡೋರ ಕಡೆ ಗೌರವ ಬರುತ್ತೆ, ಕೈಲಾದಷ್ಟಾದರೂ ಮಾಡಬೇಕು ಅಂತಕ್ಕಂಥ ಒಂದು ಸಾಧ್ಯತೆ ಬರುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಇದು ನಮಗೆ ಎಷ್ಟು ವಾಸ್ತವಿಕ ದೃಷ್ಟಿಯಲ್ಲಿ ನಮ್ಮ ಶಾಸ್ತ್ರ ಪ್ರಪಂಚದ ನಿದರ್ಶನಗಳನ್ನು ನೋಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇನ್ನು ಮುಂದುವರಿಸಿ ಮನುಷ್ಯ ಒಳ್ಳೆಯವನಾಗಿದ್ದರೆ ಹೀಗಿರ್ತಾನೆ, ಪಶು ಪಕ್ಷಿಗಳಾಗಿದ್ದಾಗ ಆ ರೀತಿ ಇದ್ದಾರೆ ಪಾಪ ಅವರು, ಅದೇ ಬೇಡ ಬೇಡನಾಗಿದ್ದು ಕೊನೆಗೆ ಬದಲಾವಣೆಯಾದ ಇನ್ನೊಂದು ಹಂತ ಒಂದು. ಇವರು ಯೋಗ್ಯರಾಗಿ ಪಕ್ಷಿಗಳಾಗಿ ಇವರಿದ್ದಾರೆ, ಅವನು ಕಟಕ ಅಯೋಗ್ಯ, ಆದರೆ ದೃಶ್ಯವನ್ನು ಕಂಡು ಬದಲಾಗಿಬಿಟ್ಟ. ಮತ್ತೊಂದು ಕಥೆ ಹೇಳುತ್ತಾರೆ. ಒಬ್ಬ ಬ್ರಾಹ್ಮಣ ಗೌತಮ ಅಂತ ಅವನ ಹೆಸರು. ಅವರು ಒಳ್ಳೆ ಸತ್ಕುಲದಲ್ಲಿ ಹುಟ್ಟಿದವನು, ಬಹಳ ವಿದ್ವಾಂಸರ ಮನೆಯಲ್ಲಿ ಇದ್ದವನು. ಯಾವುದೋ ಕಾರಣಕ್ಕೆ ಅವನು ಮಧ್ಯಪ್ರದೇಶದವನು ಅಂತ ಕರೆದುಬಿಟ್ಟಿದ್ರು. ಮಧ್ಯದೇಶದವನು, ಮಧ್ಯ ಭಾರತ ಉತ್ತರ ಒಳ ದಕ್ಷಿಣ ಮಧ್ಯಪ್ರದೇಶದ ವ್ಯಕ್ತಿ. ಅವನಿಗೆ ಜೀವನೋಪಾಯಕ್ಕೋಸ್ಕರವಾಗಿ ಹುಡುಕೊಂಡು ಹೊರಟ. ಅದೇನು ತಪ್ಪಲ್ಲಿ, ಎಷ್ಟೋ ಜನಗಳು ಶಿಫ್ಟ್ ಮಾಡ್ತಾರೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಓಡಾಡ್ತಿರ್ತಾರೆ ತಮ್ಮ ಅನುಕೂಲಕ್ಕೆ. ಅವನು ಹುಡ್ಕೊಂಡು ಹೊರಟ, ಎಲ್ಲಾದರೂ ನನಗೆ ಯೋಗ್ಯವಾದಂಥ ಒಂದು ಜೀವನೋಪಾಯದ ಸಿಗಬಹುದು ಅಂತೇಳಿ ಹುಡುಕೊಂಡು ಬಂದ. ದಕ್ಷಿಣ ಭಾರತದ ಒಂದು ಪ್ರಾಂತ್ಯಕ್ಕೆ ಬಂದ, ಯಾವುದೋ ಒಂದು ಊರನ್ನು ಪ್ರವೇಶ ಮಾಡಿದ, ಅಲ್ಲಿ ಹುಡುಕಿದ. ಅಂಥದ್ದು ತನಗೆ ಬೇಕಾದ ಯಾವುದು ಸಿಗಲೇ ಇಲ್ಲ. ಆದರೆ ಆಸರೆ ಬಯಸಿ ಒಬ್ಬನ ಮನೆಗೆ ಹೋದ. ಅವನು ಒಬ್ಬ ದೊಡ್ಡ ಕಳ್ಳ, ಅವನ ಮನೆಗೆ ಹೋದ ಇವನು. ಅವನು ಯಥಾ ಪ್ರಕಾರ ಕರೆದ, ನಾಲ್ಕು ಉಪಚಾರ ಮಾಡಿದ, ನಾಲ್ಕು ತಿಸಿರಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಇವನಿಗೆ ಅದೇ ಸಂಪರ್ಕ ಬೆಳೀತು. ಕೊನೆಗೆ ಇವನ ವಿಷಯ ಎಲ್ಲ ತಿಳ್ಕೊಂಡ. ಕೊನೆಗೆ ಇವನಿಗೆ ಒಂದು ವಿಷಯ, ಇವನ ಬಗ್ಗೆ ಒಂದು ಅರ್ಥ ಮಾಡಿಕೊಂಡ. ಇವನಿಗೆ ಹಣ ಬೇಕಾಗಿದೆ ಅಂತ ಅರ್ಥ ಆಯಿತು. ಅದಕ್ಕೊಂದು ಮಾರ್ಗ ತೋರಿಸಿಕೊಟ್ಟ. ಏನು, ನಾನು ಕಳ್ಳತನ ಮಾಡ್ತೇನೆ, ನೀನು ಕಳ್ಳತನ ಮಾಡಿ ಶುರು ಮಾಡು ಅಂತ ಹೇಳಿದ. ಅವನಿಗೆ ಆಯಿತು, ಏನಾಯಿತು ಆಯಿತು ಅಂತ ಹೇಳಿದೆ. ಕೆಲವರು ಇರ್ತಾರೆ, ಅದು ಹಿಡಿಸೋದಿಲ್ಲ, ಕೆಲವರು ಹಿಡಿಸುತ್ತೆ, ಅವರವ್ರ ಹಣೆ ಬರ ಅಷ್ಟೇನೆ. ಅದಕ್ಕೆ ಸ್ವರೂಪಯೋಗ್ಯತೆ ಅಂತ ಕರೆದಿದ್ದು. ಆಯಿತು ಅಂತ ಒಪ್ಪಿಕೊಂಡ. ನಿಧಾನ ಕಳ್ಳತನಕ್ಕಿಡ್ದ, ಸ್ವಲ್ಪ ಒಳ್ಳೆ ಇಬ್ಬರು ಶೇರ್ ಮಾಡೋಕ್ಕೆ ಶುರು ಮಾಡಿದ್ರು ನಿಧಾನವಾಗಿ. ಅವನು ಯೋಚನೆ ಮಾಡಿದ, ಅವನಿಗೊಬ್ಬ ಮಗಳಿದ್ದು, ಕೊಟ್ಟು ಮದುವೆನೂ ಮಾಡಿಬಿಟ್ಟ. ಇನ್ನೂ ಬಂಧವ್ಯ ಜಾಸ್ತಿ ಆಯಿತು. ಆ ಮಗಳೇನು ಕನ್ಯೆ ಅಲ್ಲ, ಮದುವೆಯಾಗಿ ಗಂಡನ ಕಳ್ಕೊಂಡು ವಿಧವೆಯಾಗಿದ್ದವಳು, ಅವಳು ಮದುವೆ ಮಾಡಿಕೊಟ್ಟ. ಇವನು ಮದುವೆ ಆದ, ಒಳ್ಳೆ ಬಹಳ ಸತ್ಕುಲ ಪ್ರಸೂತನಾದಂಥ ಬ್ರಾಹ್ಮಣ. ಧರ್ಮವನ್ನು ಹಂತ ಹಂತ ಬಿಡಲಿಕ್ಕೆ ಶುರು ಮಾಡಿದ, ನಿಧಾನವಾಗಿ ಒಂದೊಂದೇ ಬಿಡಲಿಕ್ಕೆ ಶುರು ಮಾಡಿದ. ಅವನ ಗುರಿ ಒಂದೇ, ದುಡ್ಡು ಬರೋದರೆ ಯಾಕೆ ಮಾಡಬಾರದು, ನಮ್ಮ ಜನ ಕೇಳೋದು ಅದನ್ನೇ. ಇವತ್ತಿನ ದಿವಸ ಎಲ್ಲೋ ಶೂ ಕಂಪ್ನಿಯಲ್ಲೋ ಲಿಕರ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಇಂಥ ಕೆಲಸ ಮಾಡ್ತೀಯಲ್ಲ ಅಂತ ಕೇಳಿದರೆ ದುಡ್ಡು ನೀವು ಕೊಡ್ತೀರಾ ಅಂತ ಕೇಳ್ತಾನೆ ಅಷ್ಟೇ. ಅಷ್ಟೇ ಉತ್ತರ ಅವನು. ಅದು ಒಳ್ಳೆಯದೇ ಕೆಡದ ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ, ನೀವು ಕೊಡ್ತೀರಿ, ಕೊಡ್ತಾನೆ ಮಾಡ್ತೇನೆ ಅಷ್ಟೇನೆ. ಅಂದರೆ ದುಡ್ಡು ಅಷ್ಟೇ ಮುಖ್ಯವಾಯಿತೇ ಹೊರತು ಅವನಿಗೆ ಒಂದು ಧರ್ಮ ಮುಖ್ಯವಾಗಲೇ ಇಲ್ಲ. ಹೆಂಡದ ಅಂಗಡಿ ಕೆಲಸ ಮಾಡ್ತಾನೆ, ಎಷ್ಟೋ ಜನ ಕುಡಿಲಿಕ್ಕೆ ಶುರು ಮಾಡ್ತಾರೆ, ಇವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ, ಫಲಿತಾಂಶ ಏನಾಯ್ತು ಒಂದು ನಾಳೆ. ಇವನು ಕುಡಿದಿಲ್ಲ, ಅದೇ ಅಷ್ಟು ಜನ ಕುಡಿಸಿದ ಪಾಪ ಬಂತೋ ಇಲ್ವೋ, ಕುಡಿದೇ ಇರ್ತಾನೆ ಅಂತ ಹೇಳೋದಕ್ಕೂ ಆಗೋದಿಲ್ಲ, ಪ್ರವಾಸ ದೋಷದಿಂದ ಆದರೂ ಆಗಬಹುದು. ಅದೇ ರೀತಿಯಲ್ಲಿ ಯಾವುದೋ ಚರ್ಮದ ಅಂಗಡಿ ಎಲ್ಲ ಕೆಲಸ ಮಾಡಿದೆ ಶೂ ಕಂಪನಿಯಲ್ಲಿ. ಆ ಶೂ ಕಂಪನಿ ಪ್ರಶ್ನೆ ಅಲ್ಲ ಇದು. ಸಾಮಾನ್ಯವಾಗಿ ಎಷ್ಟೋ ಶೂಗಳನ್ನು ಚಪ್ಪಲಿಗಳನ್ನು ಗೋಚರ್ಮದಿಂದ ಮಾಡ್ತಾರೆ. ಎಷ್ಟು ಪಾಪದ ಶೇರ್ ಮಾಡ್ಕೊಂಡಾಗೈತಿ ಈ ಮಧ್ಯೆ. ಇವತ್ತು ನಾವೇನು ಏನು ಮಾಡೋಕ್ಕೆ ಹೋಗೋದಿಲ್ಲ, ಅದಕ್ಕೆ ಡಿಮ್ಯಾಂಡ್ ಇದೆ ಅಂತ ತಿಳ್ಕೊಂಡು ನಾವು ಬೇಕು ಅಂತ ಕೇಳ್ತೇವೆ. ನಾವು ಕೃಷ್ಣಾಚಾರ್ಯ ಬೇಕು ಅಂತ ಕೇಳ್ತೇವೆ. ರಾಕ್ಷಣನ ಯೋಚನೆ ಮಾಡ್ತಾನೆ, ಎಷ್ಟಾದ್ರೂ ಪರವಾಗಿಲ್ಲ ಕೊಟ್ಬಿಡಿ ಅಂತ ಹೇಳ್ತೇನೆ. ನಾವು ಯೋಚನೆ ಮಾಡ್ತಾನೆ, ಜಿಂಕೆ ಕೊಲ್ತಾನೆ ತಂದುಕೊಡ್ತಾನೆ. ನಾವೇನು ಕೃಷ್ಣಾಚಾರ್ಯ ಬಂತು ಅಂತ ಅಷ್ಟೇ, ಆ ಜಿಂಕೆನ ಕೊಲಿಸಿದೆ ಅಂತ ಆಚರಣೆ ಇಲ್ಲ. ಇನ್ನು ಕೇಳಿದ್ದಕ್ಕೆ ಅವನು ಕೊಂದ ಬಂತು, ಜಿಂಕೆ ಕೊಂದು ಪಾಪ ನಮಗೆ ಗೊತ್ತಿಲ್ಲದೆ ಪಾಪ ಬಂದಿದೆ, ಇದು ಆಶ್ಚರ್ಯ. ನಮಗೇನು ಕೃಷ್ಣಾಚಾರ್ಯ ಸಿಕ್ತು ಅಂತ ಅಷ್ಟೇ, ಅದು ಮೇಲಿಂದ ಬಿತ್ತು ಬಿಡೋದಿಲ್ಲ. ಅದು ಜಿಂಕೆ ತಂದು ಕೊಂತಾನೆ ತರಬೇಕು ಅವನು. ಅರ್ಥ ಮಾಡಿಕೊಂಡ್ರೆ ನಾವು ಕೆಟ್ಟದ ಅಪೇಕ್ಷೆ ಪಡೋದು, ಕೆಟ್ಟನ ಸಪ್ಲೈ ಮಾಡೋದು, ಆ ಸಹಕಾರ ಕೊಡೋದು, ಒಂದೊಂದು ಪಾಪದ ಒಂದು ಪ್ರವಾಹದಲ್ಲೇ ಸೇರುತ್ತೆ ಹೊರತು ಬೇರೆ ಅಲ್ಲ. ಹೀಗೆ ಬೆಳೆದ ಪಡೆಯ ಧರ್ಮ ಪೂರ್ತಿ ಬಿಟ್ಟುಬಿಟ್ಟ, ತನ್ನ ಧರ್ಮದ ಹೆಸರೇ ಇಲ್ಲ. ಆಮೇಲೆ ಬೇಟೆಯಾಡಲಿಕ್ಕೆ ಶುರು ಮಾಡಿದ, ಕಳ್ಳತನ ಹೋಯಿತು, ಬೇಟೆಯಾಡಲಿಕ್ಕೆ ಇನ್ನೂ ಮುಂದೆ ಹೋಗ್ತಾ ಒಂದು ಬೀರವನ್ನು ಜೋರ ಬಿಡುತ್ತಾನೆ ಹೋದ. ಪಶುಗಳನ್ನು ಕೊಂದ, ಪಕ್ಷಿಗಳನ್ನು ಕೊಂದ, ಏನು ಅವನಿಗೆ ಬ್ರಾಹ್ಮಣ್ಯದ ಹೆಸರು ಕೂಡ ಇಲ್ಲ. ಅನೇಕ ದಿವಸ ಆಯಿತು, ಮುಂದೆ ಅವನು ವರ್ಚಸ್ಸೆಲ್ಲ ಹೊರಟು ಹೋಯಿತು. ಆ ವಂಶ ಪ್ರಸೂತನಾಗಿದ್ದರಿಂದ ಒಂದು ವರ್ಚಸ್ಸಿತ್ತು, ಅದೆಲ್ಲ ಕಳ್ಕೊಂಡ. ಸ್ವಲ್ಪ ದಿವಸವಾಯಿತು, ಆ ಊರಿಗೆ ಇನ್ನೊಬ್ಬ ಬ್ರಾಹ್ಮಣ ಬಂದ. ಅವನೆಲ್ಲೋ ತೀರ್ಥಯಾತ್ರೆಗೆ ಅಂತ ಹೊರಟವನು. ಅವತ್ತೊಂದು ದಿವಸ ಏನಾದರೂ ಊಟದ ವ್ಯವಸ್ಥೆ ಆಗುತ್ತಾ, ಇಳ್ಕೊಳ್ಳಕ್ಕಾಗತ್ತಾ ಅಂತ ಹೊರಟ. ಇವತ್ತು ಆಚಾರವಂತರಾದ ಜನ ಬೇರೆ ಊರಿಗೆ ಕೆಲಸಕ್ಕೆ ಅಂತ ಹೋದಾಗ ಮಡಿ ಬಿಡ್ಲಕ್ಕೆ ತಯಾರಿಲ್ಲ ಅವರು. ಕೆಲಸನೂ ಬಿಡ್ಲಕ್ಕೂ ಆಗೋದಿಲ್ಲ, ಎಲ್ಲರೂ ಮಠ ಗಿಟ ಹುಡುಕೊಂಡು ಹೋಗೋದು ಪದ್ಧತಿ ಅದು. ಒಂದು ಎಲ್ಲರೂ ಬಂಧುಗಳಿದ್ದಾರಾ ಅವರಿದ್ದಾರಾ ಅಂತ ಹುಡುಕೊಂಡು ಹೋಗೋ ಪದ್ಧತಿ. ಅದೇ ರೀತಿ ಹುಡುಕೊಂಡು ಹೊರಟ, ಯಾರು ಸಿಗ್ತಾರಾ ಅಂತ ಹೇಳಿಬಿಟ್ಟು ಅವರು ತೋರಿಸಿದ್ರು. ಇನ್ನು ಬ್ರಾಹ್ಮಣ ಬ್ರಾಹ್ಮಣ ಬೇಕಂತ ಇವರ ಒಬ್ಬ ಬ್ರಾಹ್ಮಣ ಅಂತ ಹಿಂದೆ ಬಂದಿದ್ದ ಅಂತ ಮನೆ ತೋರಿಸಿದ್ರು. ಹೋದ, ನೋಡ್ತಾನೆ ಮನೆಗೆ ಯಾರು ಇರಲಿಲ್ಲ, ಸ್ವಲ್ಪ ಕಾದ್ಕೊಂಡು ಕುತ್ಕೊಂಡ. ಅಟ್ಟಿಗೆ ಅವರು ಮನೆಗೆ ಹೋಗಿದ್ರು ಎಲ್ಲ ಕೂಡ. ಸ್ವಲ್ಪ ಹೊತ್ತಿಗೆ ಅವನು ಬಂದ, ನೋಡ್ತಾನೆ ಗಾಬರಿಯಾಗಿ ಬಿಟ್ಟಿದ್ದ. ಅವನು ನೋಡಿದ ತಕ್ಷಣ ಮೈ ತುಂಬ ರಕ್ತ, ತನ್ನ ಗಾಯ ಅಲ್ಲ, ಪಶು ಪಕ್ಷಿಗಳನ್ನು ಕೊಂದು ಹೊತ್ಕೊಂಡ್ಬರ್ತಿದ್ದಾರೆ, ರಕ್ತ ಸೋರ್ತಾ ಇದೆ ಮೈ ಮೇಲೆ. ಆ ಹಸಿ ಕೊಂದಿದ್ದು ಹೊತ್ಕೊಂಡ್ಬರ್ತಿರೋದು ಹಾಗೆ ಎಲ್ಲ ವಿಕಾರ ವ್ಯಕ್ತಿ. ಸ್ವಲ್ಪ ನೋಡ್ತಾನೆ, ಆಶ್ಚರ್ಯವಾಯ್ತಂತೆ. ಅವನ ಫ್ರೆಂಡ್ ಅವನು, ಇದು ಆಶ್ಚರ್ಯ. ಇಬ್ಬರು ಕೂಡ ಎಂದೋ ಜೊತೆಗಿದ್ದವರು, ಒಂದು ಕಾಲಕ್ಕೆ ಜೊತೆಗೆ ಎಲ್ಲೋ ಒಂದು ಕಡೆ ಓದಿದವರು. ಇಲ್ಲಿ ನೋಡೆ ಹೀಗಿದ್ದಾನೆ, ಆಶ್ಚರ್ಯ ಆಯ್ತು ಅವನಿಗೆ. ಓ, ಏನು ಸ್ನೇಹಿತ ಮಾತಾಡಿಸ್ತಾನೆ, ನಿನ್ನ ಹಣೆ ಏನೇನು ಹಣೆ ಬಾರ ಅಂತ ಕೇಳುತ್ತಾನೆ. ಏನು ಹೀಗಿದ್ದಿ ಅಂತ ಕೇಳಿದ್ರೆ, ಇಲ್ಲ ದುಡ್ಡು ಹುಡ್ಕೊಂಡು ಬಂದೆ, ಏನೋ ಇಲ್ಲಿ ಅವಕಾಶ ಆಯಿತು, ಸೇರಿಕೊಂಡೆ, ಎಲ್ಲ ಶುರು ಮಾಡಿಬಿಟ್ಟೆ ಕಳ್ತಾರಲ್ಲ ಅಂತ ಹೇಳಿದ. ಅವನಿಗೆ ಭಾರಿ ಸಂಕಟ ಆಯಿತು. ಪಾಪ, ಏನಯ್ಯ ನಿಮ್ಮ ತಂದೆ ಅಂಥವ್ರು, ನಿಮ್ಮ ತಾತ ಎಂಥವ್ರು, ಎಂಥ ವಂಶ ನಿಮ್ಮದೆಲ್ಲ ಕೂಡ. ಇವತ್ತು ಎಷ್ಟು ಜನ ಅಂತಿರ್ತಾರ ಮಾತನ್ನು, ಇಂಥವ್ರು ಇರ್ತಾರೆ ತಂದೆ ತಾಯಿ ಅಂಥವ್ರು ಇರ್ತಾರೆ. ಪಾಪ, ಎಂಥ ದೊಡ್ಡ ವಿದ್ವಾಂಸರ ಮನೆಯಲ್ಲಿ, ದೊಡ್ಡ ಸದಾಚಾರಿಗಳ ಮನೆಯಲ್ಲಿ ಹೈ ಕ್ಲಾಸ್ ಕುಡುಕರು ಸಿಕ್ಕಿರ್ತಾರೆ, ದಾರಿಯಾಗಿ ಕುಡಿದು ಬಿದ್ದಿರ್ತಾರೆ ಅಂತ ಮಗ. ತಂದೆ ತಾಯಿ ಬದುಕಿದ್ದಾಗಲೇ ಅಂತ ಕೆಲಸ ಮಾಡೋರು ಇದ್ದಾರೆ, ಸತ್ತಮೇಲೆ ಮಾಡೋರು ಸಿಗ್ತಾರೆ, ಅಥವಾ ತಮ್ಮ ವಂಶಕ್ಕೆ ಕಳಂಕ ತರುತ್ತೆ ಅಂತ ಎಚ್ಚರ ಕೂಡ ಇಲ್ಲ. ಏನು ಮಾಡಿದ್ದಿ ಕೆಲಸ ನೀನೀಗ? ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ ಸಿಗಲ್ಲ ಮಾಡೋದ? ಎಷ್ಟು ಪ್ರಾಣಿಗಳಿಗೆ ನರಕ ತಂದು ಕೊಡ್ತಾ ಇದ್ದಿ, ಹಿಂಸೆ ಮಾಡ್ತಾ ಇದ್ದಿ, ನಿನ್ನ ಜನ್ಮ ಹಾಳು ಮಾಡಿಕೊಂಡಿದ್ದಿ, ನಿನ್ನ ಪಿತೃಗಳು ಶಾಪ ಹಾಕ್ತಾರೆ, ಎಲ್ಲ ಬೈತಾನೆ ಪಾಪ. ಸಾಕಷ್ಟು ವಿವೇಕವನ್ನು ಹೇಳುತ್ತಾನೆ, ಎಲ್ಲ ಕೇಳಿಸ್ಕೊತಾನೆ. ಸ್ವಲ್ಪ ಅವನ ಮನೆ ಸ್ವಲ್ಪ ಬದಲಾವಣೆ ಆದಾಗಾಯಿತು. ಏನು ಮಾಡಿದೆ, ದುಡ್ಡು ಬೇಕು, ಇಷ್ಟೆಲ್ಲ ಮಾಡಿದೆ, ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ, ಇನ್ನಾದರೂ ಒಳ್ಳೆ ಕೆಲಸ ಮಾಡು. ಇಷ್ಟೆಲ್ಲ ಆಗಿದೆ ಆದರೂ ಪಾಪ ಒಳ್ಳೆ ಹಾದಿ ಹುಡುಕು ಅಂತ ಒಳ್ಳೆ ಮಾತನ್ನು ಹೇಳ್ತಾನು. ಇನ್ನಾದರೂ ಒಳ್ಳೆ ಕೆಲಸ ಮಾಡು, ಹೀಗೆಲ್ಲ ಮಾಡಬೇಡ ಅಂತ ಹೇಳಿದಾಗ, ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಅವನು ಹೇಳಿದೆ, ಏನಾದ್ರು ತಗೋ ಅಂತ ಹೇಳಿದ. ನಿನ್ನ ಮನೆಯಲ್ಲಿ ಏನೂ ತಗೊಳ್ಳೋದಿಲ್ಲ ಅಂತ ಹೇಳಿದವ್ ನೋಡಿ, ಅವನಿಷ್ಟೇ ಹೇಗಿದೆ ಅವನಿಗೆ ಪಾಪ. ನಾನು ಬ್ರಾಹ್ಮಣ, ಯಾವ ಕಾಲದ ಬ್ರಾಹ್ಮಣ, ನೀನು ತಗೊಳ್ಳೋಕ್ಕಾಗೋದಿಲ್ಲ. ಇವತ್ತು ಎಷ್ಟೋ ದಿನದಲ್ಲಿ ಹಾಗಿದೆ, ಹೋದರೆ ಏನು ನೀರು ಕೂಡ ಕುಡಿಯಲಿಕ್ಕಾಗೋದಿಲ್ಲ, ಆ ರೀತಿ ಮನೆ ಇಟ್ಕೊಂಡಿರ್ತ. ಕೊನೆ ಪಷ್ಟ ಒಂದು ಧ್ಯೇಯ ಇರಬೇಕು, ನಮಗೆ ಯಾರು ಬಂದವರು ನಿಮ್ಮದೇ ಏನೂ ತಗೊಳ್ಳೋದಿಲ್ಲ ಅನ್ನೋ ವಾತಾವರಣ ಬರಬಾರದು. ಅದಕ್ಕಿಂತ ಅನರ್ಥ ಇಲ್ಲ. ಕೃಷ್ಣ ದುರ್ಯೋಧನ ಮನೆಗೆ ಹೋದ, ಏನೂ ತಗೊಳ್ಳೋದಿಲ್ಲ ಅಂತ ಹೇಳಿದ. ಫಲಿತಾಂಶ, ಒಂದು ತಿಂಗಳೊಳಗೆ ವಂಶ ನಿರ್ವಂಶ ಆಗೋಯ್ತು. ಆ ಭಾವನೆ ಬರಬಾರದು. ಅವ್ರು ಯಾವುದೋ ಕಾರಣ ತಗೊಳ್ಳಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮಲ್ಲಿ ನಮಗೆ ಬೇಕಾದಂಥ ಮಡಿ ನಡೀತಾ ಇಲ್ಲ ಅಂತ ತಗೊಳ್ಳೋದಿಲ್ಲ ಅನ್ನೋ ಭಾವನೆ ಬರೋದಾದರೆ ಮನೆ ಇಟ್ಕೊಂಡು ಏನು ಪ್ರಯೋಜನ ಅಂತ ಹೇಳಿದ್ದ. ಮನೆ ಇಟ್ಕೊಂಡು ಏನೂ ಪ್ರಯೋಜನ ಇಲ್ಲ. ಅವ್ರು ಯಾವುದೋ ಕಾರಣ ತಗೊಳ್ಳೋದ್ರೆ ತಪ್ಪಲ್ಲ, ಆದರೆ ನಮಗೆ ಬೇಕಿದೆ, ನಿಮ್ಮಲ್ಲಿ ತಗೊಳ್ಳೋಕೆ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಆ ಒಂದು ಅರ್ಹತೆ ಇಲ್ಲ ಅಂತ ಅನಿಸ್ಕೊಳ್ಳೋದಾದರೆ ದೊಡ್ಡ ಅವಮಾನ ಆಗ್ಬೋದು. ಇಂಟರ್ವ್ಯೂಗೆ ಕೆಲಸ ಸಿಗದವ್ರು ಎಷ್ಟು ಸಂಕಟಾಗುತ್ತೆ ಅವನಿಗೆ, ಅಯ್ಯೋ ನನಗೆ ಕೆಲಸ ಸಿಗಲಿಲ್ಲ ನನಗೆ ಅಂತ ಹೇಳಿಬಿಟ್ಟು. ಇಲ್ಲಿ ಖುಷಿಯಾಗುತ್ತೆ, ಏನು ತಗೊಳ್ಳಿಲ್ಲ ಆಗೋದ್ರು ಬಿಡಿ ಅಂತೇಳಿ ಹಾಗಾಗಬಾರದು. ಮನೆ ಇದ್ದಿದ್ದಕ್ಕೆ ಸಾರ್ಥಕ ಆಗಲೇ ಇಲ್ವಲ್ಲ ಅಂತಕ್ಕಂಥ ಸಂಕಟ ಆಗಬೇಕು ಅದಕ್ಕೆ. ಅದು ಹೇಳಿದ್ರೆ ಏನು ತಗೊಳ್ಳೋಕ್ಕಾಗಲಿಲ್ಲ, ಹಾಗೆ ಮಲಗಿದ ಪಾಪ. ಅವ್ನು ಹುಡ್ಕೊಂಬಂದಿದ್ದು ಏನಾದ್ರು ಆಹಾರ ಸಿಗುತ್ತಾ ಅಂತ, ಸಿಕ್ತು ತಗೊಳ್ಳೋಷ್ಟೇ ಆಹಾರ ಸಿಗಲಿಲ್ಲ ಅವನೇ ಪಾಪ. ಹಾಗೆ ಮಲಗಿದ, ಬೆಳಗಾಯಿತು, ಇನ್ನೊಮ್ಮೆ ಉಪದೇಶ ಮಾಡಿದ, ಹೊರಟು ಬಿಟ್ಟ ತನ್ನ ಜಾಗಕ್ಕೆ, ತನ್ನ ದಾರಿ ಹಿಡ್ಕೊಂಡು ಹೊರಟು ಬಿಟ್ಟ. ಇವನು ಯೋಚನೆ ಮಾಡಿದ, ಅಂತೂ ದುಡ್ಡನ್ನು ಈ ಮಾರ್ಗ ಒಂದೇ ಅಲ್ಲ, ಬೇರೆ ಮಾರ್ಗದಲ್ಲೂ ಬರುತ್ತೆ ಅಂತ ಅವನು ಹೇಳಿದ್ದಾನೆ, ಒಳ್ಳೆ ಮಾರ್ಗ ಹುಡುಕು ಅಂತ ಹೇಳಿದ್ದಾನೆ, ಪ್ರಯತ್ನ ಪಡ್ತೇನೆ ಅಂತ ಹೊರಟ. ಹೊರಟು ವ್ಯಾಪಾರ ಮಾಡಬೇಕು ಅಂತ ತಲೆಯಲ್ಲಿ ಬಂದಾಗ, ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ವ್ಯಾಪಾರ ಮಾಡೋಣ ಅಂತ ಹೊರಟ. ಅದಕ್ಕೆ ಹಿಂದಿನ ಕಾಲದ ವ್ಯಾಪಾರ ಅಂದರೆ ಸಮುದ್ರ ರತ್ನಗಳನ್ನು ತಂದು ವ್ಯಾಪಾರ ಮಾಡಿದರೆ ರತ್ನಪಡಿ ವ್ಯಾಪಾರಿಗಳು ಭಾರಿ ಪ್ರಸಿದ್ಧ. ಅವನ ಸಣ್ಣ ಪುಟ್ಟ ಯೋಜನೆ ಇಲ್ಲ ಅವನಿಗೆ, ಮಾಡಿದರೆ ಕುಬೇರನೇ ಆಗಬೇಕು, ಕೊಟ್ಟೆದೇಶನೇ ಆಗಬೇಕು. ಆ ದೃಷ್ಟಿಯಿಂದ ಹೊರಟ. ಯಾರು ವ್ಯಾಪಾರಿ ಜೊತೆ ಸಿಕ್ಕ, ಇಬ್ಬರು ಸಹವಾಸ ಹುಟ್ಟಿರ್ತಿದ್ರು, ವ್ಯಾಪಾರ ಮಾಡಲಿಕ್ಕೆ ಸಮುದ್ರದ ಹತ್ರ ಹೋದರು, ಎಲ್ಲ ಒಂದು ಕಡೆ ಇಳ್ಕೊಂಡಿದ್ರು. ಒಂದು ದೊಡ್ಡ ಆನೆ ಬಂತು, ಇವನ ಜೊತೆ ಯಾರನ್ನು ತುಳಿದುಕೊಂಡು ಹಾಕಿಬಿಡ್ತು. ದೊಡ್ಡ ಆನೆ ಹಾವಳಿ ಜಾಸ್ತಿ ಆಯಿತು, ಎಷ್ಟೋ ಜನ ಸತ್ತೋದ್ರು, ಇವನೊಬ್ಬನ ಹೇಗೋ ಉಳ್ಕೊಂಡ, ಇನ್ನು ಬಾಡಿ ಪಾಪ ಕಾರ್ಯ ಮಾಡೋ ಯೋಗ ಇತ್ತು ತಲೆಯೊಳಗೆ, ಉಳ್ಕೊಂಡ ಪಾಪ. ಒಳ್ಳೆಯವರು ಉಳ್ಕೊಂಡ್ರೆ ಇನ್ನೂ ತುಂಬ ಪುಣ್ಯ ಮಾಡೋ ಯೋಗ ಇದೆ ಅವನಿಗೆ ಅಂತ ಅರ್ಥ. ಕೆಟ್ಟವರು ಉಳ್ಕೊಂಡ್ರೆ ಇನ್ನೂ ಮಹಾಪಾಪ ಮಾಡಕ್ಕೆ ಉಳ್ಕೊಂಡಿದ್ದಾನೆ ಅಂತ ಅರ್ಥ. ಅಂದರೆ ದೇವರಿಬ್ಬರನ್ನೂ ಉಳಿಸ್ತಾನಂತೆ. ಅವ್ರಿಗೆ ಸಾಧನೆ ಇನ್ನೂ ಬಾಕಿ ಇದ್ದರೆ ಕೆಟ್ಟವ್ರನ್ನೂ ಉಳಿಸ್ತಾನೆ, ಒಳ್ಳೆಯವ್ರನ್ನೂ ಉಳಿಸ್ತಾನೆ. ಉಳಿಸಿದ್ದೆ ದೊಡ್ಡ ಕೆಲಸ ಅಲ್ಲ. ಮುಂದೆ ಏನು ಮಾಡ್ತೇವೆ, ದುರ್ಯೋಧನಾದಿಗೆ ಹುಟ್ಟುತ್ತಾನೆ ಸಾಯ್ತಿದ್ರು. ವೇದವ್ಯಾಸರು ಬಂದು ಎಲ್ಲ ಮಾಂಸದ ಮುದ್ದೆಗಳನ್ನು ಬೇರೆ ಬೇರೆ ಘಟಗಳಲ್ಲಿ ಹಾಕಿಡಿಟ್ರು, ಎಲ್ಲ ಹುಟ್ಟಿ ಬಂದರು. ಎಂತೆಂಥ ಪಾಪ ಕಾರ್ಯ ಮಾಡಿದ ಲೆಕ್ಕ ಹಾಕಿ, ಅಂದರೆ ಒಳ್ಳೆಯವರನ್ನು ಉಳಿಸಿದ್ರೆ ಆಗೋ ರೀತಿಯೇ ಬೇರೆ, ಕೆಟ್ಟವನ್ನು ಉಳಿಸಿದ್ರೆ ಆಗೋ ರೀತಿಯೇ ಬೇರೆ. ಇವನು ಉಳ್ಕೊಂಡ, ಮುಂದೆ ಹಾಗೆ ಹೊರಟ. ತ ಒಬ್ಬನೇ ಆಗಿಬಿಟ್ಟ, ಯಾರು ಜೊತೆಗಾರರು ಯಾರೂ ಇಲ್ಲೇ ಇಲ್ಲ, ಎಲ್ಲ ಹಾಳಾಗೋದ್ರು. ಇವನು ಹಾಗೆ ಹುಡ್ಕೊಂಡು ಹೊರಟ, ಭಯಂಕರವಾದ ಕಾಡು ಸಿಕ್ತು. ಇನ್ನೂ ಮುಂದೆ ಹೋದ, ಅಷ್ಟೇ ಸಾಕಷ್ಟು ಹಸಿವಿಗೆ ಎಲ್ಲ ಶುರುವಾಗಿತ್ತು. ಆ ಕಾಡಲ್ಲಿ ಹುಡುಕ್ತಾ ಹೋದಾಗ ಇನ್ನೊಂದು ಒಳ್ಳೆ ಉಪವನದಂಥ ಒಂದು ಅಪೂರ್ವವಾದ ಪ್ರದೇಶ ಕಾಣಿಸ್ತು. ಆ ಕಾಡಿನ ಮಧ್ಯೆ ಒಂದು ಉಪವನ, ಒಳ್ಳೆ ಸುಂದರ ನಂದನವನ ಇದ್ದಾಗಿತ್ತಂತೆ. ಅಪೂರ್ವವಾದಂಥ ವಾತಾವರಣ, ಚಿತ್ರ ವಿಚಿತ್ರವಾದಂಥ ವೃಕ್ಷಗಳು, ಚಿತ್ರ ವಿಚಿತ್ರವಾದ ಪಕ್ಷಿಗಳು, ಪ್ರಾಣಿಗಳು, ಬಹಳ ಸೌಹಾರ್ದದ ವಾತಾವರಣ. ಅಂಥ ಸಂಕಟದಲ್ಲೂ ಅವನೇ ಮನಸ್ಸಿಗೆ ಬಹಳಷ್ಟು ಆಶ್ಚರ್ಯ ಸಂತೋಷ ಅನಿಸ್ತಕ್ಕಂಥ ದೃಶ್ಯ ಕಾಣಿಸ್ತಂತೆ. ಆದರೆ ದೊಡ್ಡ ಒಂದು ಆಲದ ಮರ, ಅಲ್ಲಿಗೆ ಹೋದ, ಸ್ವಲ್ಪ ವಿಶ್ರಾಂತಿ ತಗೋಣ ಅಂಥೇಳಿ ಹಾಗೆ ಅದರ ಕೆಳಗೆ ಮಲಿಕೊಂಡ. ಆಹಾರ ಏನೂ ಸಿಕ್ಕಿಲ್ಲ ಇನ್ನೂ ಕೂಡ ಅವನಿಗೆ. ಹಣ್ಣುಗಿಣ್ಣು ತಿಂದ ಬುದ್ಧಿ ಅವನಿಗಿಲ್ಲ. ಅವನಿಗೆಲ್ಲ ಕೆಲವರು ಇರ್ತಾರೆ, ಕೆಲವು ತಮ್ಮಡಿಗೇನೆ ಆಗಬೇಕಂಥವ್ರವ್ರು. ಇವನು ನಿನ್ನೆ ಕೇಳಿದಲ್ಲ, ಅಂಥ ಸ್ಥಿತಿ ಇವನಿಗಿಲ್ಲ. ಏನು ಹಣ್ಣು ಬೇಕಾದಷ್ಟು ಇದೆ ಅದರಲ್ಲಿ, ಅದು ತಿನ್ನಬಾರದು, ಕೆಲವರಿಗೆ ಅಂಥದ್ದೇ ಅಡಿಗೆ ಆಗಬೇಕು ಅಂತೇಳಿ. ಅವನು ಅದೇ ಏನಾದರೂ ಒಂದು ಪ್ರಾಣಿ ಮಾಂಸನೇ ಆಗಬೇಕು, ಅಡ್ಜಸ್ಟ್ ಆಗಿಬಿಟ್ಟಿದ್ದ ಅದಕ್ಕಾಗಲೇ ಅವನು ಅಂತ ಕಾಯ್ಕೊಂಡು ಕೂತಿದ್ದ. ರಾತ್ರಿ ಆಗ್ತಾ ಬಂತು. ಅಷ್ಟೊತ್ತಿಗೆ ಒಂದು ದೊಡ್ಡ ಬಕಪಕ್ಷಿ ಬಂತು ಅಲ್ಲಿಗೆ, ದೊಡ್ಡ ಬಕಪಕ್ಷಿ. ಅದಕ್ಕೆ ನಾಡೀಜಂಘ ಅಂತ ಹೆಸರು, ರಾಜಧರ್ಮ ಅಂತನೂ ಹೆಸರು. ಬಹಳ ಬಹಳ ಸುಂದರವಾಗಿತ್ತಂತೆ. ಮನೆ ಬಾಕ ಮನೆ ಬೆಳಗಿರೋದು, ಹಂಸ ಇದ್ದಾಗೆ ಇರುತ್ತೆ, ಹಂಸ ಅಲ್ಲ, ಅಷ್ಟೇ ವ್ಯತ್ಯಾಸ. ಅದು ಬರೀ ಭೂಲೋಕದ ಹಂಸ ಬಕಪಕ್ಷಿ ಅಲ್ಲ, ಅದು ಕಶ್ಯಪರ ಮಗ ಸಂತಾನ ಅಂತ. ಕಶ್ಯಪ ಋಷಿಗಳಾಗೆ ಎಲ್ಲರೂ ಮಕ್ಕಳೇ, ಹಾವು ಚೇಳು ಎಲ್ಲ ಅವರು ಸಂತತಿಯಾಗಿ ಹುಟ್ಟು ಬಂದಿದ್ದೇನೆ. ಸುರಸೆ ಅಂತಕ್ಕಂಥ ಹನುಮಂತನ ಅಡ್ಡ ಮುಂದೆ ನಿಲ್ಲುತ್ತಲ್ಲ ಹಾವು, ಅದು ಕಶ್ಯಪರ ಮಗ ಸಂತಾನಕ್ಕೆ ಸೇರಿದ ಹಾವೇನೆ. ಎಲ್ಲ ಪ್ರಾಣಿಗಳು ಹುಟ್ಟಿದ್ದು ಕಶ್ಯಪರ ಪತ್ನಿಯರಲ್ಲೇನೆ. ದೇವತೆಗಳಿಂದ ಹಿಡಿದು ಹಾವು ಚೇಳು ಮೊದಲಾದ ವ್ಯಕ್ತಿಗಳವರೆಗೆ, ಮೃಗಪಕ್ಷಿಗಳವರೆಗೆ ಎಲ್ಲರೂ ಕಶ್ಯಪರಿಂದ ಹುಟ್ಟಿದವರೇನೆ. ಮುಂದೆ ಸಂತತಿ ಬೆಳೆದು ಬಂದಿತ್ತು. ಇದು ಕಶ್ಯಪರ ಸಾಕ್ಷಾತ್ ಪುತ್ರ, ಅದು ವಿಶೇಷ. ಅದಕ್ಕೆ ದೈವಿಕವಾದ ವರ್ಚಸ್ಸು ಅದಕ್ಕಿತ್ತು. ಅದು ಬಂತು, ಇವನು ನೋಡಿತು, ಅವ ಆಲದ ಮರ ಅದರ ಮನೆ, ಅದು ಅದರ ಮೇಂಟೆನೆನ್ಸ್ ಇಂದಾಗ ಅಷ್ಟು ಚೆನ್ನಾಗಿತ್ತು. ಅದು ಅದಿಟ್ಕೊಂಡಿದ್ದಕ್ಕೆ ಕಾರಣ ಸುತ್ತಮುತ್ತಲ ವಾತಾವರಣ ಅಷ್ಟು ಚೆನ್ನಾಗಿರಲಿಕ್ಕೆ ಈ ಬಕಪಕ್ಷಿಯ ಸಾಧನೆ ಕಾರಣವಾಗಿತ್ತು. ಅದೆಲ್ಲ ನೋಡಿತು, ಓ ಬಂದಿದ್ದೀರಿ ಬ್ರಾಹ್ಮಣ ಅಂತ ಗುರುತಿಸಿತು. ಯಾರು ನೀನು ಅಂತ ಕೇಳಿತು. ಹೀಗೆ ನಾನು ಬ್ರಾಹ್ಮಣ, ಗೌತಮ ಅಂತ ಹೆಸರು ಅಷ್ಟೇ, ಉಳಿದು ಹೇಳ್ಕೊಳ್ಳಿಲ್ಲ ಅಂತ ಹೇಳ್ಕೊಳ್ಳೋದೇನಿರಲಿಲ್ಲ, ಅದನ್ನೇ ಹೇಳ್ಕೋಬೇಕು. ಈ ಮಧ್ಯೆ ಅವನು ಇಲ್ಲಿ ಕೊಳತನ ಮಾಡಿದ್ದೆ, ಕೊಡೆ ಮಾಡಿದ್ದೆ ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ? ಗೌತಮ ನನ್ನ ಬ್ರಾಹ್ಮಣ ಅಂತ ಅಷ್ಟೇ ಹೇಳ್ಕೊಂಡ. ಅದು ಹೆಚ್ಚು ಕೇಳಕ್ಕೆ ಹೋಗಲಿಲ್ಲ, ಕಾರಣ ಅತಿಥಿ ಬಂದಿದ್ದಾನೆ ಅಷ್ಟೇನೆ, ಅತಿಥಿ ಬಂದಿದ್ದಾನೆ ಏನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಡ, ನೀನು ಒಳ್ಳೆ ಆಹಾರ ತಂದುಕೊಡ್ತೇನೆ, ಏನು ಬೇಕು ಅಂದರೆ ಯಥಾಪಕಾರ ಮಾಂಸ, ಅದೇ ಮಾಂಸನೇ ಬೇಕಾದದ್ದು ಅವನಿಗೆ. ಅದು ಬಕಪಕ್ಷಿ ಆಯಿತು ಅಂತ ಹೇಳಿ ಯಾವುದೋ ಮಾಂಸದ ವ್ಯವಸ್ಥೆ ಮಾಡಿತ್ತು, ಬೇಯಿಸಿ ಕೊಡ್ತು, ತಿಂದ ಬೇಕಾದಷ್ಟು, ಬೇಗ ಸಾಕಷ್ಟು ತಿಂದ. ಆಮೇಲೆ ನಾನು ನಿದ್ದೆ ಬರುತ್ತೆ ಅಂತ ಹೇಳಿದ. ಹಾಸಿಗೆ ಬೇಕು ಅಂತ ಕೇಳಿದರೆ ಎಂಥ ಹಾಸಿಗೆ ತಯಾರು ಮಾಡುತ್ತೆ ಅಂತ ಗೊತ್ತೇನೋ, ಅದು ಬೃಸಿ ಕಮಲದ ಹೆಸರುಗಳ ಹಾಸಿಗೆ ತಯಾರು ಮಾಡಿಕೊಡುತ್ತಂತೆ, ಸುಪ್ಪತ್ತಿಗೆ ಅಂತಾರಲ್ಲ ಹಾಗೆ. ಅತಿಥಿಗಳಿಗೆ ಸತ್ಕಾರ ಮಾಡಬೇಕಾದ್ರೆ ದೇವರು ಕೊಟ್ಟಿದ್ರೆ ಒಳ್ಳೇದನ್ನೇ ಕೊಡಿ ಅಂತ ಅರ್ಥ. ಕೆಲವರು ಇರ್ತಾರೆ ತಾವು ಎಂದೂ ಉಪಯೋಗಿಸಬಾರ್ದು ಅಂಥದ್ದನ್ನು ಕೊಡ್ತಾರೆ, ಏನೋ ಬಂದಿದ್ದಾನೆ ಮಾ ಉಪಯೋಗಿಸ್ಕೊಂಡು ಹೋಗಲಿ, ಆ ಥರ ಮಾಡಬಾರ್ದು, ಇದ್ದಿದ್ರಲ್ಲೇ ಒಳ್ಳೇದು ಕೊಡಬೇಕು ಅಂತ ಯೋಚನೆಯಿಂದ ಒಳ್ಳೆ ಹಂಸ ತೂಲಿಕಾ ತಲ್ಪ ಅಂತ ಕರೀತಾರೆ. ತೂಲ ಅಂದರೆ ಹತ್ತಿ, ಹಂಸ ತೂಲಿಕ ಅಂದರೆ ಹಂಸದಷ್ಟು ಬೆಳ್ಳಗೆ ಮೆತ್ತಗಿರತಕ್ಕಂಥ ಹಾಸಿಗೆ ತಯಾರು ಮಾಡಿಕೊಡ್ತಂತೆ. ಅದು ಮಲ್ಕೋತಾನೆ, ಅದರ ಮೇಲೆ ಮಲ್ಕೊಂಡು ಒಳ್ಳೆ ತಾಂಬೂಲ ಗಿಂಬೂಲೆಲ್ಲ ಹಾಕ್ಕೊಡ್ತಾನೆ, ಅವನಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬೀಸ್ತಂತ. ಅದಕ್ಕೆ ಹೇಗೆ ಬೀಸ್ತು ಅಂದರೆ ತನ್ನ ರೆಕ್ಕೆಗಳ ಗಾಳಿ ಹಾಕಿತಂತೆ. ಪಾಪ ಹೇಗೆ ರೆಕ್ಕೆ ಇದೆ ಬಕಪಕ್ಷಿಗಳಿಗೆ, ಆ ಕೈಯಿಂದ ಬೀಸೋ ಹಾಗೆ ಅದು ರೆಕ್ಕೆಗಳಿಂದ ಬೀಸ್ತಂತೆ. ಆರಾಮ ಮಲ್ಕೊಂಡಿದ್ದಾನೆ. ಆಗ ಅದು ಕೇಳಿತಂತೆ, ಏನು ನೀನು ಇಲ್ಲಿ ಯಾತಕ್ಕೆ ಬಂದು ಏನು ವಿಷಯ ಅಂತ ಕೇಳಿತಂತೆ. ಒಬ್ಬಂಟಿಗೆ ನಾನು ಇಷ್ಟು ದೂರ ಬಂದಿದ್ದೆ, ಏನು ಸಮಾಚಾರ ನೋಡಿ, ಮೊದಲೇನು ಮಾತಾಡಿಸ್ಲಿಲ್ಲ, ಅತಿಥಿಗೆ ಸತ್ಕಾರ ಎಲ್ಲ ಮಾಡಿದ ಮೇಲೆ ಏನು ಉದ್ದೇಶ ಅಂತ ಕೇಳಿತು. ಆಗ ಅದು ಹೇಳಿತಂತೆ, ಹೇಳಿದಂತವನು, ಈಗ ನನಗೆ ವ್ಯಾಪಾರ ಮಾಡಬೇಕು, ಬಹಳಷ್ಟು ಶ್ರೀಮಂತನಾಗಬೇಕು ಅಂತ ಬಂದೆ, ನಾನು ಬಹಳ ಐಶ್ವರ್ಯ ಬೇಕು ಅಂತ ಕೇಳಿದ್ದೇನೆ, ಅದಕ್ಕೆ ಬಂದಿದ್ದೇನೆ. ಆಗ ಅದು ಹೇಳಿತಂತೆ, ಓ ಐಶ್ವರ್ಯ ಬೇಕಾದ್ರೆ ನನಗೀಗ ಯೋಚನೆ ಮಾಡೋಣ ಅಂತ ಹೇಳಿತಂತೆ. ಪಾಪ ಯೋಚನೆ ಮಾಡೋಣ, ಐಶ್ವರ್ಯ ಅನೇಕ ರೀತಿ ಬರಬಹುದಂತೆ. ಒಂದು ವಂಶ ಪಾರಂಪರೆ ಬರಬಹುದು, ಆಗರ್ಭ ಶ್ರೀಮಂತರು ಅಂತ ಕರೀತಾರಲ್ಲ, ಬಾರಿ ಶ್ರೀಮಂತರ ಮೇಲೆ ಹುಟ್ಟಿಬಿಟ್ರೆ ಉತ್ತರಾಧಿಕಾರಿಯ ಶ್ರೀಮಂತಿ ಆಗಿಬಿಡುತ್ತೆ, ಶ್ರೀಮಂತಿಕೆ ಬರುತ್ತೆ. ಇದು ಒಂದು ವಿಧವಾದ ಶ್ರೀಮಂತಿಕೆ. ಇನ್ನೊಂದು ದೈವಿಕವಾದ ಶ್ರೀಮಂತಿಕೆ, ಭಾರಿ ಬಡವರು ಇರ್ತಾರೆ, ನಿಧಿ ಇದು ಯಾವುದು ಸಿಕ್ಕಿಬಿಡುತ್ತೆ, ಇದ್ದಕ್ಕಿದ್ದಾಗ ನಿಧಿ ಸಿಕ್ಕು ಭಾರಿ ಶ್ರೀಮಂತನಾಗಿ ಬಿಡುತ್ತಾನೆ. ಅದು ದೈವಿಕವಾಗಿ ಬಂದಿದ್ದು, ಮತ್ತೆ ಕೆಲವರು ಇರ್ತಾರೆ 30-40 ವರ್ಷ ಏನಿರೋದಿಲ್ಲ, ಸಡನ್ ಆಗಿ ಐಶ್ವರ್ಯ ಬೆಲೆ ಶುರುವಾಗಿಬಿಡುತ್ತೆ. ಅದಕ್ಕೆ ಕಾರಣ ಹೇಳ್ತಾರೆ, ಅದು ಹಿಂದಿನ ಜನ್ಮದಲ್ಲಿ ಆ ವಯಸ್ಸಿಗೆ ದಾನ ಧರ್ಮ ಮಾಡಿರ್ತಾನಂತೆ, ಆದ ವಯಸ್ಸಿಗೆ ಮೆಚೂರ್ ಆಗುತ್ತಂತೆ ತಮ್ಮ ಮ್ಯಾಚಿಂಗ್ ಆಗಿ. ಅವ್ರು ಯಾವ ಕೆಲವು ಗಂಡನ್ನು ಮುದುಕು ಲಾಟ್ರಿ ಹೊಡೆಯುತ್ತೆ, ಒಂದು ಏನು ಮಾಡಬೇಕು ಈ ಮಧ್ಯೆ, ಅವ್ರು ಏನು ಎಂಜಾಯ್ ಮಾಡೋ ಸ್ಥಿತಿಯಲ್ಲಿ ಇರೋದಿಲ್ಲ, ಉತ್ತರಾಧಿಕಾರಿಗಳು ಇರೋದಿಲ್ಲ, ಅವ್ರು ಲಾಟ್ರಿ ಯಾವುದು ಬಂದ್ಬಿಡುತ್ತೆ ನಡಿ ಅಂತೇಳಿ. ಯಾಕೆ ಅದಕ್ಕೆ ಶಾಸ್ತ್ರ ಹೇಳ್ತಾರೆ, ನೀವು ಯಾವ ವಯಸ್ಸಿನಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡ್ತೀರೋ ಮುಂದಿನ ಜನ್ಮದಲ್ಲಿ ಆ ವಯಸ್ಸಿಗೆ ಮೆಚೂರ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಹಣ್ಣನ್ನು ಮುದುಕರಾದ ಮಾಡಲಿಕ್ಕೆ ಮಾಡೋದಿಲ್ಲ, ಆ ವಿಚಾರ ಬಿಟ್ಟುಬಿಡಿ. ತುಂಬ ವಯಸ್ಸಾದ ಮಾಡಿದ್ರೆ ಆ ಟೈಮ್ ಟೂ ಲೇಟ್, ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳಿದ್ದು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಕೌಮಾರ ಆಚರೇತ್, ಒಳ್ಳೆ ಕುಮಾರ ಚಿಕ್ಕ ವಯಸ್ಸಿನಲ್ಲಿ ಮಾಡಕ್ಕೆ ಶುರು ಮಾಡಿದರೆ ಜೀವನ ಪೂರ್ತಿ ಬಹಳಷ್ಟು ಸುಖವಾಗಿರುತ್ತಾನೆ, ಚಿಕ್ಕ ವಯಸ್ಸಿಗೆ ಬರುತ್ತೆ. ಆಗರ್ಭ ಶ್ರೀಮಂತನ ಮಗನಾಗೆ ಹುಡುತಾನೆ, ಶ್ರುತೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯಿತೆ ಇದ್ದಾಗಿ. ಇದನ್ನೆಲ್ಲ ಯೋಚನೆ ಮಾಡಬೇಕು. ಕೆಲವರು ಒಳ್ಳೆ ವಯಸ್ಸಲ್ಲಿ ಭಾರಿ ಚೆನ್ನಾಗಿರ್ತಾರೆ, ಒಂದು ವಯಸ್ಸಾಗುತ್ತೆ ಆಮೇಲೆ ವಿಚಿತ್ರ ಕಷ್ಟಗಳು ಶುರುವಾಗುತ್ತೆ. ಹಿಂದೆ ಆ ವಯಸ್ಸಲ್ಲಿ ತಪ್ಪು ಮಾಡಿರ್ತಾನೆ, ಯಾರದೋ ಬನ್ನಿ ಹಾಳು ಮಾಡಿರ್ತಾನೆ, ಆ ಯೂನಿಕಾರ್ ಸಂಕಟ ಶುರುವಾಗುತ್ತೆ. ಹೇಗಿದ್ದವನು ಹೇಗಾದ ಅಂತ ಹೇಳ್ತಾರೆ ಪಾಪ, ಹೇಗಿದ್ದವನು ಹೇಗಾಗಿಬಿಟ್ಟ, ಎಷ್ಟೋ ದಿನ ಭಾರಿ ಮೆರೆದು ಬಿಟ್ಟಿರ್ತಾರೆ, ಆಮೇಲೆ ನೋಡಿದ್ರೆ ಒಪ್ಪತ್ತಿ ಊಟ ಗತಿ ಇಲ್ದಾಗ ಆಗಿಬಿಡ್ತಾರೆ, ನೋಡ್ಕೊಳ್ಳೋಕೆ ಗತಿ ಇಲ್ಲ, ಭಯಂಕರ ರೋಗಗಳು ಬೇರೆ, ನರಳಿ ನರಳಿ ಸಾಯ್ತಾರೆ. ಇದನ್ನೊಂದು ಮುಖ ಇದು. ಚಿಕ್ಕ ವಯಸ್ಸಿನಲ್ಲಿ ಕಷ್ಟಪಟ್ಟು ವಯಸ್ಸಾದ್ಮೇಲೆ ಸುಖ ಪಡೋರು ಕೆಲವರು, ವಯಸ್ಸಾದ ಮೇಲೆ ಕಷ್ಟಪಟ್ಟು ಚಿಕ್ಕವದಾಗಿ ಸುಖ ಪಡೋರು ಇನ್ನೂ ಕೆಲವರು, ಕೆಲವು ಯಾವಾಗಲೂ ಕಷ್ಟಪಡೋರು ಕೆಲವು, ಆ ವಿಚಾರಣೆ ಬೇರೆ. ಯಾವಾಗಲೂ ಸುಖವಾಗಿರ್ತಾರೆ ಮತ್ತೆ ಕೆಲವರು. ರಾಘವೇಂದ್ರ ಸ್ವಾಮಿಗಳಂಥವ್ರು ಏನು ಆನಂದ, ಅವರು ಅಂತ್ಯಕಾಲ ವೃಂದಾವನದಲ್ಲಿ ಕೂತ್ಕೊಂಡು ಜಗತ್ತಿಗೆ ಸಂದೇಶ ಕೊಟ್ಟೆ, ಅದು ಊರಿಗೆ ಹೋಗೋರು ಟಾಟಾ ಮಾಡಿದ ಮಾಡ ಹೋಗ್ಬೇಕಾದ್ರೆ ಎಂಥ ಸಾಮರ್ಥ್ಯ ಇರಬೇಕು ಲೆಕ್ಕಾಗಿ. ದುಃಖದ ಹೆಸರಿಲ್ಲ, ಯಾವುದೋ ಒಂದು ಕಾಲಕ್ಕೆ ಪ್ರಾರಬ್ಧವಶಾತ್ ಒಂದು 3-4 ವರ್ಷ ಕಷ್ಟಪಟ್ಟಿದ್ರು, ಆಮೇಲೆ ಅವ್ರ ಹೆಸರು ಹೇಳಿದ್ರೆ ದುಃಖ ಬರಬಾರದು ಅಂತ ಒಂದು ಔನ್ನತ್ಯವನ್ನು ಸಂಪಾದನೆ ಮಾಡಿದ್ರಲ್ಲ, ದೊಡ್ಡ ದೇವ ಅವ್ರಿಗೆ ಹೇಳಿದ್ರೆ, ದೇವ ಸ್ವಭಾವೋ ನಿವಿಜದ್ರೂಮೋಯಂ ಇಷ್ಟಪ್ರದೋಮೆ ಸತತಂ ಸಭೂಯ. ಅಂಥ ವ್ಯಕ್ತಿಗಳು ಭಾರಿ ದೊಡ್ಡವರು. ಅದು ಎರಡನೇ ಸಂಪತ್ತಿದು, ವಂಶ ಪಾರಂಪರ್ಯ ಬರೋದೊಂದು, ದೈವಿಕವಾಗಿರೋದು ಎರಡನೇದು, ಮೂರನೇದು ಕಷ್ಟಪಟ್ಟು ಸಾಧನೆ ಮಾಡಿ ಸಂಪಾದನೆ ಮಾಡು. ಕೆಲವು ಆರನ್ನದ ಹುಡುಗ ದೊಡ್ಡ ಅಧಿಕಾರಿ ಆಗಿಬಿಡ್ತಾನೆ. ಸಣ್ಣಾಗಿ ಓದ್ದ, ಭಾಳ ಕಷ್ಟಪಟ್ಟ, ಒಳ್ಳೆ ಮೆರಿಟ್ ಇತ್ತು, ಒಳ್ಳೆ ಕೆಲಸ ಇತ್ತು, ಬಂದುಬಿಟ್ಟು. ಅದು ಸ್ವಂತ ಸಾಧನೆಯಿಂದ ಬರತಕ್ಕಂಥದ್ದು ಅದು ಮೂರನೇದು. ನಾಲ್ಕನೇದು ಮೈತ್ರಂ ಅಂತ ಕರೀತಾರೆ, ಸ್ನೇಹಿತರು ಸಹಾಯ ಮಾಡಿದ್ರೆ ಬರತಕ್ಕಂಥದ್ದು. ಎಷ್ಟೋ ಜನಗಳು ಸ್ನೇಹಿತರ ಸಹಾಯದಿಂದ ಮುಂದೆ ಬಂದುಬಿಡ್ತಾರೆ. ನಾಲ್ಕನೇ ವೆರೈಟಿ ಅದು. ನಿನಗೆ ಮೊದಲು ಮೂರಂತೂ ಇಲ್ಲ, ಮೊದಲು ಮೂರಂತೂ ಇಲ್ಲ, ನಾನು ನಿನ್ನ ಸ್ನೇಹಿತ ಅಂತ ತಿಳ್ಕೊಂಡ್ಬಿಡು, ನನ್ನನ್ನು ನಾನೇ ದುಡ್ಡಿನ ವ್ಯವಸ್ಥೆ ಮಾಡ್ತೇನೆ ತಗೋ ಅಂತ ಹೇಳಿತಂತೆ. ಅವನೇನು ಯಾಕೆ ಕದ್ಕೊಂಡು ಹೋಗಲು ತಯಾರಿದ್ದಾನೆ, ಕೊಟ್ಟರೆ ಬಿಡ್ತಾನ, ಹೇಳಿ ಕೇಳಿ ಕಳ್ಳ ಅವನು, ಕೊಡದೆ ಹೋದರೆ ಹರಿಸೋನು, ನಾನೇ ಕೊಡ್ತೀನಿ ಅಂದರೆ ಭಾರಿ ಸಂತೋಷಪಟ್ಟ. ಎಲ್ಲ ಬೆಳಗಾಯಿತು, ಯಥಾಪ್ರಕಾರ ಎಲ್ಲ ಸತ್ಕಾರವನ್ನು ಮಾಡಿ ಹೋಗು. ಇಲ್ಲಿಂದ ಮೂರು ಯೋಜನೆ ದೂರ ಹೋದರೆ ಅಲ್ಲಿ ಮೇರೂರಜ ಅಂತ ಒಂದು ಊರಿದೆ, ಆ ಊರಿನಲ್ಲಿ ನನ್ನ ಸ್ನೇಹಿತ ಇದ್ದಾನೆ. ಅವನ ಹೆಸರು ವಿರೂಪಾಕ್ಷ ಅಂತ ಹೆಸರು, ದೊಡ್ಡ ರಾಕ್ಷಸ ಅವನು, ರಾಕ್ಷಸ ಅವನು ನನ್ನ ಸ್ನೇಹಿತ, ಹೆಸರು ವಿರೂಪಾಕ್ಷ, ಭಾರಿ ಧರ್ಮಿಷ್ಠ. ನಾನು ಹೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ, ಭಾರಿ ಶ್ರೀಮಂತ, ಎಲ್ಲ ಇದೆ, ನಾನು ಹೇಳಿದ್ದೇನೆ ಅಂತ ಹೇಳು, ನಾನು ಅವನು ಹೇಳುತ್ತೇನೆ, ನಾನು ಹೇಳಿದ್ದೇನೆ ಅಂತ ಹೇಳು, ನಿನ್ನ ಬೇಕಾದ್ದು ಕೊಡ್ತೇನೆ ತಗೊಂಡೋಗು ಅಂತ ಹೇಳಿ ಅವನು ಹೊರಟಾಗಲಿಲ್ಲ. ಇದು ಯಥಾಪ್ರಕಾರ ದೈವಿಕವಾದ ಪರೀಕ್ಷೆ ಇದು. ಆಕಾಶಕ್ಕೆ ಹೊರಟೋಗ್ಬಿಡ್ತಂತೆ, ಎಲ್ಲೆಲ್ಲೋ ಸುತ್ಕೊಂಡ್ಬರ್ತಾ ಇತ್ತು, ಅದು ಊರ್ಧ್ವಲೋಕಕ್ಕೆ ಹೋಗಿ ಬರುತ್ತೆ, ಸ್ವರ್ಗಾದಿಗಳು ಸಂಚಾರ ಮಾಡ್ತಿತ್ತಂತೆ, ಅಂಥ ಸಮರ್ಥವಾದಂಥ ಪಕಪಕ್ಷಿ ಅದು. ಹೊರಟೋಯ್ತು, ನುಡ್ಕೊಂಡು ಹೊರಟ, ಅದು ಮೂರೇ ಯೋಜನೆ ದೂರ. ಹೋಗಿ ಹ್ಯಾಗೆ ಹುಡುಕಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಾನೆ. ದೊಡ್ಡ ಪಟ್ಟಣ ಅದು, ಒಂದು ರಾಜ್ಯ, ಆ ರಾಜ್ಯಕ್ಕೆ ಅಧಿಪತಿಯೇ ವಿರೂಪಾಕ್ಷ ಅವರು, ರಾಕ್ಷಸ. ಹ್ಯಾಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಬಾಗ್ಲತ್ತು ಹೋದರೆ ಆಗಲೇ ಹುಡ್ಕೊಂಡು ನಿಂತಿದ್ದಾರೆ ಅವರು, ಗೌತಮ ಯಾರ್ರಿ ಗೌತಮ ಯಾರ್ರಿ ಅಂತೇಳಿ ಪ್ಲೇನಿಂದ ಹಿಡಿದಾಗ ಹಿಡ್ಕೊಂಡು ನಿಂತು ಬಿಟ್ಟಿರ್ತಾರಲ್ಲ, ಬಚ್ಚೇಡಿ ಹಿಡ್ಕೊಂಡು ನೋಡ್ತಾ ಸತ್ಲಕ್ಕೆ ಅನುಕೂಲ ಆಗುತ್ತೆ. ಇದು ಭಾರಿ ಸುಲಭವಾದ ಒಂದು ಏರ್ಪಾಟು ಮಾಡಿರ್ತಾರೆ, ಆ ಟೈಪ್ ಯಾರು ಗೌತಮ ಯಾರು ಗೌತಮ ಅಂತ ಹೇಳಿಬಿಟ್ಟು ಇವರು ಟೆಲಿಫೋನ್ ಮೆಸೇಜ್ ಇವ್ರು ಕೊಟ್ಟಿದ್ರೆ ಅವನು ಸಾಕ್ಷಾತ್ ಅಂತ ದೈವಿಕವಾದ ಹದ್ದಾದಂತ ಸಂದೇಶ ಮುಟ್ಟಿಸಿದಂತಾಗಲಿ ಅದು ಹುಡುಕೋತಿದ್ದಾರೆ. ಹೋದ್ರೆ ಆಶ್ಚರ್ಯ ಆಯ್ತು ಅವನಿಗೆ, ಯಾರು ಗೌತಮ ಗೌತಮ ಅಂತ ಅಷ್ಟ ನಾನೇ ಅಂತ ಹೇಳಿದ. ಕರ್ಕೊಂಡು ಹೋದ್ರು ರಾಕ್ಷಸರ ಮನೆಗೆ, ವಿರೂಪಾಕ್ಷನ ಕರ್ಕೊಂಡು ಹೋದ್ರು, ನೋಡಿದ, ಮಾತಾಡಿಸಿದೆ, ಏನು ಹೆಸರು ಅಂತೆಲ್ಲ ಕೇಳಿದ. ಯಥಾ ಪ್ರಕಾರ ಹೆಸರು ಗೌತಮ ಅಂತ ಹೇಳಿಕೊಂಡ. ಅವನು ಬಿಡಲಿಲ್ಲ, ಇವನು ಅಷ್ಟಕ್ಕೆ ಸುಮ್ಮನಾಗಿದ್ದ, ಸುಮ್ಮನಾಗಲಿಲ್ಲ ಅವನು. ಅಷ್ಟೇ ಅಂದರೆ ಏನರ್ಥ, ನೀನೇನು ಓದಿದ್ದೆ, ಏನು ಮಾಡ್ತಿ, ಏನು ವಿಚಾರ ಅಂತ ಕೇಳಿದ. ಆಗ ನಿರ್ವ ಎಲ್ಲ ಹೇಳಬೇಕಾಯ್ತಾನೆ, ನಿರ್ವ ಎಲ್ಲ ಹೇಳಬೇಕಾಯ್ತು. ಹೀಗೆ ನಾನೊಬ್ಬ ಕಳ್ಳನ ಅಳಿಯ, ನಾನೇನು ಓದ್ದು ಅಧ್ಯಯನ ಮಾಡಿದವನಲ್ಲ, ಕಳ್ಳತನ ಮಾಡಿಕೊಂಡೇ ಬದುಕಿದ್ದೆ, ನನ್ನ ಹೆಂಡತಿ ವಿಧವೆ ಆಗಿದ್ದವಳು ಮದುವೆ ಆಗಿದ್ದೆ ಎಲ್ಲ ಹೇಳ್ಕೊಂಡ. ನೋಡ್ದ ಅವನ ಮನಸ್ಸಿಗೆ ಬೇಜಾರಾಯ್ತಂತೆ, ಅನ್ಕೊಂಡೆ ನಾನು ಅಂತ ಅನ್ಕೊಂಡ, ನಿನ್ನ ಮುಖ ನೋಡಿದ್ರೆ ಅನ್ಕೊಂಡೆ ಅಂತ ಹೇಳ್ತಾನೆ. ವರ್ಚಸ್ಸೇ ಇಲ್ಲ, ಮಣ್ಣಿಲ್ಲ, ಏನು ಕಾಂತಿ ಇಲ್ಲ, ನಿನ್ನ ಮುಖ ಅಂದ್ಕೊಂಡೆ. ಮನಸ್ಸಿನಲ್ಲಿ ಯೋಚನೆ ಮಾಡ್ತಿದ್ದಾನೆ, ಪಾಪ ಇವನಿಗೆ ಸಹಾಯ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ ನನಗೆ, ಅದು ಏನು ಮಾಡೋದು, ಪಾಪ ಸ್ನೇಹಿತ ಹೇಳಿದ್ದಾನೆ, ನಾಡಿ ಜಂಗ ಹೇಳಿದ್ದಾನೆ, ಏನಾದ್ರು ಕೊಡಬೇಕು ಅವನಿಗೆ. ಆಯಿತು, ಕೆಲವು ಇರ್ತಾರೆ ಕೆಲಸ ಕೊಡೋ ಮನಸ್ಸಿಲ್ಲ, ಒಳ್ಳೆ ಸ್ಟ್ರಾಂಗ್ ಇನ್ಫ್ಲುಯೆನ್ಸ್ ಬಂದಿರೋದು ಬೇಕಾದ್ರೆ ಹೇಳಿಬಿಟ್ಟಿರ್ತಾರೆ, ದರಿದ್ರ ಹಾಳಾಗೋಲಿ ಅಂತ ಕೊಡ್ತಾರಲ್ಲ ಆ ಟೈಪ್, ಇಲ್ಲ ಅಂದರೆ ಅವ್ರ ಮನಸ್ಸಿ ಬೇಜಾರಾಗುತ್ತೆ ಅಂತ ಕೊಟ್ಟಿರ್ತಾರೆ. ಇವನಿಗೆ ಬೇಜಾರು ಮಾಡಿ ಹೋಗ್ತಾರೆ, ಮನೆ ಬಿಡೋದಿಲ್ಲ ಮನುಷ್ಯನ ಪದ್ಧತಿನೇ ಅಷ್ಟು. ಇವನು ನಿರ್ವ ಇಲ್ಲ ಅಂತ ಯೋಚನೆ ಮಾಡಿ, ಆಯಿತು ಇವತ್ತೊಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ ಇಲ್ಲೇ ಇರು ಅಂತ ಹೇಳಿದ. ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೇನೆ, ಪ್ರತಿ ವರ್ಷ ನಾನು ಈ ದಿವಸ ಈ ದಿವಸನೇ ಬಂದಿದ್ದೆ, ಪುಣ್ಯ ನೀನು, 1000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡೋ ವ್ಯವಸ್ಥೆ ಮಾಡಿದ್ದೆ, ರಾಕ್ಷಸ ಅವನು, 1000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ದೇನೆ, ಊಟ ಮಾಡ್ಕೊಂಡು ಹೋಗು, ನೀನು ಸಾಕಷ್ಟು ನಿನಗೆ ಧನವನ್ನು ಕೊಡ್ತೇನೆ ತಗೋ, ಇವತ್ತು ಪೂರ್ತಿ ಇಲ್ಲೇ ಇರು ಅಂತ ಹೇಳಿದ. ಒಪ್ಕೊಂಡವನು ಎಲ್ಲ ವ್ಯವಸ್ಥೆ, 1000 ಜನ ಒಳ್ಳೆ, ಇವನೊಬ್ಬನೇ ಕೆಟ್ಟ ಬ್ರಾಹ್ಮಣ, ಉಳಿದ 999 ಜನ ಹೈ ಕ್ಲಾಸ್ ಬ್ರಾಹ್ಮಣರು, ಪಾಪ ಇವನೊಬ್ಬನೇ ಆ ದೊಡ್ಡ ಪಂಕ್ತಿ ಸೇರ್ಕೊಂಡ್ಬಿಟ್ಟಿದ್ದಾನೆ, ಪಾಪ ಇವನಿಗೆ ಮನಸ್ಸಿಲ್ಲ, ನಿರ್ವ ಇಲ್ಲ, ಪಾಪ ಎಲ್ಲ ವ್ಯವಸ್ಥೆ ಮಾಡಿದ, ವಿಚಿತ್ರ ವಿಚಿತ್ರವಾದ ಭಕ್ಷ್ಯಭೋಜ್ಯಗಳನ್ನು ಮಾಡಿಸಿ ಹಾಕಿದ, ಅವನಿಗೆ ಬೇಕಾದ ಎಲ್ಲವೂ ಸಿಕ್ಕಾಯ್ತು, ಸಿಕ್ಕಾಬಿಟ್ಟೆ ತಿಂದ. ಆಮೇಲೆ ಅವನಿಗೆ ಬಂಗಾರದ ತಟ್ಟೆಯಲ್ಲಿ ಭೋಜನ ಅಂತವ್ರಿ, ಬಂಗಾರದ ಲೋಟಗಳು, ದಕ್ಷಿಣೆಗೆ ಅವಿವು ಅಲ್ಲ, ರತ್ನಗಳನ್ನು ದಕ್ಷಿಣೆ ಇಟ್ಟನಂತವನು, ರತ್ನಗಳೇ ದಕ್ಷಿಣೆ, ಬಂಗಾರದ ಕೆಳಗೆ ಯಾವುದೂ ಇಲ್ಲ, ಎಲ್ಲ ಮಿನಿಮಮ್ ಅಂದರೆ ಬಂಗಾರದ್ದು, ಉಳಿದೆಲ್ಲ ರತ್ನಗಳವೆಲ್ಲ ಕೂಡ. ಅದಿಷ್ಟು ಇಟ್ಟು ಊಟ ಆಯ್ತಂತೆ, ಎಲ್ಲ ನೀವೇ ತಗೊಂಡ್ರೆ, ರತ್ತೆಯನ್ನು ತಟ್ಟೆ ನೀವೇ ತಗೊಂಡ್ರಿ ಅಂತ ಹೇಳಿದ್ರು, ತಟ್ಟೆನ ನೀವೇ ತಗೊಂಡೋಗಿ, ಎಲ್ಲ ನಿಮಗೆ ಅಂತೇಳಿ ಅಷ್ಟನ್ನು ಕೊಟ್ಟನಂತೆ. ಅಂತ ಭೋಜನ ಆಯ್ತು, ಅಷ್ಟು ದ್ರವ್ಯ ಬಂತು, ಅದು ಸಾಲದು ಅನ್ನೋ ಹಾಗೆ ತನ್ನ ಕೋಶ ತರ್ಕೊಂಡು ಹೋಗ್ತಾನೆ. ಅಪಾರ ಸಂಪತ್ತು, ನಿಮಗೆ ಎಷ್ಟು ಬೇಕಾದ್ರೆ ಹೊತ್ಕೊಂಡು ಹೋಗಿ ರತ್ನ ಅಂತ ಹೇಳಿಬಿಟ್ಟಂತೆ. ಇದೆಲ್ಲ ಕೊಟ್ಟಿದ್ದು ಅದು ನೀವೇ ತಗೊಳ್ಳೋದೀಗ, ಎಷ್ಟು ಬೇಕಾದ್ರೆ ತಗೊಳ್ಳಿ ರತ್ನಗಳ ಅಂತ ಹೇಳಿದಾಗ, ಉಳಿದು ಬ್ರಾಹ್ಮಣರು ಪಾಪ ತಮ್ಮ ವಸ್ತಿಗೆ ತಗೊಂಡು ಹೊರಟುಬಿಟ್ರು. ಇವನು ಮಾತ್ರ ಸಿಕ್ಕಾಬಟ್ಟೆ ಹೊತ್ಕೊಂಡ್ಬಿಡ್ತಾನೆ, ಅವಕಾಶ ಸಿಕ್ತು ಅಂತ ಹೇಳಿಬಿಟ್ಟು ಹೊರಲಕ್ಕೆ ಸಾಧ್ಯ ಆಗಬಾರ್ದು, ಎಲ್ಲ ಪ್ಯಾಕ್ ಮಾಡಿಕೊಂಡಂತೆ, ಪ್ಯಾಕ್ಮ ನೀನು ಹೋಗಯ್ಯ ಅಂತ ಕಳಿಸ್ಕೊಡ್ತಾನೆ. ಹೊರಟ, ನಡ್ಕೊಂಡು ಹೋಗಿ ಮತ್ತೆ ಯಥಾ ಪ್ರಕಾರ ರಾತ್ರಿ ಆ ಜಾಗ ಸೇರಿದ, ಅದೇ ನ್ಯಾಗ್ರೋದಕ್ಕೆ ಬಂದ, ಅದೇ ವನ ಅದೇ ಆಲದ ಮರ ಅಲ್ಲಿಗೆ ಬಂದ. ಸ್ವಲ್ಪ ಹೊತ್ತಾಯ್ತು, ಅದು ಬಂತು ಪಕ್ಕಪಕ್ಷಿ ಬಂತು. ಅಷ್ಟೊತ್ತಿಗೆ ನೋಡಿದ, ಇವನು ಏನು ಹೊರಲಾರದ ಹೊತ್ಕೊಂಡು ಹೇಳ್ತಾರೆ, ಹೊರಲಾರದ ಹೊತ್ಕೊಂಡ್ಬಂದೆ ಅಂತ ಅಷ್ಟು ದೊಡ್ಡ ಮೂಟೆ ತಂದು ಹಾಕಿದ್ದ. ಏನ ಕೆಲಸ ಆಯ್ತು ಅಂತ ಕೇಳಿದ. ಆಯ್ತಪ್ಪ ಕೆಲಸ, ಬೇಕಾದಷ್ಟು ಕೊಟ್ಟ ಅಂತ ಹೇಳಿದ. ಖುಷಿಯಾಯ್ತು. ಹಾಗಿದ್ದು ಇವತ್ತು ರಾತ್ರಿ ಇಲ್ಲೇ ಇದ್ದುಬಿಡು, ರಾತ್ರಿನೆಲ್ಲಿ ಹೋಗ್ತೀಯಾ, ಸಂಪತ್ತು ಬೇರೆ ಜೊತೆಗಿದೆ ನಿನಗೆ, ರಾತ್ರಿ ಇಲ್ಲ ಬೆಳಗಾದ್ಮೇಲೆ ಹೋಗಬಹುದು, ಇಲ್ಲೇ ಇರು ಅಂತೇಳಿ ಯಥಾ ಪ್ರಕಾರ ಉಪಚಾರ ಮಾಡಿತು ಪಾಪ. ಮತ್ತೆ ಬೆಳಗ್ಗೆ ಅಷ್ಟು ತಿಂದಿದ್ದಾರೆ, ಮತ್ತೆ ರಾತ್ರಿ ತಿಂದಂತೆ, ಇದು ಆಶ್ಚರ್ಯ. ತಿನ್ನೋದೇ ಅಭ್ಯಾಸ ಇದ್ರೆ ಒತ್ತು ಗೊತ್ತೇನಿರೋದಿಲ್ಲ ಅದಕ್ಕೆಲ್ಲ ಕೂಡ. ನಮ್ಮ ಜನ ತಿಂಬೋದಿಲ್ಲ, ಮನೆ ಕಾಫಿ ಬಂದು ದಾರಿ ಕುಡ್ಕೊಂಡು ಹೋಗ್ತಾರೆ, ಹೋಗ್ತಾ ಮನೆಯಲ್ಲಿ ಕುಡಿದು ಹೋಗಿರ್ತಾರೆ, ದಾರಿಯಲ್ಲಿ ಕುಡಿತಾರೆ, ಹೋದ ತಕ್ಷಣ ಮತ್ತೆ ತರಿಸ್ಕೋತಾರೆ, ಮತ್ತೆ ಫ್ರೆಂಡ್ ಕರೆದ ಮತ್ತೆ ಹೋಗ್ತಾರೆ. ನಾನ್ ಸ್ಟಾಪ್ ಯಾವ್ದಾದ್ರು ಕುಡಿಯೋದು ತಿನ್ನೋದು ಚಟ ಬಂದ್ಬಿಟ್ರೆ ಕತೆ ಮುಗಿದು, ನೆಸಿಟಿ ಪ್ರಶ್ನೆ ಬರೋದೇ ಇಲ್ಲ ಅವರಿಗೆ. ಕಂಪನಿ ಕೊಡಬೇಕಿದೆ, ಯಾವ ಕಂಪನಿ ಕೊಡೋದು ಇದು ಒಂದು ಆಹಾರದಲ್ಲಿ ಕಂಪನಿ ಕೊಡೋ ಅರ್ಥ ಏನು ಅದಕ್ಕೆ? ಬೇಕಾದ್ರೆ ತಿಂದ್ರೆ ಆಹಾರ ಪೆಟ್ರೋಲ್ ಹಾಕ್ತಿರ್ತಾನೆ, ಇನ್ನೊಂದು ಕಾರ್ ಬರುತ್ತೆ, ಕಂಪನಿ ಕೊಡೋದು ಅವನಿಗೂ ಹಾಕ್ಸಿದ್ರೆ ಪೆಟ್ರೋಲ್ ಬೇಕೋ ಬೇಡ ಅದಕ್ಕೆ. ಸುಮ್ ಸುಮ್ಮನೆ ಕಂಪನಿ ಕೊಡೋ ಆಗ್ತದೆ, ಎಲ್ಲರೂ ದಾರಿದ್ದಕ್ಕೂ ಪೆಟ್ರೋಲ್ ಬಂದು ಕಾರ ನಿಲ್ಬೇಕಾಗುತ್ತೆ. ತಿಳುವಳಿಕೆನೇ ಇಲ್ಲ ಅವನು ಪೆಟ್ರೋಲ್ ಕಾರಿಗೆ, ಅವನು ಪೆಟ್ರೋಲ್ ಎಷ್ಟು ಬೇಕೋ ಅವನ ಜವಾಬ್ದಾರಿ. ಅದು ಕೆಲವರು 100 ಕಿಲೋಮೀಟರ್ ಹೋಗಿರ್ತಾರೆ, ಕೆಲವರು ಎಲ್ಲ ಸಿಟಿ ರೌಂಡ್ ಹೋಗೋರಿರ್ತಾರೆ, ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ತಾರೆ. ಅದು ಬಿಟ್ಟು ಬಿಟ್ಟು ಕಂಪನಿ ಪೆಟ್ರೋಲ್ ಹಾಕ್ಲಿಕ್ಕೆ ಸಾಧ್ಯತೆ ಉಂಟಾ? ವೆಹಿಕಲ್ ಬಳಿಗೆ ನಮ್ಗೆ ಜ್ಞಾನ ಇದೆ, ನಮ್ಮ ಬಗ್ಗೆನೆ ಜ್ಞಾನ ಇಲ್ಲ. ಇದು ತಮಾಷೆ ಅಂತ ಕೇಳಿ, ಇದು ಈ ರೀತಿ ಪದ್ಧತಿ ಯಾವ ಕಾಲದಲ್ಲಿ ಇರೋದಿಲ್ಲ. ನಾವು ಮಾತ್ರ ಹಾಕೊಂಡಿದೆ ಕೆಟ್ಟ ಪದ್ಧತಿ. ಕಲಿಯುಗದಲ್ಲಿ ಎರಡೇ, ಹಣ ತಿನ್ನೋದು ಹಣನು ತಿನ್ನೋದು, ಜೊತೆ ಎರಡೆರಡು, ಬರೀ ಹಣ ಬರೀ ತಿನ್ನೋದು, ಹಣನು ತಿನ್ನೋದು, ತಿಂದು ಹಣ ದುಡಿಯೋದು ಇಷ್ಟೇ ಹೊರತು ಮೌಲ್ಯಗಳ ಹೆಸರೇ ಇರೋದಿಲ್ಲ. ಅದೇ ರೀತಿ ಎಲ್ಲ ತಿಂದ ಯಥಾ ಪ್ರಕಾರ ಏರ್ಪಾಟ್ ಮಾಡಿ ಹಾಸಿಗೆ ಹಾಸಿಕೊಡ್ತು, ಅದೇ ವೈಭವ ಯಥಾ ಪ್ರಕಾರ ಬೀಸಿತು, ಎಲ್ಲ ಆಯಿತು, ಮಲಿಕೊಂಡ. ಅದು ಪಕ್ಕದಲ್ಲೇ ಮಲಿಕೊಂಡಂತೆ ಪಾಪ, ಬೀಸಿ ಎಲ್ಲ ಮಾಡಿ ಮಲಿಕೊಂಡಿತು. ಇವನು ನಿದ್ದೆ ಬಂದಿಲ್ಲ, ನಿದ್ದೆ ಮಾಡಿಬಿಡ್ತು ಪಾಪ. ಯಾಕೆ ಅವನು ಯೋಚನೆಯೇ ನಿದ್ದೆ ಬಂತು, ಇವನಿಗೆ ಕೆಟ್ಟ ಯೋಚನೆ ಇದೆ, ನಿದ್ದೆ ಬರೋದಿಲ್ವಂತೆ. ಅದಕ್ಕೆ ವಿವರ ಹೇಳ್ತಾನೆ, 6 ಜನಕ್ಕೆ ನಿದ್ದೆ ಹಿಂದೆ ಹೇಳಿದ, 6 ಜನಕ್ಕೆ ನಿದ್ದೆ ಬರೋದಿಲ್ಲ, ಈ ಕಳ್ಳ್ರಿ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾರೆ. ಇವನು ಕಳ್ಳ, ಈ ಕ್ಲಾಸ್ ನಿದ್ದೆ ಬರಲಿಲ್ಲ ಅವನಿಗೆ. ಹಾಗೆ ಯೋಚನೆ ಮಾಡ್ದ, ದುಡ್ಡಂತೂ ಬಂತು, ನಾಳೆ ಬೆಳಿಗ್ಗೆ ಅಂತೂ ಹೋಗ್ತೇನೆ, ದುಡ್ಡಿದೆ, ಎಲ್ಲ ಅನುಕೂಲ ಏನೋ ಆಗಿದೆ, ದಾರಿಯಲ್ಲಿ ಮತ್ತೆ ಆಹಾರಕ್ಕೆ ಬಹಳ ತೊಂದರೆ ಆಗುತ್ತೆ, ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಏನಾದ್ರು ದಾರಿಯಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು, ಒಳ್ಳೆ ಪದಾರ್ಥ ಸಿಗುತ್ತಿಲ್ಲೋ ಗೊತ್ತಿಲ್ಲ, ನಾನು ಇಲ್ಲೇ ಮಾಡ್ಕೊಂಡು ಹೋಗೋದು ಒಳ್ಳೇದು, ನಾನು ಯಥಾ ಪ್ರಕಾರ ಮಾಂಸ ಬೇಕು, ಮಾಂಸಕ್ಕೆ ಅಲ್ಲಿ ಯಾಕೆ ಹುಡುಕ್ಬೇಕು, ಬಕಪಕ್ಷಿ ಇಲ್ಲೇ ಮಲಗಿದೆ, ನಿದ್ದೆ ಬಂದಿದೆ, ಇದನ್ನೇ ಯಾಕೆ ಮುಗಿಸಬಾರ್ದು ಅನ್ಕೊಂಡಿದೆ. ಲೆಕ್ಕ ಹಾಕಿ ನೋಡೋಣ, ಯಾವ ಮಟ್ಟದ ಪಾಪ ಕಾರ್ಯ ಮಾಡ್ತಾನೆ, ಲೆಕ್ಕ ಹಾಕಿ ಅದು ಆರಾಮ ಮಲ್ಕೊಂಡಿದೆ, ಹೇಗೂ ಪಾಪ ಇವನಿ ಬೆಚ್ಚಗಾಗ್ಲಿಕ್ಕೆ ಅಂಥೇಳಿ ಬೆಂಕಿ ಎಲ್ಲ ಹೊತ್ತಿತ್ತು. ಎದ್ದ ತಗೊಂಡ, ಆ ಕೊಳ್ಳಿ ತಗೊಂಡ, ಉರಿತಿರೋ ಕೊಳ್ಳಿನ ಹೊಡೆಯ ಶುರು ಮಾಡಿದೆ, ಬಕಪಕ್ಷಿನ ಬೆಂಕಿ ಇಟ್ಟ, ಸತ್ತೋಗ್ಬಿಡ್ತು ಪಾಪ ಬಕಪಕ್ಷಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲಿಯ ಮನುಷ್ಯ ಬ್ರಾಹ್ಮಣ ಬೇರೆ ಸಾಯ್ಲಿಕ್ಕೆ ಈ ಮಧ್ಯೆ ಇವನು, ಅದು ನೋಡಿದ್ರೆ ಬಕಪಕ್ಷಿನ ಬೈತಾರೆ ಸಾಮಾನ್ಯವಾಗಿ. ಆ ಬಕಪಕ್ಷಿಯ ರೂಪದಲ್ಲಿ ಎಂಥ ಸಾಧನೆ ಮಾಡ್ತಾ ಇದೆ ಪಾಪ, ಇಂಥ ಆತಿಥ್ಯವನ್ನ. ಆ ನಿನ್ನೆ ಬೇಡನ ಕತೆ ಕೇಳಿದ್ವಲ್ಲ, ಪಾರಿವಾಳ ತಾನಾಗಿ ಬಿತ್ತು ಆಹಾರ ಬೇಕು ಅಂತೇಳಿ, ಇವನು ಹಾಗಲ್ಲ, ತಾನೇ ಕೊಲ್ತಾ ಇದ್ದಾನು, ತನ್ನ ಸುಟ್ಟು ಬಿಡ್ತಾನೆ, ಆ ಕೈಕಾಲ ಮುರಿದು ಹಾಕಿಬಿಡ್ತಾನೆ. ಅವನು ಎಕ್ಸ್ಪರ್ಟ್, ಹೇಳಿ ಕೇಳಿ ಅವನು ಆ ಮಾಂಸದಲ್ಲಿ ಎಕ್ಸ್ಪರ್ಟ್ನಲ್ಲ, ಎಲ್ಲ ತೆಗೆದು ಹಾಕಿಬಿಟ್ಟು ಎಷ್ಟು ಆ ಕಡೆ ಎಷ್ಟು ಅಸ್ಥಿ ಪಂದ್ಯರ ಎಷ್ಟುಬಿಟ್ಟು ಮಾಂಸ ನೋಡೇ ತಗೋತಾನೆ, ಭಾರ ಕಡಿಮೆ ಆಗ್ಬೇಕಲ್ಲ, ಡೈರೆಕ್ಟರ್ ತಗೊಂಡು ಅದು ತುಂಬಿಕೊಂಡು ಹೊರಟುಬಿಟ್ಟನಂತ ಅಲ್ಲಿಂದ. ಅಷ್ಟು ಸಂಪತ್ತು, ಅದರ ಮಾಂಸ ತಗೊಂಡು ಹೊರಟೋಗ್ಬಿಡ್ತಾರೆ. ಏನು ಅಂತ ಖುಷಿಯೋ ಖುಷಿ, ಅವನಿಗೆ ಸಂಪತ್ತು ಬಂತು, ಇದು ಬಂತು, ಆಹಾರ ಸಿಕ್ತು, ಸರ್ ಏನು ಮಾಡಿದ್ದೇನೆ ಅಂತ ಎಚ್ಚರನೇ ಇಲ್ಲ ಅವನಿಗೆ. ಆ ಕಡೆ ಹೊರಟ, ಒಂದು ದಿವಸ ಆಯಿತು, 2 ದಿವಸ ಆಯಿತು, ಅವನೇನು ಹೋಗ್ತಾನೆ ಇದ್ದಾನೆ, ಬಾರಿ ತನ್ನ ಊರು ಸೇರ್ಕೋಬೇಕಲ್ಲ ಅವನು. ಈ ಕಡೆಗೆ ರಾಕ್ಷಸ ಯೋಚನೆ ಮಾಡ್ತಾ ಇದ್ದಾನೆ, ನಿತ್ಯ ಇಬ್ಬರು ಬಿಟ್ಟಾಗ್ತಿದ್ದಾರಂತೆ ರಾಜಧರ್ಮ ಪಕ್ಷಿ. ಇವನು ದಿವಸ ಏನೋ ಒಂದು ಕಣ್ಣು ಕಮ್ಯುನಿಕೇಶನ್ ಇರ್ತಿತ್ತು ಅವರಿಗೆ ಯಾವುದೋ ರೀತಿಯಲ್ಲಿ. ಯಾಕೆ ಸುದ್ದಿನೇ ಬರ್ತಾ ಇಲ್ವಲ್ಲ, ಆ ಬ್ರಾಹ್ಮಣನ ಕಳಿಸಿದ್ದ, ಅದರಂತೆ ಎಲ್ಲ ಕೊಟ್ಟು ಕಳಿಸ್ತೇನೆ ನಾನು, ಅವನು ಹೊರಟೋದ. ಆಮೇಲೆ ಬಕಪಕ್ಷಿಯ ಸುದ್ದಿನೇ ಇಲ್ಲ, ಇಷ್ಟು ದಿವಸ ಎಂದೂ ನಮ್ಮಿಬ್ಬರ ಮಧ್ಯೆ ಸಂಪರ್ಕ ತಪ್ಪಿರಲಿಲ್ಲ, ಏನಾಯ್ತೋ ಏನೋ. ಆ ಬ್ರಾಹ್ಮಣ ಕಂಡ ಮೊದಲೇ ಅನುಮಾನ ನನಗೆ, ಅವನು ಅನ್ಕೊಂಡಂತೆ ಪಾಪ, ಎಷ್ಟೋ ದಿನ ಆ ಟೈಮ್ ಬಿಫೋರ್ ಟೈಮ್ ಬರದೆ ಹೋದರೆ ಯೋಚನೆ ಮಾಡಿ ಶುರು ಮಾಡ್ತಾರೆ, ಏನೋ ಆಗಿರಬೇಕು ಅಂತೇಳಿ. ಏನೋ ಆಗಿರಬೇಕು, ಅವನೇ ಏನೋ ಮಾಡಿದ್ರು ಮಾಡಿರಬಹುದು ಅನ್ಕೊಂಡ್ಬಿಟ್ಟನಂತಾಗ್ಲೇನೆ, ಅವನೇನೋ ಮಾಡಿದ್ರು ಮಾಡಿರಬಹುದು ಅಂತ ಹೇಳ್ಕೊಂಡ್ಬಿಟ್ಟು ರಾಕ್ಷಸ ತನ್ನ ಮಗನ ಕರೀತಾನೆ. ನೋಡು, ನನ್ನ ಸಂದೇಹ ಇದೆ, ಆ ನಾಡಿಜಂಗನ ಇದು ಮರಕ್ಕೆ ಹೋಗು, ನೋಡ್ಕೊಂಡು ಬಾ, ಸುರಕ್ಷಿತ ಇದ್ದಾನೆ, ನೋಡ್ಕೊಂಡು ಬಾ ಅಂತ ಹೇಳಿದನಂತೆ. ಅವನು ತನ್ನ ಪರಿವಾರ ಸಮೇತ ಹೋಗ್ತಾನೆ, ರಾಕ್ಷಸ ರಾಕ್ಷಸರ ಪರಿವಾರ ಸಮೇತ ಹೋಗಿ ನೋಡ್ತಾನೆ, ಅಲ್ಲಿ ಬಿದ್ದಿದ್ದೆಲ್ಲ ಅದರ ಅವಶೇಷಗಳು ಪಾಪ, ಎಲ್ಲ ತುಂಡು ತುಂಡು ಕಾರು ಎಲ್ಲ ತುಂಡು ತುಂಡು ಮಾಡಿ ಹಾಕಿಬಿಟ್ಟಿದ್ದಾರೆ. ನೋಡಿ ಅವನಿಗೆ ಭಾರಿ ಆಶ್ಚರ್ಯ ಆಯಿತು, ಬಹಳ ದುಃಖ ಆಯ್ತಂತೆ, ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು, ಭಾರಿ ಸಂಕಟ ಪಡ್ತಾನೆ ಅಂದ್ಕೊಂಡ, ಇದು ಯಾರು ಮಾಡಿರುವ ಕೆಲಸ ಅಂತ ಹೇಳಿ ಅವನು, ಇವರು ರಾಕ್ಷಸರು ಹುಡುಕೊಂಡ್ರೆ ಬಿಡ್ತಾರಾ, ಹೋದ ಅವನೆಲ್ಲ ಹೊತ್ಕೊಂಡು ಹೋಗ್ತಿದ್ದ, ಸಿಕ್ಕ ಅವನು ಹಿಡ್ಕೊಂಡ್ಬಿಟ್ರ ನಾನಾ ಮತ್ತೆ ಅನ್ಕೊಂಡೆ, ಪಾಪಿಷ್ಟ ಇವನು ಏನೋ ಮಾಡ್ತಾನೆ ಅನ್ಕೊಂಡೆ, ಅವನು ಹೇಳಿದ್ದಕ್ಕೆ ಅಂತ ಕೊಟ್ಟೆ, ಅವನ್ನೇ ಕೊಂದು ಬಿಟ್ಟಿದ್ದಾನಲ್ಲ, ಇದಕ್ಕಿಂತ ಪಾಪಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಚೆನ್ನಾಗಿ ಹೊಡಿತಾನೆ, ಬಡಿತಾನೆ ಅವನನ್ನ, ಸಮಾಧಾನ ಆಗೋದಿಲ್ಲ. ತನ್ನ ದೂತರಿಗೆ ಹೇಳ್ತಾನೆ, ಇವನು ತುಂಡು ತುಂಡು ಮಾಡಿ ಕೊಂದು ಹಾಕಿಬಿಡಿ ಅಂತ ಹೇಳಿಬಿಡ್ತಾನೆ. ಮಹಾಪಾಪಿಷ್ಟ ಇವನು, ಮಿತ್ರ ದ್ರೋಹಿ, ಇವನಂತ ಪಾಪಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೊಂದು ಬಿಸಾಕ್ಬಿಡಿ ಅಂತ ಹೇಳಿಬಿಟ್ನಂತೆ. ಎಲ್ಲ ಕೊಂದರು. ಆಮೇಲೆ ರಾಜ ಹೇಳ್ತಾನೆ, ನೀವೇ ತಿಂದುಬಿಡಿ ಅಂತ ಹೇಳಿದ್ರು. ರಾಕ್ಷಸರಿಗೆ ಹೇಳಿದ್ದಾನೆ, ತಿಂದ ಹಾಕ್ಬಿಡಿ ಅವನ್ನ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಸ್ವಾಮಿ ಇಂಥ ಪಾಪಿಷ್ಠನ ಹೆಣ ನಾ ತಿನ್ನೋದಿಲ್ಲ ಅಂದ್ಬಿಟ್ರೆ, ಇಂಥ ಪಾಪಿಷ್ಠನ ಹೆಣ ತಿನ್ನೋದಿಲ್ಲ, ಮಹಾಪಾಪಿಷ್ಠ ಇವರು ಅಂಥೇಳಿ ಹಾಗಿದ್ರೆ ಯಾರಿಗಾರು ಕೊಟ್ಟುಬಿಡಿ ಅಂತ ಹೇಳ್ತಾನೆ. ಬಂದು ಹೇಳ್ತಾರೆ, ಯಾರು ತಗೊಳ್ರು ಅಂತ ಹೇಳಿದ್ರಂತೆ. ಯಾರು ಮಾಂಸ ಅಂತ ಕೇಳಿದ್ರೆ ಅವನು ಹಾಗಿದ್ದಾನೆ ಬೇಡ ಅಂತ ಹೇಳಿಬಿಟ್ರಂತೆ. ಯಾರು ತಗೊಳ್ತಾ ಇಲ್ಲ. ಆಶ್ಚರ್ಯವಾಯ್ತಂತೆ. ಹೋಗಲಿ ಕಳ್ಳಕಾಕರಿ ಕೊಡಿ ಅಂತ ಹೇಳ್ತಾರೆ, ಕೇಳಿದ್ದೀವಿ. ಅವರು ಕೂಡ ಅಸಹ್ಯ ಪಡ್ಕೊಂಡು ಹೋಗಿಬಿಟ್ರು, ಇವನು ಮಾಂಸ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು. ಹೋಗಲಿ ಬಿಡಿ, ಈ ಪಶು ಪಕ್ಷಿಗಳಿಗೆ ಹಾಕಿ, ಹದ್ದು ನರಿಗಳಿಗೆ ಹಾಕಿ ಅಂದ್ರಂತೆ. ಹಾಕಿದ್ರಂತೆ. ಹೇಳ್ತಾರೆ ರಾಜ, ಅವು ಬಿಡ್ತಾ ಇಲ್ಲ ಅವನ ಮಾಂಸ ಅಂತ ಹೇಳಿಬಿಟ್ರು. ಯಾರು ಬಿಡ್ತಾ ಇಲ್ಲ, ಬಾರಿ ಪರಮ ಪಾಪಿಷ್ಠರ ಮಾಂಸ ಇದು, ನಾ ತಿನ್ನಕ್ಕೆ ಇಷ್ಟಪಡಲ್ಲ ಹೇಳಿದ್ರಂತೆ. ನೋಡಿದನಂತವನು ಹೋಗಲಿ, ಹಾಳಾಗಿ ಹೋಗಲಿ, ಬಿಟ್ಟುಬಿಟ್ಟಂತೆ. ಆಗ ಹೇಳ್ತಾರೆ, ಯಾವುದೇ ಪಾಪಕ್ಕೆ ಒಂದಾನೊಂದು ಕಾಲಕ್ಕೆ ಭಾರಿ ಕಷ್ಟಪಟ್ಟರೆ ಪ್ರಾಯಶ್ಚಿತ್ತ ಆದರೂ ಆದೀತು, ಪಾಪ ಹೋದರೂ ಹೋದೀತು. ಆದರೆ ಒಂದು ಪಾಪಕ್ಕೆ ಮಾತ್ರ ಎಂದೆಂದೂ ಪರಿಹಾರ ಇಲ್ಲ. ಯಾವುದು ಪಾಪ ಅಂದರೆ, ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಕೃತಜ್ಞ ಇದ್ದಾನಲ್ಲ ಅವನಿಗೆ ಎಂದೆಂದೂ ಪರಿಹಾರ ಸಿಗೋದಿಲ್ಲ ಅಂತ ಹೇಳ್ತಾರೆ. ಈ ಮಾತನ್ನು ಬರ್ತೇನೆ, ಜ್ಞಾಪಕ ಇಟ್ಕೋಬೇಕು. ಎಂತೆಂಥ ಪಾಪಕ್ಕೂ ಪ್ರಾಯಶ್ಚಿತ್ತ ಆದರೂ ಆಗಬಹುದು, ಆಗತ್ತೆ ಅಂತಲ್ಲ, ಬೈ ಚಾನ್ಸ್ ಆದರೂ ಆಗಬಹುದು. ಆದರೆ ಇದಕ್ಕೆ ಮಾತ್ರ ಪ್ರಾಯಶ್ಚಿತ್ತದ ಹೆಸರೇ ಇಲ್ಲ ಅಂದರೆ ಅಂಥ ದೊಡ್ಡ ಪಾಪ. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಸಂಸ್ಕೃತ ವಿಚಿತ್ರ ಪದಗಳು. ಕೃತಜ್ಞ ಅಂತ ಒಂದು ಪದ, ಕೃತಜ್ಞ ಅಂತ ಒಂದು ಪದ. ಕೃತಜ್ಞ ಒಂದು ಭಾರಿ ಒಳ್ಳೆ ಪದ, ಕೃತಜ್ಞತೆಗಳು ಒಳ್ಳೆ ಪದ. ಕೃತಜ್ಞ ಭಾರಿ ಆಪೋಸಿಟ್ ಅದಕ್ಕೆ ಆಕ್ಚುಲಿ. ಜ್ಞಾನ ಅಷ್ಟೇ, ನಮ್ಮ ಜನಕ್ಕೆ ಎರಡೂ ಗೊತ್ತಿರೋದಿಲ್ಲ. ಆದ್ದರಿಂದ ಎಷ್ಟೋ ಜನ ಕಾರ್ಯಕ್ರಮ ಒಂದಾಣಪ್ಲೇ ಮಾಡ್ತಿರ್ತಾರೆ, ಕೊನೆಗೆ ಹೇಳ್ಪು ಕೊನೆಗೆ ಹೇಳ್ತೇವೆ, ಇವರು ಭಾರಿ ಕೃತಜ್ಞರಾಗಿದ್ದೇವೆ ಅಂತ ಹೇಳ್ಬೇಕು. ಕತೆ ಮುಗಿದೋಯ್ತಲ್ಲಿ, ಇವನಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿದೆ. ಅದ ಬಿಡ್ಕೋಬೇಕು ಅವನ ಪಾಪ. ಇವನ್ ಮಾತು ಕೇಳಿದ್ರೆ ಏನು ಸಂತೋಷ ಪಡಬೇಕು ಹೇಳಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದಾಣಪ್ಲೇ ಭಾಳ ಜನ ಸಿಗ್ತಾರೆ, ಇವರು ಎಂಥವ್ರೆ ಭಾರಿ ದುರಾಲೋಚನೆ ಉಳ್ಳವರು ಅಂತ ಹೇಳೋ ಬಿಟ್ಬಿಡ್ತಾರೆ. ದುರಾಲೋಚನೆ ಉಳ್ಳವರು ಅಂತ ಹೇಳಿಬಿಡ್ತಾರೆ, ಕತೆ ಮುಗಿದೋಯ್ತು. ದುರಾಲೋಚನೆ ಬೇರೆ, ದುರಾಲೋಚನೆ ಬೇರೆ. ದುರಾಲೋಚನೆ ದೂರದನ್ನು ಯೋಚನೆ ಮಾಡ್ತಾರೆ ಅಂತ ಅರ್ಥ. ದುರಾಲೋಚನೆ ಕೆಟ್ಟ ಯೋಚನೆ ಮಾಡ್ತಾರೆ ಅಂತ ಅರ್ಥ. ಇವರು ಎಂಥವ್ರದ್ದು ಭಾರಿ ದುರಾಲೋಚನೆ ಇರೋರು. ಏ ಸಾಹಿಬ್ ಕೂತ್ಕೊಂಡು ಪೀಡಿದಾಗ ಕೂತಿರ್ತಾನೆ, ಅವನು ಹೊಗಳ್ತಾ ಇರ್ತಾನೆ, ಅವನು ತಿಳ್ಕೊಂಡು ಹೊಗಳುತ್ತಿದ್ದೇನೆ ಅಂತೇಳಿ ಫಸ್ಟ್ ಕ್ಲಾಸ್ ಬೈತಾ ಇರ್ತಾನೆ. ಯಾರಿಗೂ ಅರ್ಥ ಆಗಬೇಕದು. ಇವತ್ತು ಅದಕ್ಕೆ ಒಳ್ಳೆ ದುರ್ದರ್ಶನ ಇದು ಒಂದು. ಕೃತಜ್ಞ ಕೃತಜ್ಞ, ಕೃತಜ್ಞತೆಗಿಂತ ದೊಡ್ಡ ಪುಣ್ಯ ಇಲ್ಲ, ಕೃತಜ್ಞರಿಗಿಂತ ದೊಡ್ಡ ಪಾಪ ಇಲ್ಲ. ನಿಷ್ಕೃತಿ ಅಂದರೆ ಪ್ರಾಯಶ್ಚಿತ್ತ. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಎಂಥ ಕೃತಂ ಜಾನಾತೀತಿ ಕೃತಜ್ಞ. ಇನ್ನೊಬ್ಬರು ಮಾಡಿದ ಉಪಕಾರವನ್ನು ಯಾವನು ಸ್ಮರಣೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಗೌರವದಿಂದ ನಡ್ಕೊಳ್ತಾನೆ ಅದು ಕೃತಜ್ಞ ಕೃತಜ್ಞತೆ. ಕೃತಂ ಹಂತೀತಿ ಕೃತಜ್ಞ, ಆ ಪದ ಬಂದಿರೋದು ಹಾಗೆ. ಕೃತಂ ಹಂತಿ, ಮಾಡಿದವನ್ನೇ ನಾಶ ಮಾಡಿಬಿಡ್ತಾನೆ, ಮಾಡಿದವನೇ ಪ್ರತ್ಯಪಕಾರವನ್ನು ಮಾಡ್ತಾನೆ, ಅವನನ್ನ ಕೃತಜ್ಞ ಅಂತ ಕರೀತಾರೆ. ಇದು ಹೋಗಲಪ್ಪ ಇವನಿಗೆ ಹೊಸ್ತಾಗಿ ಉಪಕಾರ ಮಾಡೋದು ಬರೋದು ಹಾಳಾಗಿ ಹೋಗಲಿ. ಉಪಕಾರ ಮಾಡಿದವನೇ ಪ್ರತ್ಯುಪಕಾರ ಮಾಡಲಿಕ್ಕೆ ಬರೋದಿಲ್ಲ ಅಂದೇನು ಹೇಳಬೇಕು ಇವನಿಗೆ. ಮತ್ತೆ ಎಷ್ಟು ಪಾಪಿ ಇರಬೇಕು. ಈ ಹಿನ್ನೆಲೆಯಲ್ಲಿ ಇಂಥವನು ಎಂದೂ ಪಾಪದ ಪರಿಹಾರದ ಮಾರ್ಗ ಇಲ್ಲ, ಪ್ರಾಯಶ್ಚಿತ್ತ ಇಲ್ಲ. ಅವನಿರಲಿ, ಅವನ ಮಾಂಸವನ್ನ ಅವರಿವರಲ್ಲ, ಪಶು ಪಕ್ಷಿಗಳು, ಹದ್ದು ಮೊದಲಾದ ಪ್ರಾಣಿಗಳು, ರಾಕ್ಷಸರು ಸಹ ತಿನ್ನೋದಿಲ್ಲ ಅಂದ್ರೆ ಈ ನಮಗೆ ಅರ್ಥ ಆಗ್ತದೆ. ಯಾವುದೇ ಒಂದು ದುಷ್ಕಾರ್ಯವನ್ನು ಮಾಡಿದಾಗ ಗೊತ್ತು, ಉದಾಹರಣೆ ಯಾರೋ ಒಬ್ಬನು ಸಾಯ್ತಾರೆ, ಶವ ಸಂಸ್ಕಾರ ಮಾಡ್ತಾರೆ. ಶವ ಸಂಸ್ಕಾರದ ಉದ್ದೇಶ ಏನು ಗೊತ್ತೇನು? ಅದು ದೇವರು ಕೊಟ್ಟ ದೇಹ. ಮನೆ ಇದ್ರೆ ಹೇಗೋ, ನಮ್ಮ ಮನೆ ದೇವರು ಕೊಟ್ಟ ಮನೆ, ಮನೆ ವೆಕೇಟ್ ಮಾಡ್ಬೇಕಾದ್ರೆ ಹೇಗೆ ವೆಕೇಟ್ ಮಾಡಬೇಕು? ಅವನು ಹೇಗೆ ಕಂಡೀಷನ್ ಆ ಥರ ಇರಬೇಕು. ಹೋಗ್ತಾ ಬಾಗಿಲು ಕಿಟಕಿ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡಿ, ಬಾಡಿಗೆ ಅಂತ ಕೊಟ್ಟಿರ್ತಾನೆ, ಬಾಡಿಗೆ ಕಿಟಕಿ ಎಲ್ಲ ಕಿತ್ಕೊಂಡು ಹೋಗ್ಬಿಡೋದು, ಹೋಗಿ ತಾಂಡೆ ಗಿಂಡೆ ಅದೇ ಹಾಕ್ಸ್ಕೊಂಡು ಹೋಗ್ಬಿಡೋದು. ಈ ರೀತಿ ಖಾಲಿ ಮಾಡೋದಲ್ಲ, ಇಂಟ್ಯಾಕ್ಟ್ ಇರಬೇಕು. ಅಕಸ್ಮಾತ್ ಏನಾದ್ರು ಮಧ್ಯೆ ತನ್ನ ತಪ್ಪಿನಿಂದ ಹೋಗಿದ್ರೆ ಸರಿ ಮಾಡಿ ಹೋಗ್ಬೇಕು. ಫ್ಯಾನ್ ಕೆಟ್ಟೋಗಿತ್ತು, ಹೊಸ ಫ್ಯಾನ್ ಹಾಕೋಬೇಕು, ಇರೋ ಫ್ಯಾನ್ ಬಿಚ್ಕೊಂಡು ಹೋಗೋ ರೀತಿ ಆಗಬಾರದು. ಇವತ್ತು ಅನೇಕ ಜನ ತಾನು ಬಾಡಿಗೆ ತಗೊಂಡಾಗ ಹೇಗಿತ್ತೋ ಮನೇನ ಹಾಗೆ ಕೊಟ್ಟು ಹೋಗೋದು ಹೇಗೈತೆ ಅನ್ನತನೋ. ದೇಹನ ಸಂಸ್ಕಾರ ಮಾಡೋದು ಅಂದರೆ ದೇಹನ ಒಳ್ಳೆ ಕಂಡೀಷನಲ್ಲಿ ಒಪ್ಪಿಸ್ಬೇಕಂತ ವಾಪಸ್ ಅದ. ಇವ್ರು ಏನು ಕಂಡು ಕುಡಿದು ತಿಂದು ಏನು ಒಳ್ಳೆ ಕಂಡೀಷನ್ ಇಟ್ಕೊಂಡಿರ್ತಾನೆ ಈ ಮಧ್ಯೆ ಇವರು. ಎಲ್ಲೋ ಕುಡಿದು ಎಲ್ಲೋ ತಿಂದಿದ್ರೆ ಬರ್ಸ್ಟ್ ಕಂಡೀಷನ್ ಆಗಿರಬಾರದು. ಅದಕ್ಕೆ ನಮ್ಮ ದೇಹ ಅಂತ ತಿಳ್ಕೊಳ್ಳೋಕೆ ಹೋಗಿ, ದೇವರು ಕೊಟ್ಟ ದೇಹ ಇದನ್ನ ಆಫೀಸ್ ಜೀಪನ್ನ ಆಫೀಸ್ ಕೆಲಸಕ್ಕಾಗಿ ಉಪಯೋಗಿಸಬೇಕು. ದೇವರು ಕೊಟ್ಟ ದೇಹನ ದೇವರ ಆರಾಧನೆಗೆ ಉಪಯೋಗಿಸಬೇಕೇ ಹೊರತು ನಮ್ಮದು ಅದು ಮಿಸ್ಯೂಸ್ ಮಾಡೋ ಹಕ್ಕು ನಮಗಿಲ್ಲ. ಆ ರೀತಿ ಮಾಡಿದ್ರೆ ಆ ದೊಡ್ಡ ಅಪರಾಧ, ಅದು ಮಹಾ ಅಪರಾಧ. ಅದು ಒಂದು ಯಾರೋ ಎಲ್ಲಿಗೋ ಕ್ಲಬ್ಗೆ ಕರೆದ್ರೆ ಬರಾಗಿಲ್ಲ ಅಂತ ಹೇಳೋ, ಬರಾಗಿಲ್ಲ. ಯಾಕೆ ನಮ್ಮ ದೇಹ ಅಲ್ಲ ಇದು, ಒಂದು ನಮ್ಮ ಕಾಲಲ್ಲ, ದೇವರು ಕೊಟ್ಟ ಕಾಲು ಇದು. ನಾವು ದೇವಸ್ಥಾನಕ್ಕೆ ಉಪಯೋಗಿಸ್ಬೇಕೆ ಹೊರತು ಇದು ಬರೋದಿಲ್ಲ. ನಮ್ಮ ಜನ ದೇವರು ಕೊಟ್ಟ ದೇಹನ ಸ್ವಂತಕ್ಕೆ ಉಪಯೋಗಿಸಿದ್ರು, ಆಫೀಸ್ ಕೊಟ್ಟ ಜೀಪನ್ನು ಮನೆಗೆ ಉಪಯೋಗಿಸಿದ್ರು. ಆ ರೀತಿ ಆಗ್ತದೆ. ಇವತ್ತು ಶಿಕ್ಷಾರ ಅಪರಾಧ ಅಂತ ಗೊತ್ತಿದೆ ಅದಕ್ಕೀಗ. ಮನೆ ಕೆಲಸಕ್ಕೆ ಉಪಯೋಗಿಸಿದ್ರೆ ಶಿಕ್ಷಾರ ಅಪರಾಧ. ಎಷ್ಟೋ ಜನ ಮನೆ ಮುಂದೆ ಆಫೀಸಲ್ಲಿ ಇರೋದೇ ಇಲ್ಲ, ಅದು ಮನೆ ಮುಂದೆ ಸಿನಿಮಾಕ್ಕೆ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು ಯಾರು ಟ್ರಿಪ್ ಪಿಕ್ನಿಕ್ ಕೊಟ್ಬಿಟ್ಟಿರ್ತಾರೆ, ಆಫೀಸ್ ಕೆಲಸಕ್ಕೆ ಖಾಲಿ. ಆ ಮಾಡೋ ಹಕ್ಕಿಲ್ಲ, ಖಾಲಿ ಬೇಕಾದ್ರೆ ಅಲ್ಲೇ ಬಿದ್ದಿರಬೇಕು ಹೊರತು ಮನೆಗೆ ಒಯ್ಯಬಾರದು ಅಂತ ಹೇಳಿದ್ದಾರೆ. ಇವತ್ತೆಲ್ಲಿದೆ ನೀತಿ ನಿಯಮಗಳ ಹೆಸರೇ ಇಲ್ಲ, ಮನೆಗೆ ಉಪಯೋಗಿಸೋದಿಲ್ಲ, ಅದನ್ನೇ ಮನೆ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ, ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಗಲೇ ಅವಶೇಷಗಳು ಇದ್ರೆ ಯಾವುದೋ ಒಂದು ಎರಡು ಟೈರ್ ತಂದು ಹಾಕ್ಬಿಟ್ಟು ಹೋಯ್ತು ಕಾರು ಅಂತ ಹೇಳಿಬಿಡ್ತಾರೆ ಅಷ್ಟೇ. ಬಲ್ಪನ್ನು ಮನೆಗೆ ಹೋಯ್ದು ಬಿಡ್ತಾರೆ, ಒಳ್ಳೊಳ್ಳೆ ಪದಾರ್ಥ ಮನೆಗೆ ಹರಿಸಿಬಿಡ್ತಾರೆ, ಒಟ್ಟು ಆಫೀಸ್ ಖಾಲಿ ಮಾಡೋದೇ ಕೆಲಸ. ಅದು ಓಪನ್ ಸೀಕ್ರೆಟ್ ಇದ್ದಾಗೆ ನೀನು ಹಂಚಿಕೊಂಡ್ಬಿಡ್ತಾರೆ, ಇವ್ರು ನೀವಂತಕೋ ನಾವಂತಕೋ, ಕೊನೆಗೆಲ್ಲ ಮಾಡಿ ಖಾಲಿ ಮಾಡಿ ಹೊರಟುಬಿಡ್ತಾರೆ ಅಷ್ಟೇ. ಈ ತಪ್ಪು ಎಲ್ಲಿಂದ ಶುರುವಾಗುತ್ತೆ ಗೊತ್ತೇನು? ಯಾರು ಉಪಕಾರ ಮಾಡಿರ್ತಾರೋ ಅವರನ್ನು ನಾವು ಧನ್ಯವಾದ ಸಲ್ಲಿಸಬೇಕಾದ ಕರ್ತವ್ಯ ಇದೆ. ಈ ಕಥೆ ಬಹಳ ದೊಡ್ಡ ಕಥೆ ಇದು. ನಮಗೇನಿಸುತ್ತೆ, ಅವನೊಬ್ಬ ಮಹಾಪಾಪಿಷ್ಟ, ಅಷ್ಟೆಲ್ಲ ಉಪಕಾರ ಮಾಡಿದವನಿಗೆ ದ್ರೋಹ ಮಾಡಿದ, ಅವನನ್ನೇ ಕೊಂದು ಬಿಟ್ಟ, ಎಷ್ಟು ಪಾಪಿ ಅಂತ ಬೈತೇವೆ. ಶಾಸ್ತ್ರ ಹೇಳ್ತದೆ ಅಂತ ಕೃತಜ್ಞತೆ ನಿಜವಾಗಲೂ ನಾವು ತೋರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಯಾರಿಗೆ? ದೇವರಿಗೆ ತೋರಿಸ್ತಾ ಇದ್ದೇವೆ. ದೇಹ ಅನ್ನ ಪ್ರತಿಯೊಂದು ಕೊಡೋದು ಯಾರು? ದೇವರು. ದೇಹ ಕೊಟ್ಟಿದ್ದು ದೇವರು, ಕೈಕಾಲು ಕೊಟ್ಟಿರೋದು ದೇವರು, ಸಕಲ ಇಂದ್ರಿಯ ಕೊಟ್ಟಿರೋದು ದೇವರು, ಆಹಾರ ಕೊಟ್ಟಿರೋದು ದೇವರು, ಬೇಸಿಗೆ ಬೆಂಕಿ ಕೊಟ್ಟಿರೋದು ದೇವರು, ನೀರು ಕೊಟ್ಟಿರೋದು ದೇವರು, ಕೈ ಕೊಟ್ಟಿರೋದು ದೇವರು, ಬಡಿಸ್ಕೊಳ್ಳೋಕೆ ಅನುಕೂಲ ಮಾಡಿಕೊಡೋದು ದೇವರು, ಬಾಯಿ ತೆಗಿಲಕ್ಕೆ ಕೊಟ್ಟಿರೋ ಅನುಕೂಲ ದೇವರದ್ದು, ನುಂಗ ಶಕ್ತಿ ಕೊಟ್ಟಿರೋ ದೇವರು. ಯಾವ ಡಾಕ್ಟರ್ ನುಂಗ್ಸಕ್ ಕೊಡೋದಿಲ್ಲ, ಹೊಟ್ಟೆಲ್ ಹೋಲ್ ಮಾಡ್ತಾನಷ್ಟೇ, ಗಂಟ್ಲು ಏನೋ ಆಗಿಬಿಟ್ರೆ ಹೊಟ್ಟೆಲ್ ಹೋಲ್ ಮಾಡಾಕ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ನುಂಗಿಸೋದು, ಆಮೇಲೆ ಜೀರ್ಣ ಮಾಡೋದು, ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, ಆಮೇಲೆ ಅಲ್ಲಲ್ಲಿ ಸೇರಿಸೋದು. ಇಷ್ಟು ಕೆಲಸ ಯಾರು ಮಾಡೋದು? ಎಲ್ಲ ದೇವರು ಮಾಡ್ತಾರೆ. ನಾವು ಮಾಡೋದೇನು? ದೇವರಂತ ಅಪ್ಪಿತಪ್ಪಿ ಹೆಸರು ಕೂಡ ಅನ್ನೋದಿಲ್ಲ ಅಂತ ಕೇಳಿದರೆ ಎಲ್ಲಿಂದೆಲ್ಲಿ ಬಂತು ಲೆಕ್ಕ ಹಾಕಿ. ಗಾಯತ್ರಿ ಮಂತ್ರದ ಉದ್ದೇಶ ಏನು? ಧಿಯೋ ಯೋನಃ ಪ್ರಚೋದಯಾತ್. ಪರಮಾತ್ಮ ನೀನು ಸರ್ವಗುಣ ಸಂಪನ್ನ, ಎಲ್ಲ ದೋಷ ದೂರ, ಸದಾ ನಮ್ಮನ್ನು ಕಾಪಾಡತಕ್ಕಂಥವನು, ಜಗತ್ತಿನ ಸೃಷ್ಟ್ಯಾಧಿಕರ್ತ, ನಮ್ಮನ್ನು ಸದಾಕಾಲ ಸನ್ಮಾರ್ಗದಲ್ಲೇ ಪ್ರೇರೇಪಣೆ ಮಾಡು. ಧಿಯಃ ಯಃ ನಃ ಪ್ರಚೋದಯಾತ್. ನಮ್ಮೆಲ್ಲರ ಬುದ್ಧಿಗಳನ್ನು ನಿನ್ನ ಪೂಜೆಗೆ ಅಣಿ ಮಾಡೋ ಹಾಗೆ ಪ್ರೇರೇಪಣೆ ಮಾಡುವಂಥ ಪ್ರಾರ್ಥನೆ ಮಾಡೋದೇ ಹೊರತು ಬೇರೆ ಅಲ್ಲ. ಇವತ್ತು ಗಾಯತ್ರಿ ಮಂತ್ರ ಹೇಳೋ ನಾಚಿಕೆ ಇವರಿಗೆ. ಸಿನಿಮಾ ಧೈರ್ಯ ಹೇಳ್ಕೊಂಡು ಹೇಳಿರ್ತಾರೆ, ಸಿನಿಮಾ ಧೈರ್ಯ ಹೇಳ್ಕೊಂಡು ಹೇಳ್ತಾರೆ. ಗಾಯತ್ರಿ ಮಂತ್ರ ಹೇಳೋದ್ರೆ ನಾಚಿಕೆ ಸಂಕೋಚ, ಫ್ರೆಂಡ್ಸ್ ನಗುತ್ತಾರೆ, ದೇವತೆಗಳು ನಗುತ್ತಾರೆ, ಫ್ರೆಂಡ್ಸ್ ನಗೋದಿಲ್ಲ ಬಿಟ್ಟಿದ್ದಕ್ಕೆ. ಮಹಾಮೂರ್ಖರು ಸಿಗ್ತಾರೆ ಇವತ್ತು, ಪ್ರತಿಯೊಬ್ಬರು ಮನೆಯಲ್ಲೇ ಸಿಗ್ತಾರೆ ಇಂಥ ಮೂರ್ಖರು, ಎಲ್ಲೆಲ್ಲೂ ಸಿಗೋದಿಲ್ಲ, ಮನೆ ಮನೆಗಳಲ್ಲಿ ಇರ್ತಾರೆ. ನಾವು ಯೋಚನೆ ಮಾಡಬೇಕು, ನಮ್ಮ ಮಕ್ಕಳು ಬಡವರಾಗಿ ಸತ್ತ ಏನು ದುಃಖ ಪಡಬೇಕಾಗಿಲ್ಲ. ದುಷ್ಟರಾಗಿ ಸಾಯಬಾರದು, ಕೆಟ್ಟವರಾಗಿ ಸಾಯಬಾರದು. ಬಡವರ ಬಗ್ಗೆ ಯಾರು ಕಳ್ಳ ಅಂತ, ಬಡವನ ಕಳ್ಳ ಅಂತ ಕರೆಯೋದಿಲ್ಲ, ದುಷ್ಟನನ್ನು ಕಳ್ಳ ಅಂತ ಕರೀತಾರೆ. ಇದು ಅರ್ಥ ಮಾಡಿಕೊಂಡು, ದಡ್ಡಪ್ಪ ಆದರೂ ಪರವಾಗಿಲ್ಲ, ದರಿದ್ರ ಆದರೂ ಪರವಾಗಿಲ್ಲ, ಆದರೆ ಈ ಕನ್ನಿಂಗ್ ಆಗಬಾರದು, ದುಷ್ಟ ಆಗಬಾರದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆ ಹದ್ದಿ ಬಕಪಕ್ಷಿಯ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ ಅದು, ಯಾರೂ ಮುಟ್ಟಲಿಲ್ಲ ಕೊನೆಗೆ. ಆದ್ದರಿಂದ ಇಂಥವನ ಸಂಸ್ಕಾರ ಮಾಡಿದರೆ ದೇವತೆಗಳು ತಗೊಳ್ಳೋದಿಲ್ಲ ಅಂತ ಅರ್ಥ. ಇಂಥವರ ಶವ ಸಂಸ್ಕಾರ ಮಾಡಿದರೆ ದೇವತೆಗಳು ತಗೊಳ್ಳೋದಿಲ್ಲ. ದಾನ ಮಾಡೋದು ಅಂದರೆ ಏನು? ಪರಮಾತ್ಮ ಇಂಟ್ಯಾಕ್ಟ್ ಟಾಪ್ಸ್ ಒಪ್ಪಿಸೋದು, ಪರಶುರಾಮ ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಅರ್ಥ. ಅದಕ್ಕೆ ನಿಯಮ, ಸತ್ತ ಮೇಲೆ 3 ಗಂಟೆ ಒಳಗೆ ಶವ ಡಿಸ್ಪೋಸ್ ಆಫ್ ಮಾಡಬೇಕಂತೆ, ಯಾಕೆಂದರೆ ಹಳಸಿಬಿಡುತ್ತೆ ಆಮೇಲೆ ಅಂತ. ಹಳಸಲು ಶವ ಅಂತ ಕರೀತಾರೆ, ಹಳಸಲು ಶವ. ಅದು ಸದ್ಗತಿ ಆಗೋದಿಲ್ಲ ಅವರಿಗೆ ಸತ್ತು. ಇವತ್ತಂತೂ ದಿನಸಗಟ್ಟಲೆ ಕಾಯ್ತಿರ್ತಾರೆ, ಅವ್ರು ಬರಲಿ ಇವರು ಬರಲಿ ಅಂತೇಳಿ. ಯಮದೂತರು ಬಂದು ಆಗಿದೆ, ಇನ್ಯಾರು ಬರಬೇಕು ಈ ಮಧ್ಯೆ ಇವರಿಗೆ? ಯಾರೋ ಒಂದು ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಯಾರೋ ಬಂದು ಏನೂ ಮಾಡಾಗಿಲ್ಲ, ಅದು ಇಂಟ್ಯಾಕ್ ಕೂಡ ನಮ್ಮ ಜವಾಬ್ದಾರಿ ಇದೆ ಹೊರತು ಬೇರೆ ಏನೂ ಇಲ್ಲ. ಆಫೀಸ್ನಲ್ಲಿ ಹೇಗೆ ಯಾರು ಕಾಯಿ ಮನೆ ಮಂದಿನ ಕಾಯಿರೋಕೆ ಸಾಧ್ಯ ಇಲ್ಲ. ಆಫೀಸಿನ ಕೆಲಸ ಆಫೀಸಿನ ಕೆಲಸನೇ, ದೇವರ ಕೆಲಸ ಇದು. ಅದು ಅರ್ಥ ಮಾಡಿಕೊಂಡು ಆ ಕಾಲಕ್ಕೆ ಕೊಟ್ಟರೆ ಹೋಗುತ್ತೆ. ಹೋಗೋದ್ರೆ ಅನುಕೂಲ ಏನು ಗೊತ್ತಾ? ಮುಂದೆ ಒಳ್ಳೆ ದೇಹ ಬರುತ್ತೆ ಅವನಿಗೆ, ಆಮೇಲೆ ಒಳ್ಳೆ ರೀತಿ ಮನೆ ಬಿಟ್ಟು ಒಳ್ಳೆ ಮನೆ ಬಾಡಿ ಸಿಗ್ತಿಲ್ಲ, ಹೇಳಿಬಿಡ್ತಾರೆ ನಮ್ಮನೆ ಹಾಳು ಮಾಡಿದ್ದಾನೆ ಕೊಡಬೇಡಿ ಅಂತ ಹೇಳ್ಬಿಡ್ತಾರೆ, ಮುಗಿದೋಯ್ತು. ಮನೆ ಬಾಡಿಗೆನೇ ಹುಟ್ಟೋದು, ಎಲ್ಲೆಲ್ಲೂ ಸಿಗೋದಿಲ್ಲ ಮನೆ ಆಮೇಲೆ ಅವನಿಗೆ. ಈ ರೀತಿ ಗಿಡಕೆ ಬಾಳಿ ಕಿತ್ಕೊಂಡು ಹೋದ್ರೆ ಯಾರು ಇನ್ನೊಬ್ರು ಕೊಡ್ತಾರೆ ಬಾಡಿಗೆನ? ಸಾಧ್ಯ ಇಲ್ಲ. ಅದು ಮುಂದೆ ಒಳ್ಳೆ ಜನ್ಮ ಬರಬೇಕು ಅಂತಿದ್ರೆ ನಾವು ಈ ದೇಹನ ಸರಿಯಾಗಿ ಉಪಯೋಗಿಸಿಬಿಟ್ಟು ಸರಿಯಾಗಿ ಬದುಕೋದಷ್ಟೇ ಅಲ್ಲ, ಮುಂದೆ ಸರಿಯಾದ ರೀತಿ ಸಂಸ್ಕಾರವೂ ಆಗಬೇಕು. ಅದಕ್ಕೆ ಇವತ್ತಿನ ದಿವಸ ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಗೊತ್ತೇನು? ಯಾವುದು ಅನಾಥ ಶವ ಇದೆ ಅಂತ ತಿಳ್ಕೊಳ್ಳಿ, ಯಾರೋ ನೋಡಿಬಿಡ್ತಾರೆ. ಅದು ಮೊದಲು ಸಂಸ್ಕಾರಕ್ಕೆ ಏರ್ಪಾಟು ಮಾಡಿ ಅಂತ ಹೇಳ್ತಾರೆ. ಮೊದಲು ಸಂಸ್ಕಾರಕ್ಕೆ ಏರ್ಪಾಟು ಮಾಡಿ, ಅವನು ಯಾರು ಏನೂ ಗೊತ್ತೇ ಇಲ್ಲ. ಆದರೆ ಶವ ಹಾಗೆ ಬಿದ್ದರೆ ಬಹಳ ಅನ್ಯಾಯ ಉಂಟು, ಸಂಸ್ಕಾರ ಮಾಡೋದ್ರಿಂದ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಅನಾಥ ಶವ ಸಂಸ್ಕಾರ ಮಾಡೋದಕ್ಕೂ ಭಾರಿ ಪುಣ್ಯ ಉಂಟು. ಆದ್ದರಿಂದ ಆದಷ್ಟು ಕೂಡ ಸಕಾಲಕ್ಕಾಗಬೇಕು ಅನ್ನೋ ತಾತ್ಪರ್ಯ. ಸಂಸ್ಕಾರ ಆಗಲೇಬೇಕು, ಸಕಾಲಕ್ಕಾಗಬೇಕು ಅನ್ನೋದು ಬಹಳ ಮುಖ್ಯವಾದಂಥ ವಿಧಿ ಅದು. ಆಗ ನಮಗೆ ಗೊತ್ತಾಗುತ್ತೆ, ಇಲ್ಲದೆ ಹೋದರೆ ಯಾರೂ ಮುಟ್ಟೋದಿಲ್ಲ, ಅದು ನರಕಾದಿ ಅನರ್ಥಕ್ಕೆ ಗುರಿಯಾಗ್ತಾನೆ ಹೊರತು ಬೇರೆ ಇಲ್ಲ. ಹೇಳಿ ಹಾಳಾಗಿ ಹೋಗಲಿ, ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವನು ಯೋಚನೆ ಮಾಡಿದ, ಪಾಪ ಸತ್ತೋಗಿದ್ದರೆ ಏನು ಮಾಡಕ್ಕೆ ಬರೋದಿಲ್ಲ ಬಕಪಕ್ಷಿ ಅಂತ ಹೇಳಿ ಅದಕ್ಕೆ ಸಂಸ್ಕಾರ ಮಾಡಬೇಕು ಅಂತ ಹೊರಟ ರಾಕ್ಷಸ. ಸಂಸ್ಕಾರ ಮಾಡಬೇಕು, ಎಲ್ಲ ಪೀಸ್ ಎಲ್ಲ ಕಲೆಕ್ಟ್ ಮಾಡಿದ, ಪಾಪ ಚಿತೆ ಮೇಲೆ ಇಟ್ಟ, ದಹನ ಮಾಡಲಿಕ್ಕೆದ್ದು ಬೆಂಕಿ ಹಚ್ಚುತ್ತಾ ಇದ್ದಾನೆ. ಸ್ವತಃ ತಾನು ಮಾಡ್ತಾ, ಇಲ್ಲಿ ರಾಕ್ಷಸರಿಗೆ ಅಂತ ಗುಣ ಇದೆ, ಬ್ರಾಹ್ಮಣ ರಾಕ್ಷಸಗಿಂತ ಹೋಪ್ಲೆಸ್, ರಾಕ್ಷಸ ಬ್ರಾಹ್ಮಣಿ ಅಂತ ಮೇಲಿದ್ದಾನೆ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳುತ್ತದೆ, ಜಾತಿ ಪಂಥಗಳೆಲ್ಲ ಸೆಕೆಂಡರಿ, ಅವನ ಗುಣಗಳು ಪ್ರೈಮರಿ ಅಂತ ಹೇಳುತ್ತಾರೆ. ಅವನ ಗುಣಗಳು ಸರಿಯಾಗಿತ್ತು ಅಂದರೆ ಅವನಿಗೆ ಗೌರವ ಸಲ್ಲಲೇಬೇಕು. ಗುಣ ಸರಿ ಇಲ್ಲದೆ ಹೋದರೆ ಬರೀ ಅವನ ಜಾತಿ ನೋಡಿ ಏನೂ ಉಪಯೋಗ ಇಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯರ ಮಾತು. ಆದರಹ ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇರ್ವರ, ಯಾರು ಭಗವಂತನಲ್ಲಿ ಭಕ್ತಿ ಮಾಡ್ತಾನೆ ಅಂತವನು ಯಾವ ಜಾತಿಯವನಾಗಿರಲಿ ಅವನನ್ನು ಗೌರವಿಸಿ ಅಂತ ಹೇಳ್ತಾರೆ ಆಚಾರ್ಯ. ಭಕ್ತಿ ಮಾಡದೆ ಹೋದರೆ ಬ್ರಾಹ್ಮಣೋಪಿ ಅಲ್ಪ ಗುಣಕಃ ಶೂದ್ರ ಏವೇತಿ ಕೀರ್ತಿತ, ಇಡೀ ಮತಾಚಾರ್ಯ ಇತಿಹಾಸದೊಳಗೆ ಈ ಮಾತನ್ನು ಯಾರೂ ಆಡಿರಲಿಲ್ಲ, ಮಧ್ವಾಚಾರ್ಯ ಮಾತ್ರ ಆಡಿದವರು. ಒಬ್ಬ ಬ್ರಾಹ್ಮಣ ಅವನಲ್ಲಿ ಗುಣಗಳಿಲ್ಲ ಬರೀ ದೋಷಗಳೇ, ಅವನನ್ನು ನೀವು ಬ್ರಾಹ್ಮಣ ಅಂತ ಕರೀಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾನೆ. ಆ ಭ್ರಷ್ಟ ಬ್ರಾಹ್ಮಣ ಯಾವ ಕೆಲಸಕ್ಕೂ ಬರೋದಿಲ್ಲ. ಇವತ್ತು ಬರೀ ಕೊಟ್ಟ ಔಷಧಿ ಕೊಟ್ಟವರೆಲ್ಲ ಸತ್ತು ಹೋಗ್ತಿದ್ರೆ ಈ ಡಾಕ್ಟರ್ ಅಂತ ಕರೆದ್ರೆ ಅಪಾಯ ಆಗುತ್ತೆ, ಅವ್ರು ಮರ್ಡರರ್ ಅಂತ ಕರಿಬೇಕಷ್ಟೇ. ಔಷಧಿ ತಗೊಂಡವರೆಲ್ಲ ತಪಾಟ ಪಾಠ ಸತ್ತು ಹೋಗ್ತಿದ್ರೆ ಡಾಕ್ಟರ್ ಅಂತ ಯಾರು ಕರೀತಾರೆ, ಎ ಕ್ಲಾಸ್ ಕಿಲ್ಲರ್ ಅಂತ ಕರೀತಾರೆ ಅವನ. ಆ ಥರ ಇವತ್ತು ವಾಸಿ ಮಾಡಿ ಡಾಕ್ಟರ್ ಅನ್ಸ್ಕೋಬೇಕೆ ಹೊರತು ಕೊಂದಲ್ಲ. ಇವತ್ತು ಬ್ರಾಹ್ಮಣನಾದವನು ವರ್ಣಾನಾಂ ಬ್ರಾಹ್ಮಣೋ ಗುರುಹು, ಉಳಿದವರಿಗೆ ಆದರ್ಶಪ್ರಾಯರಾಗಿರಬೇಕು. ನೀತಿ ಸತ್ಯಧರ್ಮಗಳ ಬಗ್ಗೆ ಅವರು ಎಚ್ಚರಿಕೆ ಕೊಡಾಗಿರಬೇಕು. ಅದಿಲ್ಲದೆ ಹೋದರೆ ಅವನು ಬ್ರಾಹ್ಮಣ ಅಂತ ತಿಳ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅದೇ ರೀತಿ ಅವನು ಬ್ರಾಹ್ಮಣನಲ್ಲ, ಇಂಥ ಗುಣಗಳಿದೆ, ಅವನು ನನ್ನ ಬ್ರಾಹ್ಮಣ ಅಂತ ಗೌರವಿಸಿ ಅಂತ ಹೇಳುತ್ತಾರೆ. ಅವನು ಮುಂದೆ ಬ್ರಾಹ್ಮಣನಾಗೇ ಆಗ್ತಾನೆ, ಜನ್ಮಾಂತರದಲ್ಲಿ ಬಹಳ ಮೇಲೆ ಬರ್ತಾನೆ ಎಂಬ ಮಾತನ್ನು ಆಚಾರ್ಯ ಹೇಳುತ್ತಾರೆ. ವರ್ಣಾಶ್ರಮಗಳ ಬಗ್ಗೆ ತೀರ ವಿನೂತನವಾದ ದೃಷ್ಟಿಕೋನವನ್ನು ವೇದವ್ಯಾಸರೇನು ಕೊಟ್ಟಿದ್ದಾರೆ, ಅದನ್ನು ಮೊಟ್ಟ ಮೊದಲ ಬಾರಿಗೆ ಜಗತ್ತಿಗೆ ಮುಟ್ಟಿಸಿದ ಶ್ರೇಯಸ್ಸು ಶ್ರೀಮನ್ ಮಧ್ವಾಚಾರ್ಯರದು. ಅದನ್ನು ಯಾರೂ ಮಾಡಿರಲಿಲ್ಲ ಈ ಕೆಲಸವನ್ನು, ಅವರೇನು ಮಾಡಿದ್ದಲ್ಲ, ಪ್ರಾಕ್ಟಿಕಲಿ ತಂದರು, ಜಾರಿಗೆ ತಂದರು ಅದನ್ನು. ಇಲ್ಲರೂ ವ್ಯಾಸರಾಜರು ಕನಕದಾಸರಿಗೆ ಅಷ್ಟು ಗೌರವ ಕೊಡ್ತಿರಲಿಲ್ಲ. ಆಚಾರ್ಯ ಸಿದ್ಧಾಂತ ಅದು. ಕನಕದಾಸರು ಎಷ್ಟು ಒಳ್ಳೆಯ ಭಗವದ್ಭಕ್ತರು, ಅದಕ್ಕೆ ವ್ಯಾಸರಾಜರವರಿಗೆ ಡ್ಯೂ ರೆಸ್ಪೆಕ್ಟ್ ಅಂತ ಏನು ಕರೀತೇವೆ ಅದನ್ನು ಕೊಟ್ಟರು. ವಾಜರಾಜರವರನ್ನು ಗೌರವಿಸಿದರು. ಕಾರಣ ಏನು? ಹರಿಭಕ್ತ ಅಂತ ಹೇಳಿಬಿಟ್ಟು ಹರಿಭಕ್ತ ಅಂತ ಗೌರವಿಸಿದ್ದಾರೆ. ಅವರು ಇವರನ್ನು ಗೌರವಿಸಿದರು. ಎಂಥ ಮಹಾನುಭಾವರು, ಅವರು ಗೌರವಿಸಿದರು. ಗೌರವಕ್ಕೆ ಗುಣ ಕಾರಣ ಆಗಬೇಕೇ ಹೊರತು ಹಣ ಮೊದಲಾದವು ಕಾರಣ ಆಗಬಾರದು. ಅವೆಲ್ಲ ಸೆಕೆಂಡರಿ. ನಿಜವಾದ ಅರ್ಥದಲ್ಲಿ ರಾಕ್ಷಸನ ಎಷ್ಟು ಕೊಂಡಾಡಿದ್ರು ಸಾರದು. ಪ್ರಹ್ಲಾದ ಹಿರಣ್ಯಕಶಿಪುರ ಅಂತ ಪರಮ ರಾಕ್ಷಸನ ಮಗ, ಮತ್ತೆ ಆರ್ಡಿನರಿ ರಾಕ್ಷಸ ಅಲ್ಲ ಹಿರಣ್ಯಕಶಿಪು, ಜಗತ್ತು ಕಂಡ ಮಹಾರಾಕ್ಷಸ. ಅವನ ಮಗ ನೋಡಿದರೆ ದೊಡ್ಡ ದೇವತೆ, ಹುಟ್ಟಿದ್ದು ರಾಕ್ಷಸನಾಗಿ ದೈತ್ಯ, ಆದರೆ ಒಳಗೆ ಮಾತ್ರ ಅಪೂರ್ವವಾದ ವ್ಯಕ್ತಿ. ನರಸಿಂಹದೇವರನ್ನ ಸಾಕ್ಷಾತ್ಕರಿಸಿಕೊಂಡ ಪುಣ್ಯಾತ್ಮ. ಅದನ್ನೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ ಅಂದರೆ, ಜಾತಿ ಮೊದಲಾದವುಗಳೆಲ್ಲ ಸೆಕೆಂಡರಿ, ಒಳಗಿರ್ತಕ್ಕಂಥ ಸ್ವರೂಪ ಅಂಬುದು ಭಾರಿ ದೊಡ್ಡದು. ಅದಕ್ಕೆ ನಾವು ಗನ್ ಒಬ್ಬ ರ್ಯಾಂಕ್ ಸ್ಟೂಡೆಂಟು, ಅವನು ಯಾರೋ ಆಗಿರ್ತಾನೆ, ಏನು ಮಾತಾಡಕ್ಕೆ ಬರೋದೇ ಇಲ್ಲ, ಭಾರಿ ಬುದ್ಧಿವಂತ, ಈ ಕೆಲಸಕ್ಕೆ ಮೊದಲ ಅರ್ಹತೆ ಇದು, ಬೇರೆ ಮಾತೇ ಇಲ್ಲ ಅದಕ್ಕೆ. ಅದಿಲ್ಲದೆ ಹೋದರೆ ಏನೇ ಆಗಿರಬಹುದು, ಅವನಿಗೆ ಕೊಡಬೇಕಾದ್ರೆ ಕೊಡೋನೇ ಬೈಕೊಂಡು ಕೊಡ್ತಾನೆ. ಇವನಿಗೆ ಕೊಟ್ಟರೆ ಗತಿ ಏನಾಗಬೇಕು ಈ ಮಧ್ಯೆ? ಯೋಚನೆ ಮಾಡಿ. ಇವತ್ತು ನಾವು ನೀವು ಡ್ರೈವಿಂಗ್ ಹೋಗಬೇಕಾಗಿದೆ, ನಾವು ಯಾರು ನೋಡುತ್ತೇವೆ? ಈಗ ಬ್ರಾಹ್ಮಣ ಡ್ರೈವರ್ ಬೇಕು, ಅಂಥ ಡ್ರೈವರ್ ಬೇಕು, ನಮ್ಮ ಮಠ ಡ್ರೈವರ್ ಬೇಕು ಅಂತ ಕರೆಯೋದಿಲ್ಲ. ಡ್ರೈವಿಂಗ್ ಬಂದವನು ಬೇಕಷ್ಟೇ. ಯಾವನು ಸೇಫ್ ಆಗಿ ಡ್ರೈವ್ ಮಾಡ್ತಾನೆ ಅವನಿಗೆ ಬೆಲೆ ಹೊರತು ಉಳಿದೆಲ್ಲ ಗೌಣ. ಆಗ ಅವನು ಬಂದುಬಿಟ್ರೆ ಯಾವ ಪ್ರಶ್ನೆ ಏನಿಲ್ಲ, ವೆರಿ ಗುಡ್ ಅಂತ ಹೇಳ್ತಾರೆ. ಅದನ್ನು ಬಿಟ್ಬಿಟ್ಟು ಬ್ರಾಹ್ಮಣ ಹೋದಲ್ಲೂ ಜೈವಿಂಗ್ ಬರೋದು ನೇರ ಡ್ರೈವಿಂಗ್ ಮಾಡಂತ ಕೇಳಿ ಎಲ್ಲರೂ ಇದು ಹಾಕಿಬಿಡ್ತಾನೆ ನಡಿಯಂತೆ, ಸೀದ ನರಕಕ್ಕೆ. ಇಲ್ಲಿ ಹೇಗೆ ಜಾತಿ ಪದ ನೋಡೋದಿಲ್ಲ ನೋಡಿದ್ರೆ ನಾವೀಗ, ಅಲ್ಲಿ ನೋಡೋದು ಬರೀ ಡ್ರೈವಿಂಗ್ ಬರುತ್ತೋ ಇಲ್ಲೋ ಅಷ್ಟೇನೆ. ಆ ತರಹ ನಮ್ಮ ಜೀವನದಲ್ಲಿ ಯಾವುದೇ ಕೆಲಸಕ್ಕೆ ಹೋದಾಗ ಅದರಲ್ಲಿ ಅವನ ನೈಪುಣ್ಯ ಇದೆಯೋ ಇಲ್ವೋ ಅದು ಮೂಲಭೂತ ಆಗಬೇಕು. ಆಚಾರ್ಯ ಹೇಳ್ತಾರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿ ಇಲ್ಲ ಅಂತಲ್ಲ, ಜಾತಿ ಅನ್ನೋದನ್ನು ಮೆಕ್ಯಾನಿಕಲಿ ಫಾಲೋ ಮಾಡಬಾರದು. ಅದಕ್ಕೆ ಅರ್ಹತೆ ಇದ್ರೆ ಮಾತ್ರ ಸರಿ, ಅರ್ಹತೆ ಇಲ್ಲದೆ ಹೋದರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಇನ್ನು ಯೋಚನೆ ಮಾಡಿ, ರಾಕ್ಷಸರನ್ನ ಅಷ್ಟು ಕೊಂಡಾಡಬೇಕು, ಅಷ್ಟು ಸಂಕಟಪಟ್ಟಿದ್ದಾರೆ ಪಾಪ. ಎಂಥ ಪಾಪಿಷ್ಟ ಅಂತ ಅವನು ಬೈತಾನೆ. ಆಗ ಏನು ಮ್ಯಾಜಿಕ್ ಆಗಿದೆ ಗೊತ್ತೇನು? ಇನ್ನೇನು ದಹನ ಉರಿತಾ ಇದೆ ಮೇಲೆ ಸ್ವರ್ಗಲೋಕದಿಂದ ಕಾಮಧೇನು ತನ್ನ ಹಾಲನ್ನು ಅದರ ಮೇಲೆ ಬಿಡಿಸ್ತೆ ಅಂತ. ಅಲ್ಲಿಂದ ಸ್ವರ್ಗಲೋಕದಿಂದ ಹಾಲನ್ನು ಬಿಡಿಸ್ತು. ಒಂದು ಕ್ಷಣಕ್ಕೆ ಅದು ಆರಿದ್ದಲ್ಲ, ಎದ್ದು ಕುತ್ಕೊಂಡ ಅವನು ಇಮಿಡಿಯೇಟ್ ಆಗಿ ಸತ್ತೋಗಿದ್ನಲ್ಲ, ಬಕಪಕ್ಷಿ ಬದಿ ಸಜೀವ ಬದುಕಿ ಬಿಡ್ತಾನೆ. ಅದಕ್ಕೆ ಕಾಮಧೇನುವಿನ ಹಾಲು ಅಂದ್ರೆ ಅಮೃತ ಇದ್ದಾಗೆ. ಅದಕ್ಕೆ ವಶಿಷ್ಠರ ಧೈರ್ಯವನ್ನು ಕದಿಲಿಕ್ಕೆ ಅವರೆಲ್ಲ ಹೋಗಿದ್ದಾಗ, ದ್ವಿನಾಮಕ ವಸು ಮೊದಲಾದವರು ಯಾತಕ್ಕೆ ಕದಿಲಕ್ಕೆ ಹೋದವು ಅಂದ್ರೆ ಅದರ ಹಾಲು ಮೈ ಮೇಲೆ ಬಿದ್ದರೆ ಸಾಕು, ಮೃತ ಸಂಜೀವಿನಿ ಇದ್ದಾಗೆ. ಹೇಗೆ ಅಂದ್ರೆ ಮೊದಲಾಗ ಆಗಿಬಿಟ್ಟ ಪೂರ್ತಿಯಾಗಿ, ಬರೀ ಬಾಣ ಬಂದು ಕೈಕಾಲು ಫ್ರಾಕ್ಚರ್ ಏನೇ ಇಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾನೆ. ಎದ್ದು ಕುತ್ಕೊಂಡಂತೆ ಆಗ ಇಂದ್ರದೇವರು ಬರ್ತಾರೆ ಮೇಲೆಯಿಂದ. ಅವ್ರು ಹೇಳ್ತಾರೆ, ನಾವೇ ಅವನ್ನ ಬದುಕಿಸಿದ್ದು, ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಎಷ್ಟು ಪುಣ್ಯವಂತ ಅವನು, ಬಕಪಕ್ಷಿಯಾಗಿದ್ದು ಎಂಥ ಸಾಧನೆ ಮಾಡಿದ್ದಾನೆ, ಆತಿಥ್ಯ ಮೊದಲ ತನ್ನ ಕರ್ತವ್ಯ ತಾನು ಮಾಡಿದ್ದಾನೆ. ಅದಕ್ಕೆ ಅವನು ಬದುಕಲೇಬೇಕು, ಉದ್ಧಾರವಾಗಲೇಬೇಕು. ಬರೀ ಬದುಕಿಸಿರೋದಲ್ಲ ಅವನನ್ನ, ನಾವು ಅವನ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತೇವೆ, ಕರ್ಕೊಂಡು ಹೊರಟೋಗ್ಬಿಟ್ಟರೆ ಬ್ರಹ್ಮಲೋಕಕ್ಕೆ ಅವನು ಫಾರಿನ್ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರಲ್ಲ, ಖುಷಿನೋ ಖುಷಿ ಫಾರಿನ್ ಸೆಲೆಕ್ಟ್ ಆಗಿಬಿಟ್ಟ ಅಂತೇಳಿ. ಬ್ರಹ್ಮಲೋಕ ಸೆಲೆಕ್ಟ್ ಆಗ್ತಾನೆ, ಸಿಟಿಜನ್ ಆಗಿ ಇನ್ಮೇಲೆ ಬ್ರಹ್ಮಲೋಕದಲ್ಲಿ ವಾಸ ಅಂತ ಕರ್ಕೊಂಡು ಹೊರಟೋಗ್ಬಿಟ್ರಂತೆ. ಎಂಥ ಸಾಧನೆ ಅವನು, ಬಕಪಕ್ಷಿಯ ಸಾಧನೆ ಅತ್ಯುನ್ನತವಾದದ್ದು. ಇದರ ಕಥೆ ಏನು ಗೊತ್ತೇನು? ಅಯೋಗ್ಯ ಬಂದಿರ್ತಾರೆ, ಅಯೋಗ್ಯ ಅಂತ ನಮಗೆ ಗೊತ್ತಿಲ್ಲ. ಅತಿಥಿ ಅಂತ ಅಷ್ಟು ಸತ್ಕಾರ ಮಾಡಿಬಿಡ್ತೇವೆ, ನಮಗೆ ಪುಣ್ಯ ಬರುತ್ತೋ ನಮ್ಮ ಪುಣ್ಯ ನಮಗೆ ಬಂದೇ ಬರುತ್ತೆ ಅಂತ. ನಮ್ಮ ಪುಣ್ಯ ನಮಗೆ ಬಂದ್ಬಿಡುತ್ತೆ, ಅವನು ಪಾಪ ಹಣೆ ಬರ ತಪ್ಪಿದ್ದಲ್ಲ. ಏನೋ ಬ್ರಾಹ್ಮಣ ಅಂತ ಕರೆದು ಏನೋ ಮಾಡಿ ಕೊಟ್ಟುಬಿಟ್ವಿ, ನಮ್ಮ ಪುಣ್ಯ ಬಂತು, ಅವನು ಕ್ಲಬ್ಗೆ ಹೋದ, ಅವನ ಪಾಪ ಅವ್ನು ನಾವೇನು ಮಾಡೋಕ್ಕಾಗುತ್ತೀಗ. ಎಷ್ಟೋ ದಿನ ಆ ರೀತಿ ಮಾಡ್ತಾರೆ, ದಷ್ಟೇ ಇಸ್ಕೊಂಡು ಸೀದಾ ಇಲ್ಲಿ ಊಟ ಮಾಡೋದು, ದಷ್ಟೇ ಕ್ಲಬ್ಗೆ ಹೋಗೋದು. ಗತಿಯೇನೀಗ ಅವನು ಪಾಪ, ನಮಗೆ ಗೊತ್ತಿದ್ರೆ ಕೊಡಬಾರದು, ಅದು ಗ್ಯಾರಂಟಿನೇ. ಗೊತ್ತಿದ್ರೆ ಕೊಡ್ಲಿಕ್ಕೆ ಹೋಗಬಾರದು. ಗೊತ್ತಿಲ್ಲದೆ ಅಷ್ಟೇ ಕೊಟ್ಟರೆ ಅವನು ಪಾಪ ಮಾಡಿದರೆ ಅವನ ಪಾಪ ಅವನಿಗೆ, ಗೊತ್ತಿದ್ದು ಕೊಟ್ಟರೆ ಪಾಪದ ನಾವು ಶೇರ್ ಮಾಡಬೇಕಾಗತ್ತೆ. ನಾಡಿ ಜಂಗನಿಗೆ ಬೇಕಾಗಿದ್ದೇನು, ಅತಿಥಿ ಕಷ್ಟಪಡ್ತಿದ್ದಾರೆ ಸಹಾಯ ಮಾಡೋಣ ಅಂತ ಮಾಡಿದ್ದಕ್ಕೆ ಜೀವನದ ವ್ರತ ಅದು ಬಂತು. ಅದರ ಫಲಿತಾಂಶ ಉನ್ನತ ಸ್ಥಾನವನ್ನು ಕಂಡ. ಆಮೇಲೆ ಇಂದ್ರದೇವರು ಕೇಳ್ತಾರೆ, ನೋಡು ನಾಡಿ ಜಂಘ ಭಾರಿ ಸಂತೋಷವಾಗಿದೆ, ನೀವು ವರ ಕೊಡ್ತೇನೆ ಕೇಳಿಕೊ ಇರಾರು ಅಂತ ಹೇಳಿದ್ರಂತೆ. ಬ್ರಹ್ಮಲೋಕ ಕರ್ಕೊಂಡವ್ರ ಜೊತೆಗೆ ಒಂದು ವರ ಅವನು ಹೇಳಿದನಂತೆ, ಈ ಬ್ರಾಹ್ಮಣ ಬದುಕಲಿ ಅಂತ ಹೇಳಿದನಂತೆ. ಎಲ್ಲಿ ಎಲ್ಲಿಂದ ಎಲ್ಲಿ ಲೆಕ್ಕ ಹಾಕಿ ನೋಡಂತೆ. ಆ ಬ್ರಾಹ್ಮಣ ಪೀಸ್ ಪೀಸ್ ತುಂಡು ಕಟ್ ಮಾಡಿ ಹಾಕಿಬಿಟ್ಟಿದ, ಅವನು ಬದುಕಲಿ ಅವನ್ನ. ಯಾತಕ್ಕೆ ಅಂದ್ರೆ ಅವನು ಹಾಳಾಗ ನನ್ನ ಅತಿಥಿ ಸತ್ತ ಅಂತ ಆಗಬಾರದು. ಅವನ ಕಾನ್ಸೆಪ್ಟ್ ನೋಡಿದ್ರ, ನನ್ನ ಅತಿಥಿ ಸತ್ತ ಅಂತ ಆಗಬಾರ್ದು. ಅದು ಏನೇ ಆಗಿರಲಿ, ನಾವು ನನ್ನ ನಿಮಿತ್ತ ಸತ್ತ, ನಿನಗೂ ಕೆಟ್ಟ ಹೆಸರು ಬೇಡ, ನಮಗೂ ಕೆಟ್ಟ ಹೆಸರು ಬೇಡ, ರಾಕ್ಷಸನ ಹೇಳ್ತಾನೆ ಬದುಕೊಂಡು ಹೋಗ್ಲಿ ಬಿಡವನು ಅಂತ ಹೇಳಿದಾಗ, ಆಯ್ತು ಅಂತ ಬದುಕಿಸಿದ್ರಂತೆ. ಅವನು ಬದುಕಿಸಿ ಸಾರಿ ಕೇಳಬಾರ್ದ ಕೊನೆ ಪಕ್ಷ, ನಮ್ಮ ಜನ ಏನೋ ಸುಳ್ಳು ಬಾಯಲಾರೋ ಸಾರಿ ಅಂತಾರೆ. ಏನಿಲ್ಲ, ತೆಪ್ಪ ಹೊರಟಿದ್ದೆ ಕೆಲಸ ಆ ಕಡೆಗೆ ಸೀದಾ ಹೊರಟ ಬರಕ್ಕೆ ಹೋಗ್ತಾರೆ, ಯಥಬ್ರು ಗಂಟಿತ್ತಾರೆ, ಗಂಟು ಹೊತ್ಕೊಂಡು ಹೊರಟದ್ದು ಬಿಡಲಿಲ್ಲ ಅವನು. ಎಂಥ ಸಂಸ್ಕಾರ ನೋಡಿದ, ಕೆಟ್ಟ ಸಂಸ್ಕಾರ, ದೇಹ ಕೊಟ್ಟಿದ್ದು ನಾಚಿಕೆ ಪಡ್ಕೋಬೇಕಾಗಿತ್ತು. ನನ್ನನ್ನು ನಾನು ಯಾರನ್ನೋ ಕೊಂದೆ, ಸತ್ತ ನನ್ನನ್ನು ಅವನು ಬದುಕಿಸಿದ್ದಾನಲ್ಲ, ಅದೇ ನಿನ್ನೆ ಬೇಡನಿಗೇನಾಯ್ತು ನೋಡಿದ್ರ, ಎಷ್ಟು ಸಂಕಟ ಆಯ್ತು ಅವನಿಗೆ, ನನಗೋಸ್ಕರ ತನ್ನ ದೇಹ ಬಿಟ್ಬಿಡ್ತಲ್ಲ ಅಂತ ಹೇಳಿ ಹಠ ತೊಟ್ಟು ಪ್ರಾಯೋಪವೇಶ ಮಾಡಿ ಸಾಯುವವರಿಗೆ ಏನು ತಗೊಳ್ಳೋದಿಲ್ಲ ಅಂತ ಹೇಳಿ ಉದ್ಧಾರ ಆಗಿಬಿಟ್ಟವನು. ಆಕಸ್ಮಿಕವಾಗಿ ದುಷ್ಟರಾದರೆ ಅವ್ರು ಮತ್ತೆ ಸಜ್ಜನರಾಗ್ತಾರೆ, ಸ್ವರೂಪದ ದುಷ್ಟರಾದರೆ ಒಳ್ಳೆಯವರಾಗೋದೇ ಇಲ್ಲ. ಇದೇ ಮಧ್ವಾಚ ಹೇಳಿದ ಜೀವತ್ರೈವಿಧ್ಯ ಸಿದ್ಧಾಂತ ಅಂದ್ರಿದೆ ಭಗವದ್ಗೀತೆ ಹೇಳ್ತಾರೆ. 17ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸ್ವರೂಪದಲ್ಲೇ ಜೀವರುಗಳು ಸಾತ್ವಿಕರು ರಾಜಸರು ತಾಮಸರು ಅಂತ ಇರ್ತಾರೆ. ಸಾತ್ವಿಕರು ಅಂದ್ರೆ ಸಾತ್ವಿಕರೇ, ಅವ್ರು ಸಾಮಾನ್ಯ ಕೆಟ್ಟ ಕೆಲಸ ಮಾಡೋದೇ ಇಲ್ಲ, ಅಕಸ್ಮಾತ್ ಮಾಡಿದರೆ ಮತ್ತೆ ಒಳ್ಳೆಯವರಾಗೇ ಬಿಡ್ತಾರೆ, ದುಃಖ ಪಡ್ತಾರೆ ತಪ್ಪಾಡಿದ್ದೀವಿ ಅಂತ ಹೇಳಿ. ಅದೇ ರಾಜಸನಾದರೆ ಏನ್ ಮಾಡ್ತಾನೆ, ಅವನು ಆ ಕಡೆಯಲ್ಲ ಈ ಕಡೆಯಲ್ಲ, ಯಾವ ಒಳ್ಳೆಯವ್ರು ಬಂದಾಗ ಒಳ್ಳೆಯವ್ರಿಗೆ ಒಳ್ಳೆ ರೀತಿ ಬಿಹೇವ್ ಮಾಡ್ತಾನೆ, ಕೆಟ್ಟವನಿಗೆ ಕೆಟ್ಟ ರೀತಿ ಬಿಹೇವ್ ಮಾಡ್ತಾನೆ. ದುಷ್ಟ ಹಾಗಲ್ಲ, ಅವ್ರು ಒಳ್ಳೆ ಕೆಲಸಗಳು ಮಾಡೋದೇ ಇಲ್ಲ, ಅಕಸ್ಮಾತ್ ಏನಾದರೂ ಸಹವಾಸದಿಂದ ಮಾಡಿದರೆ ಅದು ಟೆಂಪರರಿ ವ್ಯಥಾಪಕ ದುಷ್ಟತನಕ್ಕೆ ಹೋಗ್ತಾನೆ. ಎಲ್ಲ ಕಥೆಗಳು ಸ್ಪಷ್ಟ ಕಾಣ್ತಾ ಇದ್ದೇವೆ ನಾವು. ಮಧ್ವಾಚಾರ್ಯರು ಯಾವುದೋ ಸಿದ್ಧಾಂತವನ್ನು ಹೇಳಿದ್ದಲ್ಲ, ಮಹಾಭಾರತ ಸಿದ್ಧಾಂತ ಅನಲೈಸ್ ಮಾಡಿ ಮುಂದೆ ಇಟ್ಟಿದ್ದಷ್ಟೇ. ವಸ್ತುಸ್ಥಿತಿ ಹೀಗಿದೆ. 17ನೇ ಅಧ್ಯಾಯ ಭಗವದ್ಗೀತೆ ಓದಿದವರಿಗೆ ಶ್ರದ್ಧಾಹಿ ತ್ರಿವಿಧ ಪ್ರೋಕ್ತ, ದೇಹಿನಾಂಸ ಸ್ವಭಾವಚ ಸಾತ್ವಿಕಿ ರಾಜಸೀ ಚೈವ ತಾಮಸೀತೇತಿ ತಾಮ ಶೃಣು ಭಗವಂತ ಹೇಳಿದ ಮಾತು. ಪ್ರತಿಯೊಬ್ಬ ಜೀವರಿಗೆ ಅವರದ್ದೇ ಆದ ಒಂದು ಇಂಡಿವಿಜುವಾಲಿಟಿ ಇದೆ, ಅದು ಮೂರು ವಿಧ, ಸಾತ್ವಿಕ ರಾಜಸ ತಾಮಸ. ಸಾತ್ವಿಕ ಸಾತ್ವಿಕನೇ, ರಾಜಸ ರಾಜಸನೇ, ತಾಮಸ ತಾಮಸನೇ. ತಾಮಸನಿಗೆ ಎಷ್ಟು ಉಪದೇಶ ಮಾಡಿದ್ರು, ದುರ್ಯೋಧನ ಇದ್ದಾನೆ, ಅವನು ಎಷ್ಟು ಉಪದೇಶ ಮಾಡಿದ್ರು, ಏನ್ ಮಾಡಿದ ಅವನು, ಕೃಷ್ಣನ್ನೇ ಕಟ್ಟಲಕ್ಕೆ ಹೋದ ಅಷ್ಟೇನೆ. ಉಪದೇಶ ಮಾಡಿದ್ದು ಕೃಷ್ಣನ್ನೇ ಕಟ್ಟಲಕ್ಕೆ ಹೋಗ್ತಾನೆ, ಎಂಥ ಪಾಪಿ ಇರಬೇಕು. ಅದೇ ಅರ್ಜುನ ಉಪದೇಶ ಮಾಡಿದರೆ, ಕರಿಷ್ಯೇ ವಚನಂ ತವ, ಕೃಷ್ಣ ಎಷ್ಟು ತಪ್ಪು ಮಾಡಿದ್ದೆ ನಾನು, ನನಗೆ ನಷ್ಟೋ ಮೋಹ ಸ್ಮೃತಿ ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹ ಕರಿಷ್ಯೇ ವಚನಂ ತವ ಅಂತ ಹೇಳಿ ಶರಣಾಗತನಾಗಿ ಉದ್ಧಾರ ಆಗಿಬಿಡ್ತಾನೆ. ಹೇಳಿದ್ದು ಒಬ್ಬನೇ ಕೃಷ್ಣ, ಹೇಳಿದ್ದು ಅದೇ ವಿಷಯ, ಆದರೆ ದುರ್ಯೋಧನ ಕೇಳಲಿಲ್ಲ, ಅರ್ಜುನ ಕೇಳಿದ. ಯಾತಕ್ಕೆ, ಇವನು ಮಹಾತಮಯೋಗ್ಯ, ಆತ ಮಹಾಮುಕ್ತಿಯೋಗ್ಯ, ಅವನಿಗೆ ತಕ್ಕಂತೆ ಪ್ರಯೋಜನ ಬಂತು, ಇವನಿಗೆ ಬರಲಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ನಾವು ಬರೀ ಕಥೆ ಕೇಳೋದಲ್ಲ, ಕಥೆ ಹಿಂದಿನ ತತ್ವ ಏನು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಉಪಕಾರವಾಗುತ್ತೆ. ಆ ದೃಷ್ಟಿಯಿಂದ ಈ ಕಥೆ ಅತ್ಯಂತ ಮಾರ್ಮಿಕವಾದ ಕಥೆ. ಫಲಿತಾಂಶ, ಆ ರಾಕ್ಷಸ ಎಷ್ಟು ಒಳ್ಳೆಯವನು, ಆ ನಾಡಿಜಂಗ ಎಷ್ಟು ಒಳ್ಳೆಯವನು, ಬ್ರಾಹ್ಮಣನಾಗಿ ಎಷ್ಟು ಕೆಟ್ಟವನು, ಅದಕ್ಕೆ ಹೇಳ್ತಾರೆ ಬ್ರಾಹ್ಮಣ ದುಷ್ಟ, ಅವನೇನು ವಹಿಸಿಟ್ಕೊಂಡು ಹೋಗಲಿಲ್ಲ. ಎಷ್ಟೋ ದಿನ ಹೇಳ್ತಾರೆ ಗ್ರಂಥ ಬರೆದಲ್ಲಿ ಬ್ರಾಹ್ಮಣರು ಬರೆದು ಬಿಟ್ಟಿದ್ದಾರೆ ಅಂತೇಳಿ. ಬ್ರಾಹ್ಮಣರ ಗ್ರಂಥ ಬರೆದು ಬ್ರಾಹ್ಮಣರ ಪ್ರಾಶಸ್ತ್ಯ ಹೇಳೋದಕ್ಕೆ ಅಂತ ಹೊರಟಿದ್ದಿದ್ರೆ ಆ ಬ್ರಾಹ್ಮಣ ಒಳ್ಳೆಯವ್ರು ಮಾಡಿಬಿಡ್ತಿದ್ರು, ಒಳ್ಳೆಯವನು ಮಾಡಲಿಲ್ಲ ಅವನನ್ನ. ದುಷ್ಟ ಅಂದ್ರೆ ದುಷ್ಟನೇ, ಬಕಪಕ್ಷಿನ ಮೇಲೆ ಕೆತ್ತಿದ್ದಾರೆ, ರಾಕ್ಷಸರನ್ನು ಕೊಂಡಾಡಿದ್ದಾರೆ. ಅಂದ್ರೆ ಗುಣಕ್ಕೆ ಮಣೆಯೇ ಹೊರತು ಬೇರೆ ಕಾರಣಕ್ಕೆ ಮಣೆಯಲ್ಲ. ಆ ವಿದ್ಯೆ ಆಗಿದ್ದರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದಿಲ್ಲದೆ ಬರೀ ಬೇರೆ ವಸ್ತು ಯಾವುದೂ ಕೌಂಟ್ ಆಗೋದಿಲ್ಲ. ಕೌಂಟ್ ಆಗೋದು ಫಸ್ಟ್, ಇದು ಒಂದೇ, ಅದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಮಾರ್ಕ್ಸ್ ಹೇಗೆ ಇಂಪಾರ್ಟೆಂಟ್ ಆಗ್ತದೆ ಪರೀಕ್ಷೆಯಲ್ಲಿ ಪಾಸ್ ಆಗಲಿಕ್ಕೆ, ಮಾರ್ಕ್ಸ್ ಹೊರತು ಅವನ ಹೆಸರು ಕೂಡ ಗೊತ್ತಾಗ, ರಿಜಿಸ್ಟರ್ ನಂಬರ್ ಅಷ್ಟೇನೆ, ಅದು ಮತ್ತೆ ಕೋಡ್ ನಂಬರ್ ಜೊತೆಗೆ, ಯಾಕೆ ಅವನು ಯಾರು ಅಂತ ಗೊತ್ತಾಗಬಾರದು. ಬರೆದಿದ್ದಷ್ಟೇ ಮುಖ್ಯ. ಒಬ್ಬ ಎಕ್ಸಾಮಿನರು ವಿದ್ಯಾರ್ಥಿನ ಪಾಸ್ ಮಾಡಲಿಕ್ಕೆ ಅವನು ಬರೆದಿದ್ದಷ್ಟೇ ಹೇಗೆ ಮುಖ್ಯ ಆಗಬೇಕೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಅಲ್ಲಿ ಗುಣ ಅಂತ ಕರೀತಾರೆ, ಮಾರ್ಕ್ಸ್ ಅನ್ನು ಕಡಿಮೆ ಎಷ್ಟು ಗುಣಗಳು ಅಂತ ಕರೀತಾರೆ. ಅಲ್ಲಿ ಮಾರ್ಕ್ಸ್ ಅಂದ್ರೆ ಆ ಗುಣಗಳು, ಇದು ಶಮ ದಮ ಸಂಪತ್ತಿ ದಾನ ಧರ್ಮ ಮಾಡತಕ್ಕಂಥ ಗುಣಗಳಿದೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ, ಇಂಥ ಗುಣಗಳಿದ್ರೆ ಅದಕ್ಕೆ ಸಿಗೋ ಮನ್ನಣೆ ಬರೀ ಬೇರೆ ಯಾವುದಕ್ಕೂ ಸಿಗೋದಿಲ್ಲ ಅನ್ನೋದೇ ಕಥೆಯ ಸಾರಾಂಶ. ಇದು ನಿನ್ನೆ ಕಥೆಗೆ ಪೂರ್ತಿ ಕಾಂಟ್ರಾಸ್ಟ್ ಮಾಡ್ತಕ್ಕಂಥ ಕಥೆ ಇದು. ಇದಾದ ಮೇಲೆ ಇನ್ನೂ ಬಹಳ ಕಥೆಗಳಿದೆ, ಕಥೆಗಳು ಮುಗುದಿಲ್ಲ. ಈ ಪ್ರವಚನ ಮಾಲಿಕೆ ಈ ಸರ್ತಿಯಿಂದ ನಾಳೆ ಮುಕ್ತಾಯವಾಗುತ್ತೆ. ನಾಳೆ ಸರಿಯಾಗಿ ಭಾನುವಾರವಾದ್ದರಿಂದ, ಮಂಗಳ ದಿವಸ ಆದ್ದರಿಂದ 6:30 ಪ್ರಾರಂಭವಾಗಿ 8 ಒಳಗೆ ಇನ್ನೂ ಅಪೂರ ಕಥೆಗಳಿದೆ. ನರಿ ಕಥೆ ಬರುತ್ತೊಂದು, ಒಂದು ಜಾಜಲಿ ಅಂತ ಮುನಿಯ ಕಥೆ ಬರುತ್ತೆ. ಬಹಳ ವಿಚಿತ್ರ ಕಥೆಗಳವೆಲ್ಲ ಕೂಡ ನಾವು ಬೇರೆ ಎಲ್ಲೆಲ್ಲೂ ಕೇಳೋಕ್ಕೆ ಸಾಧ್ಯ ಇಲ್ಲ. ಸುತ್ತುಮುತ್ತಿ ವಾರಪತ್ರಿಕೆ ಮಾತು ಇಷ್ಟು ಬರುತ್ತೆ, ಇಷ್ಟರಲ್ಲಿ ಇಂಥ ವೆರೈಟಿ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಅತ್ಯಪೂರ್ವ ಕಥೆಗಳ ಒಂದು ಕೋಶ ಅಂದರೆ ಶ್ರೀಮನ್ ಮಹಾಭಾರತ. ನಾಳೆ ಸರಿಯಾಗಿ 6:30 ಪ್ರಾರಂಭ ಮಾಡಿ 8:30 ಮುಂದಿನ ಭಾಗವನ್ನು ನೋಡ್ತಾ ಶಾಂತಿ ಪರ್ವದ ಒಂದು ಮುಕ್ತಾಯ ಅಲ್ಲ, ಒಂದು ಘಟ್ಟಕ್ಕೆ ಬರ್ತಾ ಇದ್ದೇವೆ. ಮುಂದಿನ ಸತ್ಯ ಶಾಂತಿ ಪರ್ವ ವಂಶಾಸ್ತ್ರ ಎರಡು ಮುಕ್ತಾಯವಾಗುತ್ತೆ, ಅದನ್ನು ನಾಳೆ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಗ್ರಹಣದ ವಿಷಯ ಕೂಡ ಬರುತ್ತೆ, ನಾಳೆ ಹೇಳ್ತೇನೆ. ನಾಡಿದ ಗ್ರಹಣದ ಬಗ್ಗೆ ನಾಳೆ ಸಾಯಂಕಾಲ ತಿಳಿಸ್ತೇನೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾ.